ಸಮಂತತಃ ವಿಕಲೆ ಸುತ್ತ ನೋಡಿದ್ರು ಕರೆಯ ಕರೆ ಭಾಗ ಭಾವವರ ಇದೆ, ಪ್ರಕೃತಿಯ ಭಾವವರದಲ್ಲಿ ಅವರ ಕರುಣೆ ಇಲ್ಲ, ಅರ್ಥವರಲ್ಲ, ಸಾಧ್ಯವೇ ಇಲ್ಲ. ಅವರ ಮಹಾಲಕ್ಷ್ಮಿ ಅವರಿಗಿಂತ ಶ್ರೇಷ್ಠ ಅಂದಮೇಲೆ ಇನ್ನೊಂದು ಬೇರೆ ಸಾಧ್ಯತೆ ಇಲ್ಲ. ಇವರು ಸಾಹಿತ್ಯ ಯೋಚನೆ ಮಾಡ್ತಾ ಬಂದರೆ ಆಗ ನಮಗೇನು ಅರ್ಥಾಯಿತು, ಅವರ ಇರುವಿಕೆ ಹಂಗಿಲ್ಲ. ಗುಣಪೂರ್ಣತ್ವದಲ್ಲಿ ಎಲ್ಲ ಗುಣಗಳನ್ನು ಹೇಳೋದಕ್ಕೋಸ್ಕರ ಜ್ಞಾನದ ಪ್ರಶ್ನೆ ಬಂತು. ಜ್ಞಾನದ ಪ್ರಶ್ನೆ ಇದೆಯಾ ಯಾವಾಗಲೂ ಇದೆ ನಿಮಗೆ. ಆದರೆ ಕೆಲವು ಜೋಡಿಗಳನ್ನು ನಾವು ಕ್ರಿಕೆಟ್ ಜೋಡಿಗಳು ಅಂತ ಕರೀತೇವೆ. ಒಟ್ಟು ಕವಿಯಾಗಿ ಹೋಗ್ಬೋದು, ಆ ರೀತಿ ಹೋಗ್ಬೋದು, ಶಾಪ ಕೊಟ್ಟುಬಿಟ್ರೆ ಜ್ಞಾನ ಹೋಗುತ್ತೆ. ಪರಮಾತ್ಮ ಮನುಷ್ಯಾದಿರುವ ಸ್ವೀಕಾರ ಮಾಡ್ತಾನೆ. ನೋಡೋದು ಕ್ರಿಕೆಟ್ ಜೋಡಿಗಳು ಪರೀಕ್ಷಕರ ಅದೇ ಪ್ರಶ್ನೆ ಕೇಳ್ತಾನೆ. ಅಂತ ರೂಪ ಯಾಕೆ ತಗೊಂಡ ದೇವರು ಹೇಳಿಕೆ ಮತ್ಸ್ಯ ರೂಪ ಅಂದರೆ ವಾಸನೆ ಬಳಿಯ ರೂಪ ಅಂತ ಅಂತ ಇದನ್ನ ದಾಸರು ತಮಾಷೆ ಮಾಡ್ತಾರೆ. ರೆಡಿಗೋಷ್ಠಿ ಒಂದು ಆಳವಾಗಿ ಕಲಸ್ತೂರಿ ದೇವಾನಂದ ಮಾಧವ ಅಂತ ಗೋಪಾಲ ತಾತರ ಮುಂದಾಗೋಗ ಅದು ಸಿಕ್ಕಿರ ಉಪಭೋಗ ದೊಡ್ಡ ಉಪಭೋಗಿದೆ. ಎಷ್ಟು ಉಪಭೋಗ ಅಂದರೆ ಗೋಪಾಲ ತಾತರ ನೀರುಗಳು ನಿಂತು ಚಂದ್ರಿ ರೆಡಿಗೋಷ್ಠಿ ಒಂದು ಆಳವಾಗಿ ಗಂಧ ಕಸ್ತೂರಿ ದೇವಾನಂದ ಮಾಧವ ಅನ್ನ ಮಾತಿನಲ್ಲಿ ಅದರ ಒಂದು ವ್ಯತ್ಯಾಸ ಹೇಳ್ತಾರೆ. ಅವಾಗ ಪ್ರಶ್ನೆ ಬರುತ್ತೆ, ಅದನ್ನೇ ಬೆಳೆಸಿದ್ರೆ ಕೇಳ್ತಾರೆ, ಗೊತ್ತಿಲ್ಲ ಅಂತ ಸ್ಪಷ್ಟ ಮಾಡಿ ಕೇಳ್ತಾರೆ. ಅದೇ ಕೇಳಿದ್ರು ಪರಮಾತ್ಮ ಯಾವ ರೂಪ ತಗೊಂಡ್ರು ಕೂಡ ಎಲ್ಲ ರೂಪಗಳು ಜ್ಞಾನಾನಂದಮಯವಾದ ರೂಪ ಆದ್ದರಿಂದ ಮೀನಿನ ಚಿಂತನೆ ದೇವರಲ್ಲಿ ಮಾಡಬಾರ್ದು. ಬಂಗಾರದೇ ಮಾಡಿದ ಹಾಗೆ ಯೋಚನೆ ಮಾಡಿ ಚಿನ್ನದ ಮೇಲೆ ಚಿನ್ನದ ವ್ಯಾಲ್ಯೂ ಅದೇ ಈಗಲೂ ಸತ್ತ ಹೋಗುತ್ತೆ, ಚಿನ್ನಗಳು ಸಾಯುತ್ತಾ ಇಲ್ಲ. ಚಿನ್ನ ನೋಡೋಕ್ಕೆ ಯಾವಾಗಲೂ ಇರುತ್ತೆ, ಎಷ್ಟು ದಿವಸ ಬೇಕಾದ್ರೆ ಇರುತ್ತೆ, ಎಂಟೇಕ್ ವ್ಯಾಲ್ಯೂ. ಆ ರೀತಿ ಚಿನ್ನದ ಮಾಡಿದಾಗ ಮೀನು ಆ ಚಿನ್ನದ ವ್ಯಾಲ್ಯೂ ಹೊರತು ಮೀನಿನ ವ್ಯಾಲ್ಯೂ ಅಲ್ಲ. ಸಕ್ಕರೆ ಹೆಚ್ಚನೆ ಮಾಡ್ತಾರೆ, ಸಕ್ಕರೆ ಹೆಚ್ಚನೆ ಯಾವುದು ಕೋಡಿ ಕೇಳಿ ಮಾಡ್ತಾರೆ, ಕುದುಕ್ತಾರೆ
ಕೋಡಿ ಅದು
ಮುರಿದಾಗಲೂ ಸಕ್ಕರೆ ಇದ್ದಾಗಲೂ ಸಕ್ಕರೆ ಸತ್ತೊಂದು ಯಾರು ಕರೆಯೋದೇ ಇಲ್ಲ. ಮತ್ತೆ ಯಾರು ಕೇಸು ಹಾಕಲ್ಲ ಅದರಲ್ಲಿ ಒಂದು ಬಿಟ್ಟು ಸಕ್ಕರೆ ಏನು ಕೇಸ್ ಹಾಕಲ್ಲ. ಸಕ್ಕರೆ ಹೋಗೋದು ಬಿಟ್ಟರೆ ಹೋಗುತ್ತೆ ಅಂತ ಕರೆಯೋದೂ ಇಲ್ಲ. ಯಾಕೆ ಸಕ್ಕರೆ ಅಷ್ಟೇ ಪರಮಾತ್ಮ ಜ್ಞಾನಾನಂದಮಯ. ಆ ಮಾತ್ರ ಇರದಷ್ಟು ಕೂಡ ಮತ್ಸ್ಯ ಜ್ಞಾನಾನಂದಮಯ, ಪೂರ್ವ ಜ್ಞಾನಾನಂದಮಯ, ವರಾಹ ಜ್ಞಾನಾನಂದಮಯ. ಇಲ್ಲೇ ಈ ಪ್ರಶ್ನೆ ಬಂದರೆ ಎರಡನೇ ಅಂಶ ವರಾಹ ದೇವರು ನೋಡ್ತಾನೆ. ಸಂಚಾರ ಮಾಡ್ತಾ ಬಂದ, ನನ್ನ ಸಮಾನ ಯಾರೂ ಇಲ್ಲ ಅಂತ ಘೋಷಣೆ ಮಾಡಿಕೊಂಡ. ವರುಣನ ಹತ್ರ ಬಂದ, ವಿದ್ಯುತ್ಪಾದನ ಜೊತೆಗೆ ಅಂತ ಕರೆದ, ಬರೋದಿಲ್ಲ ಅಂತ ಹೇಳಿದ್ರು. ಹಾಗೆ ಹಾಗೆ ಗೆದ್ದು ಬರಲೇಬೇಕು, ರಹಸ್ಯಯಾಗ ಮಾಡಿದವನು. ರಹಸ್ಯಯಾಗ ಮಾಡಿದವರು ಅಂದರೆ ಜಗತ್ತಿಗೆ ಎಲ್ಲರೂ ಗೆದ್ದಿರಬೇಕು. ಒಬ್ಬರು ಗೆದ್ದಿದೆ ಹೋದ ರಹಸ್ಯಯಾಗ ಆಗೋದಿಲ್ಲ. ಅದು ಬಾ ಅಂತ ಕರೆದ್ರೆ ರಹಸ್ಯಯಾಗ ಮಾಡಿದ್ದೇ ನಾವು ಬರೋದಿಲ್ಲ ಅಂತ. ಅದಕ್ಕೆ ಅಂದರೆ ಮಾಡಿ ಆಗಿದೆ, ಮತ್ತೆ ಬರಬೇಕು, ಮತ್ತಾದರೆ ಮಾಡಬೇಕು. ಮಾಡಿ ಆಗಿದೆ ಆಗಲ್ಲ, ನೀಗ ನೀರಾಗಿರಲಿಲ್ಲ ಅದು ಪುಣ್ಯ ಅಂತ ಹೇಳಿದ್ರು. ನೀರಾಗಿರಲಿಲ್ಲ ಅದರ ಪುಣ್ಯ. ಈ ವರ್ಷ ಪ್ರಸಭೆ ಕಟ್ಟಿದೆ ಅಂತ ಹೇಳಿ ಓದೋಡು ಪಾಸ್ ಆದರೆ ಅಫೆಕ್ಟ್ ಆಗೋದಿಲ್ಲ. ಈ ವರ್ಷ ಆದವರಿಗೆ ಅಂದರೆ ಆದರೆ ಬರೋದಿಲ್ಲ ಅಂದರೆ ಹಾಗಿದ್ದ ಸೋತಿಯ ನಾನು ಬರೋದಿಲ್ಲ ಅಂತ ಹೇಳಿದೆ, ನೀನು ಕೊಲ್ಲೋದಿಲ್ಲ ಅಂತ ಹೇಳಿಲ್ಲ ಇದ್ದಾನೆ. ಅದು ಗಮನಿಸ್ಬೇಕು ನಮಗೆ. ರಾಜ್ಯ ಹೋದವರಿಗೆ ಎಲ್ಲರೂ ವಿಷಯ ಹೇಳಬೇಕು. ಯಾರು ಅಂತ ಕೇಳಿದ್ರು ನಾರಾಯಣ ಅಂತ ಹೇಳಿ ಎಲ್ಲಿದ್ದ ನಾರಾಯಣ ಹುಡುಕೊಂಡು ಅಂತ ನಾರದ ಎಲ್ಲಿದ್ದ ನಾರಾಯಣ ನೀರೊಳಗಿದ್ದಾನೆ ಅಂತ ಹೇಳಿ ನೀರೊಳಗೆ ನೋಡ್ತಾನೆ ವರ ಆಗ
ಯಾರು ಗೊತ್ತಾ ಇದು ಅಂತಿದ್ದದಲ್ಲ ಮೃಗ ಇದು ಒಂದು ನರಗೋಚರೋ ಮೃಗ ವನಗೋಚರೋ ಮೃಗ ಅಂತ ಹೇಳ್ಬಿಡ್ತಾರೆ. ಇದು ಕಾಡು ಹಂದಿ, ಇದನ್ನು ದೇವರು ಅಂತ ಕರೀತಾರಲ್ಲ ನಾರದರು ಅಂದ್ಕೊಂಡೆ. ಕಾಡು ಹಂದಿ ದೋಷಾರೋಪಣೆ ಮಾಡಿದಾಗೈತಿ, ಆದರೆ ದೇವರು ಹಾಗಲ್ಲ ಅಂತ ಗೊತ್ತಾಗಿದ್ದು ಸತ್ತ ಮೇಲೆ ಗೊತ್ತಾಗಿತ್ತು ಅವರಿಗೆ. ಸತ್ತ ಮೇಲೆ ಗೊತ್ತಾಯಿತು, ಉಪಯೋಗ ಇಲ್ಲ. ಮೊದಲು ಗೊತ್ತಾಗಲೇ ಇಲ್ಲ, ಕೊನೆಗೆ ಗೊತ್ತಾಯಿತು. ಕಾಡು ಹಂದಿ ಅಂತ ತಿಳ್ಕೊಂಡು ಅವನು ಸತ್ತ. ಇದು ಹೊಡಿತಾ ಇದ್ದ ದೇವರ ಬಗ್ಗೆ ಒಟ್ಟು ಅರ್ಥ ಇತ್ತು. ದೇವರು ಯಾವುದೇ ರೂಪ ತಗೊಂಡ್ರು ಕೂಡ ಆ ದೋಷ ಹೊಂದಿರೋದಿಲ್ಲ. ದೋಷ ಹೊಂದಿದ್ದಾನೆ ಅಂತ ತಿಳ್ಕೊಂಡ್ರೆ ಅವ್ರು ಸತ್ತು ಹೋಗ್ತಾರೆ ಅಂತ ಅರ್ಥ. ಸಾಯೋದು ಬರೀ ಸಾಯತ್ರ ಪುಣ್ಯ, ಬರೀ ಸತ್ರ ಪುಣ್ಯ. ಅಂಧಂತಮ ಪ್ರವೇಶಂತಿ ಅವಿದ್ಯಾ ಉಪಾಸತೆ. ನೋಡಿ ಜಾಮೀನು ಸಿಕ್ತು, ಅಲ್ಲಿ ಜಾಮೀನು ಏನೇನು ಇಲ್ಲ. ಅಂಧಂತಮಿಸ್ಕೋದ್ರೆ ಜಾಮೀನು ಏನು ಕೊಡಿಸೋರು ಯಾರೂ ಇಲ್ಲ. ಗೊತ್ತಾಯ್ತು, ಅವ್ರು ಹೋಗೋರೆ ಕೊಡಿಸ್ತಾರೆ, ಮತ್ತೆ ಹೋಗಿಬಿಟ್ಟಿರ್ತಾರೋ ಜಾಮೀನು ಕೊಡಬೇಕು. ಮತ್ತೆ ನರಕಕ್ಕೆ ಹೋದರೆ ಜಾಮೀನು ತಗೊಳ್ಳೋಕ್ಕಾಗೋದಿಲ್ಲ, ಸಾಧ್ಯವೇ ಇಲ್ಲ. ಅರ್ಥ ಮಾಡಿಕೊಂಡು ಜೀವನದಲ್ಲಿ ದೇವರು ಮಹಿಮೆ ತಿಳಿಯೋದಂದರೆ ಈ ಭೂಲೋಕದ ನರಕದಿಂದ ಬಿಡಿಸೋದೇ ಕಷ್ಟ, ಇನ್ನು ಆ ನರಕದಿಂದ ಯಾರು ಬಿಡಿಸ್ತಾರಾ? ಸಾಧ್ಯವೇ ಇಲ್ಲ. ಭಗವಂತನ ಕೈಯಲ್ಲಿ ನರಕ ಇರೋದರಿಂದ, ದೇವರ ಕೈಯಲ್ಲಿ ಸರ್ವಸ್ವರು ಇರೋದರಿಂದ, ಅವನು ಪರತರನಾದ್ದರಿಂದ ಅವನಲ್ಲಿ ಯಾವ ರೂಪರೂಪದಲ್ಲೂ ಯಾವುದೇ ವಿಧವಾದ ದೋಷ ಎಷ್ಟು ಮಾತ್ರಕ್ಕೂ ಇಲ್ಲ. ಸ್ವಲ್ಪ ಆದರೂ ಕೂಡ ತಟ್ಟಬಹುದಲ್ಲ ಅಂದರೆ ತಟ್ಟೋದಿಲ್ಲ. ಇದು ಸ್ವಲ್ಪ ಯೋಚನೆ ಮಾಡಿ. ಸೂರ್ಯ ಸುಗ್ರೀವ, ಸೂರ್ಯನೇ ಅವತಾರ ಮಾಡಿರೋದು. ರಾಮದೇವರು ಬರ್ತಾರೆ, ಸುಗ್ರೀವ ನೋಡ್ತಾನೆ, ಓ ಗಾಬರಿ ಆಗಿಬಿಡ್ತಾನೆ, ನಾನು ಕೊಲ್ಲಕ್ಕೆ ವಾಲಿ ಕಳಿಸಿರ್ಬೇಕು ಅಂತ ತಿಳ್ಕೊತಾನೆ. ಭಾರಿ ಗಾಬರಿ ಆಗ್ತಾನೆ, ಓಡಕ್ಕೆ ತಯಾರಾಗ್ತಾನೆ. ಹನುಮಂತ ನೋಡಿಬಿಟ್ಟು ಹೇಳೋದು, ಸುಗ್ರೀವ ಏನಿದು ಹೀಗೆಲ್ಲ ಮಾಡ್ತೀಯಲ್ಲ, ಸ್ವಸ್ಯ ಶಾಖಾಮೃಗತ್ವಂತೂ ದರ್ಶಿತ, ನೀನು ಕಪಿ ಅಂತ ಪ್ರೂವ್ ಮಾಡಿಬಿಟ್ಟೆ ಅಂತ ಹೇಳ್ತಾನೆ. ಅಂದರೆ ಅಫೆಕ್ಟ್ ಆಗಿದೆ ಅಂತ ಅರ್ಥ. ಕಪಿ ಅಂತ ಪ್ರೂವ್ ಮಾಡಿಬಿಟ್ಟೆ ಈಗ. ಅದು ಇದೆಲ್ಲಾದರೂ ವಸ್ಯಾದಿ ರೂಪಕ್ಕೆ ಹೇಳಕ್ಕೆ ಬರುತ್ತಾ? ಅಂದರೆ ಆ ಯೋನಿ ಅಫೆಕ್ಟ್ ಆಗಿದೆ ಅಂತ ಅರ್ಥ. ಇನ್ನೂ ನೋಡಿ, ಅದು ಅಫೆಕ್ಟ್ ಆಗುತ್ತಲೇ ಕೆಲವು ದೃಷ್ಟಾಂತ ಇದೆ. ಯಾವಾಗ ಈ ಒಂದು ಗೋ ಹರಣವನ್ನು ಮಾಡ್ತಾರೆ, ನಂದಿನಿ ಧೇನುವನ್ನು, ವಸು ದ್ಯುನಾಮಕ ವಸು ತಾನು ಹೆಂಡತಿಯ ಮಾತನ್ನು ಕೇಳಿ ಅಪಹರಣ ಮಾಡ್ತಾನೆ, ಉಳಿದ ವಸುಗಳು ಸಹಕಾರ ಕೊಡ್ತಾರೆ. ಆಗ ವಸಿಷ್ಠರು ಬರ್ತಾರೆ, ಬ್ರಹ್ಮದೇವರು ಒಳಗೆ ನಿಂತು ಶಾಪ ಕೊಡ್ತಾರೆ, ನೀವೆಲ್ಲ ಮನುಷ್ಯರಾಗಿ ಹುಟ್ಟಬೇಕು ಅಂಥೇಳಿದ ತಕ್ಷಣ ಅವ್ರು ಹೇಳ್ತಾವೆ, ಅಯ್ಯೋ ಮನುಷ್ಯರಾಗಿ ಹುಟ್ಟೋಕೆ ಇಷ್ಟಪಡೋದಿಲ್ಲ ನಾವೀಗ. ನಮಾನುಷಂ ಯೋ ನಮಾನುಷೀಂ ಯೋ ನಿಮ್ಮ ಅವಾಪ್ನುಮೋ ವಯಂ, ಮನುಷ್ಯವನೇ ಹುಟ್ಟೋದಿಲ್ಲ. ಯಾಕೆ? ನಿನ್ನ ಮರೆತು ಬಿಡ್ತೀವಿ, ನಮಗೆ ದೇವರು ಮರೆತು ಹೋಗ್ತಾನೆ, ಜ್ಞಾನ ಕಡಿಮೆ ಆಗ್ತಾ ಹೋಗುತ್ತೆ. ದೇವಲೋಕದ ದೇವತೆಗಳ ಶರೀರನೇ ಬೇರೆ, ಮನುಷ್ಯ ಶರೀರ ಭಾಳ ಕಡಿಮೆ ಇರೋ ಶರೀರ. ಉದಾಹರಣೆಗೆ ಫುಲ್ ಕೋಟು ಪ್ಯಾಂಟ್ ಹಾಕ್ಕೊಂಡು ನೀರೊಳಗಿರೋದು ಹೇಗಿರ್ತದೆ? ಈಜಾಡ್ಲಕ್ಕೆ ಸ್ವಿಮ್ಮಿಂಗ್ ಹೋದ್ರೆ ಹೇಗಿರ್ತದೆ ಯೋಚನೆ ಮಾಡಿ. ಫುಲ್ ಸೂಟಲ್ಲಿ ಸ್ವಿಮ್ಮಿಂಗ್ ಹಾಕಿರ ಶೂಸ್ಮೇ ಆ ಭಾರಕ್ಕೆ ಅವನು ಈಜಿನ ಕೆಪಾಸಿಟಿ ಹೋಗಿಬಿಡ್ತದಾಗಲಿ. ಸಂಸಾರ ಸಮುದ್ರದಲ್ಲಿ ಹೀನ ಯೋನಿಗೆ ಹೋಗ್ತಾ ಹೋದಂತೆ ಅವನು ಪಾರಾಗೋದು ಭಾಳ ಕಷ್ಟ ಆಗುತ್ತೆ. ನಮಗೆ ಬೇಡ ಅಂತ ಹೇಳಿದ್ದೆ, ಮನುಷ್ಯ ಯೋನಿಯಲ್ಲಿ ಜ್ಞಾನ ಹ್ರಾಸ ಆಗುತ್ತೆ. ಅವತ್ತು ರಾಮನಾಗ ಅವತಾರ ಮಾಡಿದ ಏನಾರು ಆಯ್ತು ಜ್ಞಾನ, ಏನು ಯಥಾ ಪ್ರಕಾರ ಮೂಲ ರೂಪ ಹೇಗೋ ಅದೇ ರೀತಿಯೇ ಇದ್ದಾನೆ. ಇದು ಚಿಂತನೆಗೆ ಬೇಕು. ಕೃಷ್ಣ ಅದೇ ರೀತಿ ಇದ್ದಾನೆ. ಒಂದು ಹತ್ತು ಕೆಲವು ಅವತಾರದಲ್ಲಿ ಒಮ್ಮೊಮ್ಮೆ ತೋರಿಸ್ತಾರೆ, ಕೃಷ್ಣ ಅವತಾರದ ಅವತಾರ ಕಾಲಕ್ಕೆ ತೋರಿಸ್ತಾನೆ. ತಮದ್ದು ತಮ್ಮ ಬಾಲಕ ಬಂಬುದೇ ಕ್ಷಣಂ ಅಂತ ಹೇಳ್ತಾ ಅವತಾರ ಕಾಲಕ್ಕೆ ತಾನು ಯಾರಂತ ತೋರಿಸ್ತಾನೆ. ಸೂರ್ಯ ಹುಟ್ಟಿರ್ಲಿಕ್ಕೆ ಸೂರ್ಯನಾಗೆ ಹುಟ್ಟುತ್ತಾನೆ, ಬಂದು ಯಾವಾಗಲೂ ಒಂದು ಸ್ಟೇಜಲ್ಲಿ ಪಿಕಪ್ ಮಾಡೋದಿಲ್ಲ. ತನ್ನ ಸ್ಪೀಡ್ನ ತನ್ನ ಇದನ್ನು ತನ್ನ ಇದನ್ನು ಸೂರ್ಯನ ಟೆಂಪರೇಚರ್ ಬೆಳಗ್ಗೆ ಕಡಿಮೆ ಇರುತ್ತೆ ಅಂತ ತಿಳ್ಕೊಂಡ್ರೆ ಕಷ್ಟ. ಯಾರೋ ತಮಾಷೆಗೆ ಹೇಳಿದ್ರಂತೆ, ಸೂರ್ಯಲೋಕಕ್ಕೆ ಹೋಗಿಬಿಟ್ಟ ಅಂತ ಹೇಳಿದೆ. ಅಲ್ಲ ಅಯ್ಯ, ಭಾರಿ ಬಿಸಿಲು ಸುಡಲ್ಲ ಅಂತ ಕೇಳಿದ್ರೆ ನೈಟ್ ಟೈಮ್ ಹೋದ ಅಂತ ಹೇಳಿದ್ರೆ ಅದೇನರ್ಥ? ಅದಕ್ಕೆ ಸೂರ್ಯನ ಮೇಲೆ ಸೂರ್ಯ ಅರ್ಥನೇ ಆಗಿಲ್ಲ ಅಷ್ಟೇ. ಸೂರ್ಯ ಇದ್ದರೆ ಹಗಲಾಗಬೇಕಾದ್ರೆ ಸೂರ್ಯ ನೈಟ್ ಟೈಮ್ ಹೋದ ಅಂತ ಏನರ್ಥ? ಅಂದರೆ ಮೂರ್ಖರಂತ ತಪ್ಪು ತಿಳ್ಕೊಬೋದೇ ಹೊರತು ಬೇರೆ ಸಾಧ್ಯ ಇಲ್ಲ. ಸೂರ್ಯ ಯಾವಾಗಲೂ ಸೂರ್ಯ ಹೇಗೋ ಭಗವಂತ ಯಾವಾಗಲೂ ಭಗವಂತನೇ. ನಮಗೆ ಸೂರ್ಯಾದಿಗಳನ್ನ ಭಗವಂತ ಯಾತಕ್ಕಿಟ್ಟಿದ್ದಾನು ಗೊತ್ತ? ತಾನು ಅರ್ಥ ಮಾಡಿಕೊಳ್ಳೋಕೆ ಕೆಲವು ನಮ್ಮ ಕಣ್ಣಿಗೆ ಕಾಣೋದನ್ನ ಹಿಡಿದ ನಮಗೆ ಅದು ಯಾವುದೋ ಇರೋದು ಯಾವ್ದು ಇರೋ ದೇವರು ಅರ್ಥ ಆಗ್ತಿರಲಿಲ್ಲ. ಫ್ರಮ್ ನೋನ್ ಟು ಅನ್ನೋನ್ ಹೋಗಬೇಕಲ್ಲ. ದೇವ್ರ ಮಹಿಮೆ ತಿಳಿದಕ್ಕೆ ಬಹುಚಿತ್ರ ಜಗದ್ ಬಹುಧಾ ಕಾರಣಾತ್ ಪರಶಕ್ತಿ ಅನಂತ ಗುಣ ಪರಮಃ. ಬೆಂಕಿ ಎಂದಾದ್ರೂ ತಣಗಿರುತ್ತಾ? ತಣಗಿದ್ರೆ ಬೆಂಕಿ ಅಂತ ಕರೀತಾರೆ, ಯೋಚನೆ ಮಾಡಿ. ಬೆಂಕಿ ತಣಗಿರೋದಿಲ್ಲ, ಸೂರ್ಯ ತಣಗಿರೋದಿಲ್ಲ, ಮತ್ತು ದೇವರಾಗಿ ದೋಷಪೂರ್ಣನಾಗ್ತಾನೆ ಆಗೋದೇ. ಅದು ಪೂರ್ಣ ಗುಣ, ಇವರಿಗೆ ಲಿಮಿಟ್ ಇದೆ. ಹಿರಣ್ಯಕೃಷ್ಣದವ್ರು ಕಂಟ್ರೋಲ್ ಮಾಡೋಕ್ಕೆ ಬರ್ತಿತ್ತು, ಪ್ರಹ್ಲಾದನ ಅಗ್ನಿ ಸುಳ್ಳಕ್ಕಾಗಲಿಲ್ಲ. ಆದರೆ ದೇವರಲ್ಲಿ ಅದನ್ನು ಮಾಡೋಕ್ಕೆ ಸಾಧ್ಯವಿಲ್ಲ. ಅದರಿಂದಾಗಿಯೇ ಪೂರ್ಣ ಪರಿಪೂರ್ಣ ಪರಿಪೂರ್ಣ ತಮ ದೇವ ಅದನ್ನು ತಿಳಿಸಲಿಕ್ಕೆ ಹರಿರೇವ ಪರಹ ಅಂತ ಹೇಳ್ತಾ ಆಚಾರ್ಯ ಹೇಳಿದ ಮಾತನ್ನು ಪರತರಹ ಅಂತ ಬಿಡಿಸಿದೆ. ಮತ್ತು ಗುಣಪೂರ್ಣ ದೋಷ ದೂರ ಅಂತ ಆಗಬೇಕಲ್ಲ, ಆ ದೋಷಗಳಿಲ್ಲ ಅಂತ ತೋರಿಸೋಕ್ಕೋಸ್ಕರನೇ. ಅವತಾರ ನಿಮಿತ್ತ ದೋಷ ಇಲ್ಲ, ಕಾಲ ನಿಮಿತ್ತ ದೋಷ ಇಲ್ಲ, ಮತ್ತು ದೇಶ ನಿಮಿತ್ತ ದೋಷ ಇಲ್ಲ. ಕೆಲವರಿಗೆ ಒಂದೊಂದು ನಿಮಿತ್ತ ದೋಷ ಬರಬಹುದು. ಆದರೆ ಇಂದ್ರದಿತ್ತು ಹೋದ, ಒಂದ್ಸರ್ತೆ ನಿಕುಂಭಲಾಕ್ಕೆ ಹೋಗಿದ, ಯಾಗವನ್ನು ಮಾಡಿದ, ರಥ ಬಂತು, ಕೂತ, ಅದೃಶ್ಯನಾದ, ಯುದ್ಧಕ್ಕೆ ಹೋದ, ಫೇಲಾಯಿತು, ಮತ್ತೆ ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ ಅಂತ ಹೋದ, ಮತ್ತೊಂದ್ಸರ್ತಿ ಅಂತ ಹೋದ, ಅದೇನೂ ಇಲ್ಲ. ದೇವರ ಹತ್ರ ಯಾವುದೂ ಇಲ್ಲ. ಯಾಕೆ? ಅವನಿಗೆ ಕಾಲದ ಬಲದಿಂದ ಚೇಂಜ್ ಆಗುತ್ತೆ ಅಂತ ತಿಳ್ಕೊಂಡ್ರೆ ಎಂದೂ ದೇವರಲ್ಲಿ ಬದಲಾವಣೆಯೇ ಇಲ್ಲ. ಅದೆಲ್ಲ ಯೋಚನೆ ಮಾಡ್ತಾ ಹೋಗಬೇಕು. ದೇವರು ಸ್ವಗತ ಭೇದ ವಿವರ್ಜಿತನಾಗಿದ್ದಕ್ಕೆ ವಿಲಕ್ಷಣನಾಗಿದ್ದಾನೆ. ಬೇರೆ ಯಾರಲ್ಲೂ ಕೂಡ ಅಂಥ ವೈಲಕ್ಷಣ್ಯ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಒಂದು ವಸ್ತು ವಸ್ತುವಾಗಿರೋದು ಸದೃಶ, ತನ್ನತನ ಇಟ್ಕೊಂಡಿರೋದು ವೈಲಕ್ಷಣ್ಯ, ತನ್ನತನ ಇದ್ದರೆ ವೈಲಕ್ಷಣ್ಯ, ಇನ್ನೊಂದು ರತ್ಪುಣಗಳು ಸ್ವಲ್ಪ ಕಂಡರೆ ಅದು ಸಾದೃಶ್ಯ. ದೇವರಲ್ಲಿ ಚೇತನತ್ವ ಇದೆ, ಚೇತನಶ್ಚೇತನಾಂ, ನಿತ್ಯತ್ವ ಇದೆ, ನಿತ್ಯೋ ನಿತ್ಯಾನ. ಆದರೆ ಎಷ್ಟರ ಮಟ್ಟಿಗೆ ಸುಮ್ಮನೆ ಅರ್ಥ ಮಾಡ್ಕೊಳ್ಳೋಕ್ಕಷ್ಟೇ. ತಗೊಂಡ್ರೆ ನಿಜವಾಗ್ಲೂ ತಗೊಂಡ್ರೆ ವಿಲಕ್ಷಣ ವಿಲಕ್ಷಣ ತಮ ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯ ಉದಾಹೃತ. ಬೇರೆ ಮಾತೇ ಇಲ್ಲ, ಇದು ಅದರ ಅರ್ಥ. ದೋಷ ಇಲ್ಲ ಅಂತ ಹೇಳೋದಕ್ಕೂ ದೊಡ್ಡ ದುಷ್ಟ ಅಂತ ಕೈಲಾಸ ಯಾತ್ರೆಯ ಪ್ರಸಂಗ. ಕೃಷ್ಣ ಕೈಲಾಸ ಯಾತ್ರೆ ಮಾಡಿದ್ದನ್ನು ತುಂಬ ಜನ ಅಪಾರ್ಥ ಮಾಡಿಕೊಂಡಿರ್ತಾರೆ. ಶೈವರಿಗೆ ಅವೆಲ್ಲ ಟ್ರಂಪ್ ಕಾರ್ಡ್ ಇದ್ದಾಗೆ. ಏನು ಉತ್ತರ ಕೊಡ್ತಾರೆ ಇದಕ್ಕೆಲ್ಲ ನೋಡಿದಿರಾ ಅಂತ ಹೇಳಿದರೆ ಅದನ್ನೆಲ್ಲ ಬಿಡಿಸಿ ಹೇಳ್ತಾರೆ. ಕೈಲಾಸ ಯಾತ್ರೆಯ ಪ್ರಸಂಗ ಪರತರತ್ವವನ್ನು ಗಟ್ಟಿ ಮಾಡತಕ್ಕಂಥ ಪ್ರಸಂಗ. ನಿಜವಾಗಲೂ ಕೂಡ ತಿಳ್ಕೊಂಡಿದ್ದೇನು ಜನ, ಕೃಷ್ಣನ ಸರ್ವೋತ್ತಮತ್ವ ಭಂಗ ಬಂತು ಅಂತೇಳಿ. ಅಲ್ಲ, ಕೃಷ್ಣ ಸರ್ವೋತ್ತಮತ್ವ ಪ್ರೂವ್ ಆದ ಪ್ರಸಂಗ ಅಂತ ಭಾಳ ಜನ ಗೊತ್ತಿಲ್ಲ. ಕೃಷ್ಣ ಸರ್ವೋತ್ತಮತ್ವ ಪ್ರೂವ್ ಆದ ಪ್ರಸಂಗ, ಪೂರ್ತಿ ನೋಡಿದರೆ ಗೊತ್ತಾಗುತ್ತೆ. ಕೃಷ್ಣ ಇದ್ದಕ್ಕಿದ್ದಾಗ ಒಂದು ದಿವಸ ರುಕ್ಮಿಣಿ ಹೇಳಿದ, ರುಕ್ಮಿಣಿ ಅವತ್ತೇನೋ ಕೇಳಿದ್ದೀಯಲ್ಲ, ಇವತ್ತು ಅದನ್ನು ನಿನಗೆ ಆಗಾಗ ಮಾಡ್ತೀನಿ ಅಂದರು. ಏನು ಕೇಳಿದ್ದು ರುಕ್ಮಿಣಿ ಗೊತ್ತಾ? ನನಗೊಂದು ಮಗು ಆಗಬೇಕು ಅಂತ ಕೇಳಿದ್ಲಂತೆ. ಇವಾಗ ಎಂದೋ ಕೇಳಿದ್ದೀಯಲ್ಲ, ಇವತ್ತು ನಾನು ಸರಿ ಮಾಡಿ ಹಾಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾನೆ. ಅಷ್ಟೊತ್ತು ಕೃಷ್ಣನೇ ಮದುವೆಯಾಗಿ 16,108 ಹೆಂಡಂದಿರಿದ್ದು, ಎಲ್ಲರಲ್ಲೂ ಕೂಡ 10+1 11 ಮಕ್ಕಳಾಗಿರ್ತಾರೆ. ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಕೃಷ್ಣ ನಾಟಕ ಮಾಡ್ತಾನೆ ಅಂತೇಳಿ. ಕೇಳಿದ್ದೀಯಲ್ಲ, ಹಾಗಿದ್ದರೆ ಕೊಡಿಸ್ತೇನೆ. ಲಕ್ಷ್ಮೀ ಓ ಹೌದು ಹೌದು ಕೇಳಿದ್ದು ಹೋಗೋಣ ಅಂತ ಹೇಳ್ತಾರೆ. ಅವಾಗ ಕೃಷ್ಣ ಹೇಳ್ತಾರೆ, ಈ ಪ್ರಸಂಗ ಯಾತಕ್ಕೆ ತಂದಿದ್ದೇನೆ ಅಂದರೆ ರುದ್ರದೇವ ವರ ಕೊಟ್ಟಿದ್ದೇನೆ ನಾನು. ತ್ವಾಮಾರಾಧ್ಯ ವರಂ ಶಂಭು ಗೃಹೀಷ್ಯಾಮಿ ವರಂ ಸದಾ ದ್ವಾಪರಾಧೋ ಯುಗೇ ಭೂತ್ವ ಕಲಯ ಮಾನುಷಾದುಷು ಎಲ್ಲ ಮಾತುಗಳು ಬರುತ್ತೆ. ರುದ್ರದೇವರು ತಪಸ್ಸು ಮಾಡಿ ಕೇಳಿರ್ತಾರೆ, ನಾನು ಪೂಜೆ ಮಾಡಬೇಕು ನೀನು ಅಂತ ಕೇಳಿರ್ತಾರೆ. ಯಾತಕ್ಕೆ ದೇವರು ಸರ್ವೋತ್ತ, ಅವನು ಪೂಜೆ ಮಾಡಿ ಸ್ವಲ್ಪ ಇವರಿಗೆ ಮನ್ನಣೆ ಸಿಗುತ್ತೆ, ದೊಡ್ಡವರು ಸನ್ಮಾನ ಮಾಡಿದಾಗ ಇವರಿಗೆ ರೆಕಗ್ನಿಷನ್ ಬರುತ್ತೆ ಅಂತ. ಈ ಸನ್ಮಾನ ಮಾಡೋ ಕಾರ್ಯಕ್ರಮದ ಒಂದು ಉಗಮ ಇದ್ದಾಗ ಲೆಕ್ಕ. ಕೃಷ್ಣನೇ ಗೌರವಿಸಿದೆ ಅಂದಮೇಲೆ ಮತ್ತೆ ಪ್ರಶ್ನೆ ಇಲ್ಲ, ಅದಕ್ಕೋಸ್ಕರ ಪೂಜೆ ಮಾಡಬೇಕು ಅಂತ ತಪಸ್ಸು ಮಾಡಿ ಬರ ಕೇಳಿದರು. ಪರಮ ತಥಾಸ್ತು ಅಂತ ಹೇಳಿದ, ಯಾವಾಗಲೂ ಮಾಡೋದಿಲ್ಲ, ಒಂದು ಪ್ರಸಂಗ ಮಾಡಿ ತೋರಿಸ್ತೇನೆ ಅಂತ ಹೇಳಿದ್ದ. ಈಗ ನೆಲೆಸ್ಬೇಕಾಗಿದ್ದ ನಾನೀಗ ಉಪ್ಪಿಣಿ ಬಾ ಹೋಗೋಣ ಅಂತೇಳಿ ಇಬ್ಬರು ಹೊರಟ್ರಂತ ಕೈಲಾಸಕ್ಕೆ. ಅದು ಹೋಗಿದ್ದ ಹಾಗೆ ಬಹಳ ಆಶ್ಚರ್ಯ ಅಂದರೆ ಬಹಳ ಆಶ್ಚರ್ಯ. ಅಲ್ಲಿಂದ ಕೃಷ್ಣ ಹೋಗ್ತಾನೆ, ಗರುಡ ವಾಹನನಾಗಿ ಹೋಗ್ತಾನೆ, ಅಲ್ಲಿ ಕೈ ಸೇರ್ತಾನೆ ಅದನ್ನು. ಆ ದಾರಿಯಲ್ಲೇ ಅವೆಲ್ಲ ನಡೆದಿತ್ತು, ಘಂಟಾಕರ್ಣ ಕಾಡು ಪಿಶಾಚಿಗಳು ಮೋಕ್ಷ ಜಾಗ ಅದೇ ಸಮಯದಲ್ಲಿ ನಡೆದಿತ್ತು. ತಾನು ಹೋಗ್ತಿರೋದು ಮಗುನ ಕೇಳಲಿಕ್ಕೆ, ದಾರಿಯಲ್ಲಿ ಕಂಡವ್ರು ಮೋಕ್ಷ ಕೊಡ್ತಾ ಹೋಗ್ತಾನೆ ಯೋಚನೆ ಮಾಡಿ. ಮತ್ತು 100 ರೂಪಾಯಿ ಸಾಲ ಮಾಡಲಿಕ್ಕೆ ಹೋಗೋನು, 1 ಕೋಟಿ ರೂಪಾಯಿ ದಾನ ಮಾಡ್ತಾ ಹೋದರೆ ಹಾಗೂ ಹಾಗೆ ಯಾರೋ ಸಾಲ ಪಡ್ತಾನೆ ಅಂತ ಅರ್ಥನ. ಅದಕ್ಕೆ ಏನೂ ಅಲ್ಲ, ಮೋಕ್ಷ ಕೊಡ್ತಕ್ಕಂಥ ತನಗೆ ಇದು ಯಾವ ಅಡ್ಡಿ ಆಗಲಿ ಸಾಧ್ಯತೆ ಇದೆ ಅದು ಅಲ್ಲೇ ಉತ್ತರ ಇರುತ್ತೆ, ಯೋಚನೆ ಮಾಡೋದಿಲ್ಲ ಅಷ್ಟೇ. ಎಲ್ಲೆಲ್ಲಿ ಪುರಾಣದಲ್ಲಿ ಮೋಹಕ ಮೋಹಕ ಅಂತ ಹೇಳ್ತೇವೆ ಅದನ್ನು ಭಾರಿ ಕಷ್ಟಪಡಬೇಕಾಗಿಲ್ಲ, ಉಪಕ್ರಮ ಉಪಸಂಹಾರ ಅಂತ ಹೇಳ್ತೇವೆ. ಬಿಗಿನಿಂಗು ಎಂಡಿಂಗು ನೋಡಿ ಉತ್ತರ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಕೃಷ್ಣ ಕಂಠಾಕರ್ಣಾಕರ್ಣ ಅಲ್ಲಿ ಕಳಿಸೋದು ಯಾರು, ರುದ್ರದೇವರು ಮತ್ತೆ ಕಳಿಸಿರೋದು. ಅದೇನು ಹೇಳಿ ಕಳಿಸಿದ, ನನ್ನ ಕೈಯಲ್ಲಿ ಆಗಲ್ಲ ಹೋಗಿ ಅಂತ ಕಳಿಸಿದ್ದಾರೆ. ಅದು ಬೇರೆ, ಯಾರು ತಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಿದ್ದಾರೋ ಅದನ್ನು ಕೃಷ್ಣ ಕ್ಷಣದಲ್ಲಿ ಮಾಡಿಕೊಟ್ಟಿದ್ದಾನೆ, ಅವ್ರನ್ನ ಪೂಜೆ ಮಾಡಲಿಕ್ಕೆ ಹೋಗ್ತೇನೆ ಅಂತ ಹೇಳ್ತಾರೆ. ಉತ್ತರ ಗೊತ್ತಾಗೋದಿಲ್ಲ, ಅಲ್ಲೇನೆ ಸರ್ವೋತ್ತಮತ್ವ ಕನ್ಫರ್ಮ್ ಆದ ಜಾಗ. ಅಲ್ಲಿ ಹೋಗ್ತಾನೆ, ಕೃಷ್ಣನ ದೊಡ್ಡ ಮಹಿಮೆ ನಿದರ್ಶನಕ್ಕೆ ಸಾಕ್ಷಿ ಅಂತ. ಮಾತೇನಂತ ಕೊಟ್ಟಿದ್ದ ಗೊತ್ತಾ, 12 ವರ್ಷ ಪೂಜೆ ಮಾಡ್ತೇನೆ ಅಂತ ಹೇಳಿದ್ದ ದೇವರು. 12 ವರ್ಷಗಳ ಕಾಲ ಪೂಜೆ ಮಾಡ್ತೇನೆ ಅಂತೇಳಿ 12 ವರ್ಷ ಪೂಜೆ ಮಾಡಲೇ ಇಲ್ಲ ಕೃಷ್ಣ, ಒಂದೇ ದಿವಸ ಮಾಡಿದ್ದಷ್ಟೇ, ಒಂದೇ ದಿವಸ ಮಾಡಿತ್ತು. ಇದು ಜಗತ್ತಿನ ಅತ್ಯಂತ ಆಶ್ಚರ್ಯಕರವಾದ ಒಂದು ಘಟನೆ ಅದು, ಬೇರೆ ಎಲ್ಲೆಲ್ಲೂ ಯಾವ ಕಾಲಕ್ಕೂ ನಡೆದ ಘಟನೆಯಲ್ಲ. ಒಂದೇ ಸತ್ ಭಗವಂತ ವಿಚಿತ್ರ ಮಹಿಮೆ ತೋರಿಸ್ತಾನಲ್ಲಿ, ಮಹಿಮೆ ಯಾವಾಗಲೂ ಇದೆ, ತೋರಿಸಿದ್ದು ಒಂದು ಸಲ. ಒಂದು ದಿವಸ ಇದ್ದಾನೆ, ಅದು 12 ವರ್ಷ ಮಾಡಬೇಕನ್ನೀಗ, ಒಂದು ದಿವಸ 12 ವರ್ಷ ಮಾಡಬೇಕು. ಕೆಲವರು ಹೋದರೆ 12 ವರ್ಷ ಆದರೆ ಬರ್ತಾರೆ, ಆ ರೀತಿ ಅಲ್ಲ, ಮತ್ತೆ ಮಾಡೋದು ಲೇಟ್ ಮಾಡಿದ್ರೆ ಆಗೋದಲ್ಲ. ಆ್ಯಕ್ಚುಲಿ ಒಂದು ದಿವಸ ಆಗಿರಬೇಕು, 12 ವರ್ಷವೂ ಆಗಿರಬೇಕು. ಕೃಷ್ಣ ಏನು ಮಾಡಿದ ಅಂದರೆ ಜ್ಯೋತಿಷ್ಶಾಸ್ತ್ರದ ಲೆಕ್ಕವನ್ನು ತೋರಿಸ್ತಾನೆ. ಸೂರ್ಯ ಯಾವಾಗಲೂ ಕೂಡ 1 ವರ್ಷಕ್ಕೆ 1 ರಾಶಿ ಚೇಂಜ್ ಮಾಡ್ತಾನೆ ಅಷ್ಟೆ. ಗುರು ಸೂರ್ಯ ತಿಂಗಳಿಗೆ 1 ರಾಶಿ ಚೇಂಜ್ ಮಾಡ್ತಾನೆ. ಮೇಷ ವೃಷಭ ಅಂತ ಕರಿತೀವಲ್ಲ, ತಿಂಗಳಿಗೆ 1 ರಾಶಿ ಸೂರ್ಯ ಚೇಂಜ್ ಮಾಡಿದರೆ ವರ್ಷಕ್ಕೆ 1 ರಾಶಿ ಗುರು ಚೇಂಜ್ ಮಾಡ್ತಾನೆ. ಇದು ಸಿಂಪಲ್ ಈಗ. ಸೊ ಒಂದು ದಿವಸಕ್ಕೆ ಗುರು 12 ರಾಶಿಯನ್ನು ಚೇಂಜ್ ಮಾಡಿಬಿಟ್ರೆ 12 ವರ್ಷ ಆಗೋಗುತ್ತೆ ಅಷ್ಟೇ. ಒಂದು ದಿವಸಕ್ಕೆ 12 ವರ್ಷ ಮಾಡೋಕ್ಕೆ ಬರುತ್ತಾಗ 2 ಗಂಟೆಗೆ 1 ರಾಶಿ, 360 ದಿವಸಕ್ಕೆ 1 ರಾಶಿ ಅಲ್ಲ, 2 ಗಂಟೆಗೆ 1 ರಾಶಿ ಚೇಂಜ್ ಮಾಡಬೇಕು. ಕೃಷ್ಣ ಕರೀತಾನೆ, ಗುರು ಸುತ್ತು, 2 ಗಂಟೆಗೆ 1 ರಾಶಿ ಸುತ್ತು. ಈಗ ಸುತ್ತಿದ್ದೆ ಕೆಲಸ, ಒಂದು ದಿವಸಕ್ಕೆ 12 ವರ್ಷ ಮಾಡ್ತಾನೆ ಕೃಷ್ಣ. ಸರಿಯಾಗಿ ಕ್ಯಾಲೆಂಡರ್ ಮಾಡೋರೆಲ್ಲ ಚೇಂಜ್ ಮಾಡ್ಬೇಕು ನ್ಯಾಯವಾಗಿ ಅದನ್ನು. ಆ ಲೆಕ್ಕದಲ್ಲಿ ಹೊಡೆದು 1 ಮಿನಿಟ್ ಹಿಂದೆ ಮುಂದೆ ಮಾಡ್ಕೋತಾರಲ್ಲ, 12 ವರ್ಷ ಚೇಂಜ್ ಆಗೋಯ್ತು. ಎಷ್ಟು ಬೆಟ್ಟಿಗೆ ಗೊತ್ತಾ, ಕಾಲ ಅಂತರ್ಗತ ಕಾಲ ನಿಯಾಮಕ, ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧ, ಪರಮಾತ್ಮ ಕಾಲ ನಿಯಾಮಕ ಅಂತ ತೋರಿಸ್ತೀವಿ. ಎಲ್ಲೆಲ್ಲೂ ಕೂಡ ಅದು ಘಟನೆ ಯಾರ ಕೈಲೂ ಮಾಡಿದ ಸಾಧ್ಯ ಅಲ್ಲ. ಕಾಲ ನಿಯಾಮಕತ್ವವನ್ನು ತೋರಿಸ್ತಾ ಒಂದೇ ದಿವಸಕ್ಕೆ 12 ವರ್ಷ ಮಾಡಿ ತಾನು ಹೇಳಿದ ಮಾತು ನಡೆಸಿಬಿಟ್ಟಂತೆ. ಅದನ್ನು ವಿಭಾಗ ಮಾಡಿದ್ದಂತೆ ಕೃಷ್ಣ, 2 ಗಂಟೆಗೆ 1 ವರ್ಷ ಆಗಬೇಕಲ್ಲ, 1 ವರ್ಷದಲ್ಲಿ ಆಗೋ ಕೆಲಸ 2 ಗಂಟೆಯಲ್ಲಿ ಮಾಡಬೇಕಾದ್ರೆ ಆ 2 ಗಂಟೆ 12 ತಿಂಗಳಾಗಬೇಕು, ಮತ್ತೆ 2 ಗಂಟೆ 12 ತಿಂಗಳಾಗಬೇಕು. 12 ತಿಂಗಳಲ್ಲೆಲ್ಲ ಲೆಕ್ಕ ಹಾಕಿ ಹಾಕಿ ಒಂದು ತಿಂಗಳಿಗೆ ವ್ರತ ಹೇಗೆ ಮಾಡಬೇಕು, ದಿವಸಕ್ಕೆ ಹೇಗೆ ಮಾಡಬೇಕು ಅದೆಲ್ಲ. ಆ ಏಕಾದಶಿ ಮಾಡಿದ್ರೆ ಭಾರಿ ಸುಲಭ ಆಗ್ತದೆ, ಒಂದೇ ದಿವಸಕ್ಕೆ ಎಷ್ಟು ಏಕಾದಶಿ ಆಗಿಬಿಟ್ರೆ ಗೊತ್ತಾಯ್ತಾ, ಏ ಖುಷಿ ಎದ್ದು ಹೋಗಿಬಿಡ್ಬೋದು, ಅಷ್ಟು ವ್ರತ ಮಾಡಿದ್ರೆ ತಿಳ್ಕೊಂಬಿಡ್ಬೋದು. ತಮಾಷೆ ನಿಜ ಅದು ಆ ಮಾತು. ಆಗಿನ ಕಾಲಕ್ಕೆ ಯಾರ್ಯಾರು ಸಾಧನೆ ಮಾಡಿದ್ರಲ್ಲ ಅಷ್ಟು ಪುಣ್ಯ ಬಂತವ್ರಿಗೆ ಅಂತ ಹೇಳ್ತಾರೆ. ಆ ಸಾಧನೆ ಮಾಡಿದ್ರೆ ಅಷ್ಟು ಪುಣ್ಯ ಬಂದವು, ಪಾಪ ಮಾಡಿದ್ರೆ ಅಷ್ಟು ಪಾಪನೂ ಬಂತು. ಮತ್ತೆ ಒಂದೇ ದಿವಸಕ್ಕೆ 12 ವರ್ಷ ಮಾಡಿದಷ್ಟು ಪಾಪ ಮಾಡಿದರು, 12 ವರ್ಷ ಮಾಡೋ ಪುಣ್ಯನೂ ಮಾಡಿದರು. ಅದು ಭಗವಂತ ಕೊಟ್ಟ ವಿಚಿತ್ರ ಲೆಕ್ಕಾಚಾರ. ಅಷ್ಟು ಮಾಡಿ ಆಗ ಬರೋ ದಿವಸ ಬರ್ತಾರೆ ಸೇವಕರು ಯಾರು ಗೊತ್ತಾ, ಕೃಷ್ಣನಿಗಾಗ ಸೇವೆ ಮಾಡೋರು ಯಾರು, ಯಜ್ಞ ಮಾಡ್ತಾ ಇದ್ದಾರೆ, ತಪಸ್ ಮಾಡ್ತಾ ಇದ್ದಾರೆ, ಸೇವೆ ನಿಂತವ್ರು ಯಾರು ಗೊತ್ತೇನು, ಗರುಡದೇವರು ಶೇಷದೇವರೆಲ್ಲ ಪರಿಚಾರಕರು ಎಲ್ಲರೂ ಕೂಡ ಏನು ಬೇಕಾದ್ರೆ ಹೇಳ್ತಕ್ಕಂಥ ವೆಂಕಟೇಶ ಕಲ್ಯಾಣದಲ್ಲಿ ಮಾಡ್ತಾರಲ್ಲ, ಅಗ್ನಿದೇವರು ಯಾರು ಅಡುಗೆ ಮಾಡೋದು, ವರ್ಣ ನೀರು ತಂದು ಹಾಕೋದು ಎಲ್ಲ ವೆಂಕಟೇಶ ಕಲ್ಯಾಣದಾಗ ಅದೆಲ್ಲ ಸತ್ಯವಾದ ಸಂಗತಿ. ಎಲ್ಲ ಕೂಡ ಕಲತ್ರಂ ಕಮಲಾಯಸ್ಯ ಪುತ್ರ ಕಮಲ ಸಂಭವ ಶಿವಾದ್ಯ ಸೇವಕಾಸ್ತಸ್ಪೈ ನಮೋ ವಿಶ್ವ ಕುಟುಂಬಿನಿ. ಶಿವಾದ್ಯ ಸೇವಕಾಸ್ತಸ್ಪೈ, ವಾಯುದೇವರಿಗೆ ಕಿಂಕರ ಶಂಕರಾದ್ಯ ಆದಮೇಲೆ ದೇವರಿಗೆ ಜೀವೋತ್ತಮರಿಗೆ ಇವರೆಲ್ಲ ಕಿಂಕರರು. ಇನ್ನು ಹರಿಗೆ ಶಿವಾದ್ಯ ಸೇವಕಾಸ್ತಸ್ಮೈ ನಮೋ ವಿಶ್ವ ಕುಟುಂಬಿನಿ ಅಂತ ಪರಮಾತ್ಮ ಆ ರೀತಿಯಾಗಿ ಮಾಡಿದ. ರುದ್ರದೇವರೊಬ್ಬರು ಬಂದಿಲ್ಲ, ಯಾಕೆಂದರೆ ಅವರು ಅವ್ರ ಹತ್ರ ತಾನೇ ಹೋಗಿರೋದು, ಈಗ ಅವರೊಬ್ಬರು ಎಲ್ಲರೂ ಬಂದುಬಿಟ್ಟಿದ್ದಾರೆ. ಅವರು ಬಂದು ಬರೋ ಪ್ರಸಂಗ ಬರ್ತದೆ, ಅಷ್ಟೆಲ್ಲ ಬಂತು, ಅದೆಲ್ಲ ನಡೆದೋಯ್ತು. ಎಲ್ಲರಿಗೂ ಭಾರಿ ಖುಷಿ, ದೇವತೆಗಳಿಗೆ ಎಂಥ ಸೇವೆ ಮಾಡೋ ಯೋಗ ಬಂತು ಅಂತ ಮಾಡ್ತಾ ಇದ್ದಾರೆ. ಮರುದಿವಸ ಬೆಳಗಾಯಿತು, ಆಗ ರುದ್ರದೇವರು ಬಂದರೆ ಅಲ್ಲಿಗೆ ಅಷ್ಟೊಂದು ಸರಿಯಾಗಿ. ಅವರು ತಮ್ಮ ಮಾತು ನಡೆಸ್ತಾ ಕೃಷ್ಣ ಬಂದಿದ್ದಾರೆ ಅಂತ ಗೊತ್ತಲ್ಲ, ಆ ಬರ್ತಾ ಕೃಷ್ಣ ಸ್ತೋತ್ರ ಮಾಡ್ತಾನೆ ಅವರನ್ನು. ತಷ್ಟ ರುದ್ರದೇವರು ತಾವು ತಿರಿ ಸ್ತೋತ್ರ ಮಾಡ್ತಾರೆ. ಹರಿವಂಶದ ಕಥೆ ಇದು, ಪೂರ್ತಿ ರಿವರ್ಸ್ ಮಾಡ್ತಾರೆ. ಇಷ್ಟಾದಾನ ಸರ್ವೋತ್ತಮನ ಎಲ್ಲ ನಿನಗೆ ಹೇಳಬೇಕು ಅಂತೇಳಿ ಅಲ್ಲಿ ಹೆಸರುಗಳಿಗೆಲ್ಲ ಅರ್ಥ ಬರುತ್ತೆ. ಕೇಶವಾಯನ ಮಾ ನಾರಾಯಣ ಹೆಸರು ಬರುತ್ತಲ್ಲ, 12 ನಾಮದ ನಿಷ್ಠೆ ಮತ್ತೆ ಅಲ್ಲಿ ತೋರಿಸ್ತಾರೆ. ಕೇಶವ ಅಂತ ಅಂತ ಕರೀತಾರೆ, ನಾರಾಯಣ ಅಂತ ಅಂತ ಕರೀತಾರೆ. ಅಷ್ಟನ್ನು ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಆಚಾರ್ಯರು. ಅದನ್ನು ಗೀತಾ ಭಾಷೆಯಲ್ಲಿ ಕೋಟ್ ಮಾಡ್ತಾರೆ. ಅಲ್ಲಿ ಕೇಶವ ಶಬ್ದಕ್ಕೆ ಅರ್ಥ ಬರುತ್ತೆ. ಕೇಶವ ಅಂದರೆ ಏನು? ಕ ಈಶಾ ವಾ, ಕ ಈಶಾ ವಾ, ಕ ಹಿರಣ್ಯ ಗರ್ಭ, ಕಹ ಪ್ರೋಕ್ತಃ. ಕಹ ಅಂದರೆ ಬ್ರಹ್ಮದೇವರು, ಈಶಃ ಶಂಕರ ಏವಚ, ಈಶಾ ಅಂದರೆ ರುದ್ರದೇವರು, ಕಶ್ಚ ಈಶಶ್ಚ ಕೇಶವ್ ಅಂತಾಯಿತು. ತೌ ವರ್ತಯತಿ ಇದು ಕೇಶವ, ಅವರು ನಿಯಮನಾದಿಗಳನ್ನು ಮಾಡ್ತಾನಾದ್ದರಿಂದ ಕೇಶವ ಅಂತ ಹೆಸರು. ರಾಯರ ಅರ್ಥ ಬರೀ ಬ್ರಹ್ಮರುದ್ರ ಪ್ರವರ್ತಕ ಅಂತ ಅರ್ಥ ಬರ್ತಾರೆ. ಬ್ರಹ್ಮರುದ್ರ ಪ್ರವರ್ತಕ, ಬ್ರಹ್ಮ ಕ, ರುದ್ರ ಈಶಾ, ವಾ ಪ್ರವರ್ತಕ, ಬ್ರಹ್ಮರುದ್ರ ಪ್ರವರ್ತಕ ಅಂತ ಅರ್ಥ ಅದಕ್ಕೆ. ಅದೆಲ್ಲ ರುದ್ರದೇವ ಹೇಳಿದ ಅರ್ಥ ಅದು. ಆಚಾರ್ಯ ಬರೀತಾರಲ್ಲಿ, ತಥಾ ಹಿ ದಿರುಕ್ತಿ ಕೃತ ರುದ್ರೇಣ ಕೈಲಾಸ ಯಾತ್ರಾಯಾಮ್ ಹರಿವಂಶೇಶು ಅಂತ ಕೋಟ್ ಮಾಡ್ತಾರೆ. ಇದೇ ರೆಫರ್ ಕೊಟ್ಬಿಟ್ಟು ರುದ್ರದೇವರು ಸ್ತೋತ್ರ ಮಾಡ್ತಾರೆ. ಏನೋ ಸ್ತೋತ್ರ ಮಾಡ್ತಾರೆ ಯೋಚನೆ ಮಾಡಿ. ಕ ಈಶಾ ವಾ, ಈಶಾ ರುದ್ರ, ನಾನು ಸ್ವಾಮಿ ನೀನು ಸ್ತೋತ್ರ ಮಾಡ್ಬೇಕಾದ್ರೆ ಯಾರು ದೊಡ್ಡವ್ರಿಗೆ ಗೊತ್ತಾಗಲಿಲ್ಲ, ಕೇಶವ ಶಬ್ದದಲ್ಲೇ ಕೃಷ್ಣ ಯಾರು ಅಂತ ಹೇಳೋ ಭಾಗ. ಜನ ತಿಳ್ಕೊಂಡಿದ್ದೇನೋ ಕೃಷ್ಣ ಸರ್ವೋತ್ತಮ ಅಲ್ಲ ಅಂತ ಹೇಳೋ ಭಾಗ ಅಂತೇಳಿ, ಕೃಷ್ಣ ಸರ್ವೋತ್ತಮ ಅಂತ ತ್ರೋಟ್ ಹೇಳೋ ಭಾಗ ಅಂತ ಮೊದಲಿಂದ ಕೊನೆಯವರೆಗೆ. ಯಾವುದನ್ನು ವಿರುದ್ಧ ಅಂತ ತಿಳ್ಕೊಂಡು, ಉದಾಹರಣೆಗೆ ಹೇಳ್ತಾರಲ್ಲ ತತ್ವಮಸಿ ಅನ್ನೋದು ತಂಪರ ಅಂತ ಅದ್ವೈತಗಳು ಹೇಳಿದರೆ ನಂಪರ ಅಂತ ಆಚಾರ ತೋರಿಸಿದ್ರಲ್ಲ, ಹಾಗೆ ಯಾವುದು ತಂಪರ ಅಂತ ತಿಳ್ಕೊಂಡಿದ್ದಾರೆ ಅದು ಪೂರ್ತಿ ನಂಪರನೇ. ಆಂ ಬ್ರಹ್ಮಾಸ್ಮಿ ದ್ವೈತನೇ ಹೇಳೋದು, ತತ್ವಮಸಿ ದ್ವೈತನೇ ಹೇಳೋದು, ಸ್ವಯಮಾತ್ಮ ದ್ವೈತನೇ ಹೇಳೋದು, ಸರ್ವಂ ಕಲ್ವಿದಂ ಬ್ರಹ್ಮ ಅದು ದ್ವೈತನೇ. ಇದು ಅರ್ಥ ಮಾಡಿಕೊಂಡ್ರೆ ಅವ್ರು ತಮ್ಮ ಕಡೆ ಅಂತ ತಿಳ್ಕೊಂಡಿದ್ದು ಅವ್ರ ವಿರುದ್ಧ ಆಯಿತು. ಕೈಲಾಸ ಯಾತ್ರೆಯೂ ಹಾಗೆ, ಅದು ವಾಕ್ಯ ವಿರುದ್ಧ ಆಯಿತು, ಇಲ್ಲಿ ಕಥೆ ವಿರುದ್ಧ ಆಯಿತು, ಅಷ್ಟೇ ಡಿಫರೆನ್ಸ್. ವಾಕ್ಯದಲ್ಲೂ ಕೂಡ ಉತ್ತರ, ಕಥೆಯಲ್ಲೂ ಉತ್ತರ. ಆ ಹಿನ್ನೆಲೆ ದೋಷ ದೂರತ್ವನ ಅಲ್ಲೇ ಸಮರ್ಥನೆ ಮಾಡ್ತಾ ಮತ್ತೆ ಕೃಷ್ಣ ಸ್ತೋತ್ರ ಮಾಡ್ತಾ ಅವರು ಸ್ತೋತ್ರ ಮಾಡ್ತಾರೆ. ಕೃಷ್ಣ ಮತ್ತೆ ಸ್ತೋತ್ರ ಮಾಡಿದಾಗ ರುದ್ರದೇವ ಹೇಳ್ತಾರೆ, ನೋಡಿ ಕೃಷ್ಣ ಯಾತಕ್ಕೆ ಬಂದಿದ್ದಾನೆ ಹೇಳ್ತೇನೆ ಕೇಳಿ, ತಪಸ್ ಮಾಡಿದ್ದ, ವರ ಕೊಟ್ಟಿದ್ದ, ನಡ್ಸೋಕ್ಕೋಸ್ಕರ ಬಂದಿದ್ದಾನೆ, ನಿಜವಾಗಲೂ ಸ್ತೋತ್ರ ಮಾಡೋಕ್ಕೆ ಬಂದಿಲ್ಲ, ತಪಸ್ ಮಾಡೋಕ್ಕೆ ಬಂದಿಲ್ಲ, ಉದ್ಧಾರ ಮಾಡೋಕ್ಕೆ ಬಂದಿದ್ದಾನೆ ಅಂತ ರುದ್ರದೇವ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿಬಿಡ್ತಾರೆ. ಅದು ಯಾವ ಬಂದಿದ್ದು ಹರಿವಂಶದೊಳಗೆ ಉತ್ತರ ಇಲ್ಲಿದೆ, ಹರಿವಂಶದಲ್ಲೇ ಉತ್ತರ ಇದೆ, ಅಂದಮೇಲೆ ಬೇರೆ ಕಡೆ ಹೋಗೋ ಚಾನ್ಸೇ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ದೋಷ ದೂರತ್ವ ನಿದರ್ಶನ. ಈಗ ಒಂದು ಪ್ರಸಂಗದೇ ಬಂತು, ಈ ರೀತಿ ಉಳಿದವರು ಹೇಳಿಬಿಡ್ಬೋದಲ್ಲ. ಹಾಗಿದ್ದರೆ ರುದ್ರದೇವರು ತಪಸ್ ಮಾಡಿದರು, ಆಗ ಕೇಳಿದರು, ವರ ಕೇಳಿದರು. ವೇದವ್ಯಾಸರೊಬ್ಬರು ತಪಸ್ ಮಾಡ್ತಾರೆ ರುದ್ರದೇವರು, ವೇದವ್ಯಾಸರು ಬದರಿ ಅಲ್ಲಿ ಹೋಗ್ತಾರೆ, ಬದರಿ ಹತ್ರ ಏನು ಬರಬೇಕು ಅಂತ ಕೇಳ್ತಾರೆ. ಯಾರೋ ಇವರು ಕೇಳ್ತಾರೆ, ನಿಜವಾಗಿ ನಡೆದಿದ್ದೇನು ಗೊತ್ತಾ, ತಪಸ್ ಮಾಡ್ತಿದ್ದು ರುದ್ರದೇವರು, ವೇದವ್ಯಾಸದೇವರು ಹೋದರು, ಜನ ಏನು ತಿಳ್ಕೊಂಡ್ರು, ವೇದವ್ಯಾಸದೇವರೇ ತಪಸ್ ಮಾಡಿಬಿಟ್ರು, ರುದ್ರದೇವರು ವರ ಕೊಟ್ಟರು ತಿಳ್ಕೊಂಡ್ಬಿಟ್ಟಿದ್ದಾರೆ. ನಡೆದಿದ್ದ ಹಾಗಲ್ಲ, ರುದ್ರದೇವರು ತಪಸ್ ಮಾಡಿದರು, ವೇದವ್ಯಾಸರಲ್ಲಿ ಹೋದರು, ಏನು ಬೇಕು ಅಂತ ಕೇಳಿದರು, ನಿಮ್ಮ ಮಗನಾಗಿ ಹುಟ್ಟಬೇಕಾಗಿದೆ ನಾನು, ಅನುಮತಿ ಕೊಡಿ ಅಂದರು, ತಥಾಸ್ತು ಅಂದರು, ಶುಕಮುನಿಗಳಾಗಿ ಹುಟ್ಟಿದರು. ಅಲ್ಲಿ ಪ್ರಸಂಗ ಇದ್ದಿದ್ದ ಹಾಗೆ ಮೇ ಕಮಿನ್ ಅಂತ ಬರ್ತಾರಲ್ಲ ಹಾಗೆ, ಒಳಗೆ ಪರ್ಮಿಷನ್ಗೆ ಒಳಗೆ ಬರಬೇಕಲ್ಲಿ, ಮಗ ಅನಿಸ್ಕೊಳ್ಳೋ ಸುಮಾರು ಸುಲಭ ಅಲ್ಲ, ಒಪ್ಪಿಗೆ ಕೊಟ್ಟರೆ ಮಾತ್ರ ಕೆಲವರು ಇರ್ತಾರೆ, ನಿಮ್ಮ ಹೆಸರು ಹಾಕ್ಬೋದಾ ಅಂತ ಕೇಳ್ತಾರಲ್ಲ ಹಾಗೆ, ಕೆಲಸತ್ತ ಇದಕ್ಕೆ ರೆಫರೆನ್ಸ್ ಕೇಳಿರ್ತಾರೆ, ಹೆಸರನ್ನ ಯಾವುದಾದ್ರು ಅಪ್ಲೈ ಮಾಡ್ಬೇಕಾದ್ರೆ ಕೇಳಿರ್ತಾರೆ. ಸುಮ್ಮನೆ ಹಾಕ್ಬಿಟ್ರೆ ಪದ್ಧತಿ ಆಗುತ್ತೆ, ಹೆಸರು ಕೇಳಿ ಹಾಕಿರೋ ಅವ್ರು ಕೇಳಿದ ತಕ್ಷಣ ಎಷ್ಟು ಅಂತ ಹೇಳ್ತಾರೆ, ನಾವು ಗೊತ್ತಿಲ್ಲ ಹೋಗೋರು ಇರೋದು ಕೇಸ್ ಆಗುತ್ತೆ ಅಂದಮೇಲೆ, ಸುಳ್ಳು ಹಾಕಿದ್ದೆ ಹೊಸ ಕೇಸ್ ಬರುತ್ತೆ, ಆದ್ದರಿಂದ ಕೇಳಿ ಹಾಕ್ತಾರಲ್ಲ. ಆ ಪ್ರಸಂಗದಲ್ಲಿ ಉತ್ತರ ಕೊಟ್ಟ ಭಾಗ ಅದು, ಸ್ಪಷ್ಟವಾಗಿ ಹೇಳ್ತಾರೆ ಈ ಬಂದಿರೋದು ಅದಕ್ಕೋಸ್ಕರ, ನಿಜವಾಗಲೂ ಸರ್ವೋತ್ತಮರಾಗಿದ್ದಾರೆ, ಅನುಗ್ರಹ ಮಾಡೋಕ್ಕೆ ಬಂದೆ ಹೇಳ್ತಾರೆ. ಮುಂದೆ ಕಥೆ ಭಾರಿ ಇದೆ, ಅಂತೂ ಅದು ಕೈಲಾಸ ಯಾತ್ರೆ ಪ್ರಸಂಗ, ರುದ್ರಾದಿ ದೇವತೆಗಳು ಮಾಡಿದ ಒಂದು ಪ್ರಸಂಗದಲ್ಲಿ ವಾದಿರಾಜ ಸ್ವಾಮಿ ರುಕ್ಮಿಣೇಶ್ವರ ವರ್ಣನೆ ಮಾಡ್ತಾರೆ. ಕೃಷ್ಣ ಕೈಲಾಸ ಯಾತ್ರೆ ಹೋದ ಹಾಗೆ ಬ್ರಹ್ಮಾದಿಗಳು ಹೋದರು ಕೃಷ್ಣನ ಹತ್ರ, ರಾಕ್ಷಸ ಹಾವಳಿ ಜಾಸ್ತಿ ಆಗಿದೆ ಅಂತ ಕೇಳಿದರು, ಅನುಗ್ರಹ ಮಾಡು ಅಂತ ಕೇಳಿದರು, ಅನುಗ್ರಹ ಮಾಡಿದ, ವರ ಕೊಟ್ಟು ಅನುಗ್ರಹ ಮಾಡಿದ. ನೋಡಿದ್ರಾ, ರುದ್ರಾದಿ ದೇವತೆಗಳು ಮಾಡಿದರು, ಕೃಷ್ಣನೂ ಮಾಡಿದ. ಕೃಷ್ಣ ಮಾಡಿದ್ದಕ್ಕೇನಂತೀರಿ? ಮೋಹನ ಅಂತೀರಿ. ಅವ್ರು ಮಾಡಿದ್ದು ಮೋಹನ ಅಂತ ಹೇಳಿದರೆ ಮುಗೀತಲ್ಲ, ಅಂದರೆ ಆಗ ಶಿವಸರ್ವತ್ವ ಅಡ್ಡಿ ಆಗೋದಿಲ್ಲ ಅಂತ ಅವರು ವಾದ. ಇದನ್ನೆಲ್ಲ ವಾದಿರಾಸ ಹೌದು ಸರಿ, ನಮ್ಮ ಶಾಸ್ತ್ರ ಬಗ್ಗೆ ಒಂದು ತಿಳ್ಕೊಂಡಿರ್ಬೇಕು. ಏನೇ ಪ್ರಶ್ನೆ ಕೇಳಿದರೂ ಕೂಡ ಅದಕ್ಕೆ ಸಂಕೋಚ ಪಡಬಾರ್ದು. ಏನೇ ಪ್ರಶ್ನೆ ಬೇಕಾದರೂ ಕೇಳಬಹುದು, ಯಾಕೆ ಉತ್ತರ ಇರೋದರಿಂದ. ಯಾವ ಪ್ರಶ್ನೆ ಕೇಳಿದ್ರೂ ಉತ್ತರ ಇದೆ. ಪ್ರಶ್ನೆ ಉತ್ತರ ಕೇಳಬೇಡಿ ಅಂತ ಯಾರಾದ್ರೂ ಹೇಳಿದರೆ ಅವ್ರ ಮತ ಸರಿ ಇಲ್ಲ ಅಂತ ಅರ್ಥ. ಅವ್ರ ಮತ ಸರಿ ಇಲ್ಲ. ಯಾರ ಮತ ಸರಿ ಇರುತ್ತೋ ಅವ್ರು ಯಾವ ಪರೀಕ್ಷೆ ಬೇಕಾದ್ರೂ ತಯಾರಾಗ್ತಾರೆ. ಯಾರ ಮತ ಸರಿ ಇರುತ್ತಾರೆ ಯಾವ ಪರೀಕ್ಷೆಗೂ ಸಿದ್ಧ ಅವರು. ಎಷ್ಟೋ ಚರ್ತೆ ಮಾಯಾವಾದಿಗಳು ಶಂಕರ ಭಾಷ್ಯ ಶಂಕರಾಚಾರ್ಯ ಬರೀತಾರೆ, ಕೆಲವು ಪ್ರಶ್ನೆ ಕೇಳಿದಾಗ ಈ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ ನಾವು. ಶಿಲಾವತ್ ತುಷ್ಣೀಂ ತಿಷ್ಠಾಮಹ, ಕಲ್ಲಿನ ಸುಮ್ಮನೆ ಕೂತ್ಬಿಡ್ತೇವೆ ಅಂತ ಹೇಳಿದ್ದಾರೆ. ಆನ್ಸರ್ಲೆಸ್ ಆದಾಗ ಲೆಕ್ಕ. ಮಾತನ್ನು ಅವ್ರು ಹೇಳೋದಲ್ಲ, ಒಬ್ಬ ಇಂಗ್ಲೀಷ್ನಲ್ಲಿ ಬರೀತಾರೆ. ಕೆಲವು ಪ್ರಶ್ನೆಗಳನ್ನೇ ಕೇಳಿದಾಗ ಮಾಯಾವಾದದಲ್ಲಿ ಉತ್ತರ ಇಲ್ಲ, ಉತ್ತರ ಯಾಕಿಲ್ಲ ಗೊತ್ತಾ ಅಂತ ಅವ್ನು ಬರೀತಾ, ಉತ್ತರ ಯಾಕಿಲ್ಲ ಗೊತ್ತಾ, ಫಾರ್ ದಿಸ್ ಕ್ವಶನ್ ಅವರ್ ಗಿವರ್ ಅವರ್ ಆಥರ್ಸ್ ಗಿವ್ ನೋ ಎಕ್ಸ್ಪ್ಲನೇಷನ್. ಯಾಕೆ ಗೊತ್ತಾ, ಸಿಂಪ್ಲಿ ಬಿಕಾಸ್ ನೋ ಎಕ್ಸ್ಪ್ಲನೇಷನ್ ಈಸ್ ಪಾಸಿಬಲ್ ಅಂತ ಹೇಳಿದ. ಉತ್ತರ ಕೊಡೋಕ್ಕೆ ಬರೋದಿಲ್ಲ ಆದ್ದರಿಂದ ಉತ್ತರ ಕೊಡೋದಿಲ್ಲ. ಇವತ್ತು ನಮ್ಮಲ್ಲೇ ಪ್ರಶ್ನೆ ಇಲ್ಲ, ಯಾಕೆಂದರೆ ಎಂಥ ಪ್ರಶ್ನೆಗೂ ಉತ್ತರ ಇರೋದರಿಂದ ಅದನ್ನು ಕಾಲಕಾಲ ಕೊಡ್ತಾನೆ ಬಂದಿರೋದರಿಂದ ಸಮಸ್ಯೆನೇ ಇಲ್ಲ. ಅಲ್ಲಿ ಪ್ರಶ್ನೆ ಈಗ ಯಾಕೆ ಕೇಳಬಾರ್ದಾಗಿದ್ದರೆ, ಬ್ರಹ್ಮಾದಿಗಳದು ಮೋಹನ, ರುದ್ರದೇವರು ಮೋಹನ ಅಂತ ಯಾತ ಕರಿಬಾರ್ದು ಅಂತ ಹೇಳ್ತಾರೆ. ನೋಡಿ, ಸ್ವಲ್ಪ ಯೋಚನೆ ಮಾಡಿ. ಕೃಷ್ಣ ಅವತಾರ ಮಾಡಿದ ಹಾಗೆ ಮಾಡಿ, ಅವತಾರ ಮಾಡಿದ ಹಾಗೆ ಮಾಡಿ ಭೂಲೋಕಕ್ಕೆ ಬಂದಿದ್ದಾನೆ. ಅವ್ರ ಮಾತನ್ನು ನಡೆಸಿದ, ಅವರು ಮೂಲ ರೂಪದಲ್ಲಿ ಬಂದರು. ಕೃಷ್ಣ ನಾಟಕ ಮಾಡಿದ, ಅನುಗ್ರಹ ಪಡ್ಕೊಂಡ ಹಾಗೆ ಮಾಡಿದ, ಅನುಗ್ರಹ ಮಾಡಿ ಬಂದ. ಅಲ್ಲಿ ಹಾಗೆ ಹೇಳಕ್ಕೆ ಬರೋದಿಲ್ಲ ನಿಮಗೆ ಅಂತ ಹೇಳಿದರು. ಹಾಗೆ ಹೇಳಕ್ಕೆ ಬರೋದಿಲ್ಲ, ಯಾತಕ್ಕೆ ಗೊತ್ತ, ಬ್ರಹ್ಮಾದಿಗಳು ಅವತಾರ ಮಾಡಿ ಬಂದಿದ್ದಲ್ಲ, ಮೂಲ ರೂಪದಲ್ಲೇ ಹೋಗ್ತಿದ್ದಾರೆ. ಫಸ್ಟ್ ಕೇಸು ಮೂಲ ರೂಪದಲ್ಲೇ ಹೋಗ್ತಾರೆ. ಅದು ಸುಮ್ಮನೆ ಹೋಗಿದ್ದಲ್ಲ, ಕಾರ್ಯಕ್ಷಮೈಹಿ ಪ್ರಾರ್ಥಿತಃ, ನಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಿದ್ದಾರೆ. ನಮ್ಮ ಕೈಲಿ ಆಗೋದಿಲ್ಲ ಡಿಕ್ಲೇರ್ ಮಾಡ್ತಾರೆ. ಅಂಡರ್ಟೇಕಿಂಗ್ ಕೊಟ್ಟರೆ ಹಾಗೋ ಹಾಗೆ. ಕೃಷ್ಣ ಅದು ಯಾವುದನ್ನು ಕೊಟ್ಟಿಲ್ಲ, ಕೃಷ್ಣ ಯಾವುದೂ ಇಲ್ಲ. ಆ ಪೂರ್ವಾಪರ ಉತ್ತರ ಅಲ್ಲಿ ಬಂದಿದ್ದೀವಲ್ಲ, ಉತ್ತರ ಯಾವ ಒಂದು ಸರ್ತಿ ಎರಡು ಸರ್ತಿನಾ? ಪ್ರತಿ ಅವತಾರಕ್ಕೂ ಸ್ತೋತ್ರ, ಮತ್ತೆ ಪ್ರತಿ ಅವತಾರಕ್ಕೂ ಸ್ತೋತ್ರ. ಕೃಷ್ಣ ಒಂದು ಸರ್ತಿ ಮಾಡಿದ ಉತ್ತರ ಇದೆ, ಅಷ್ಟು ಸರ್ತಿ ಮಾಡಿದರೆ ಉತ್ತರ ಇಲ್ಲ. ಅವ್ರು ಕಡಿಮೆ ಅಂತಲೇ ಉತ್ತರ, ಕೃಷ್ಣ ಶ್ರೇಷ್ಠ ಅಂತಲೇ ಉತ್ತರ. ನೋ ಚೇಂಜ್. ಅಂದಮೇಲೆ ಅದು ಮೋಹನ ಅಲ್ಲ, ಇದು ಮೋಹನ. ಇವತ್ತು ಕಾಲ ಕೊಡೋ ವಿಷ ಕೊಡ್ತಿದ್ದಾರೆ, ಮೂರ್ಛೆ ಬಂದಿದೆ, ಅದು ನಟನೆನಾ? ಅಲ್ಲ. ಆದರೆ ಕೃಷ್ಣ ಏನು ಮಾಡ್ತಾನೆ? ನಟನೆ ಮಾಡದೇ ಮಾಡ್ತಾನೆ. ಕೃಷ್ಣ ಓಡ್ದ ಮಾಡ್ತಾನೆ. ಓ, ಓಡ್ದ ಓಡ್ದ ಅಂತ ತಿಳ್ಕೊಂಡ್ರು. ಕೃಷ್ಣ ಕೊಲಿಸ್ಬಿಟ್ಟ ಕಾಲಯವನನ್ನು. ಓಡಿದ್ದ ನಾಟಕ ಅಂತ ಗೊತ್ತಾಯ್ತು, ಓಡಿದ್ದ ನಾಟಕ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಜರಾಸಂದನಿಗೆ ಅಂಜದಾಗ ಕಾಣಿಸ್ತೇವೆ, ಕೃಷ್ಣ ಓಡೋದಾಗ ಕಾಣಿಸ್ತೇವೆ. ಓ, ಕೃಷ್ಣ ಓಡಿಬಿಟ್ಟ ಅಂತ ತಿಳ್ಕೊಂಡು. ಕೃಷ್ಣ ಮಾಡಿದ ಕೆಲಸ ಏನು ಗೊತ್ತಾ? ದ್ವಾರಕಾ ನಿರ್ಮಾಣ ಮಾಡ್ತಾನಲ್ಲಿ, ಓಡೋದ್ರ ಮಾಡೋ ಕೆಲಸ ಅದು. ಓಡ್ತಾಡ್ ವಾಪಸ್ಸಕ್ಕೆ ಒಂದು ಹಾಕಿ ಹೊಡೆದಾಕಿಬಿಡ್ತಾನೆ. ಇದು ಅರ್ಥ ಮಾಡಿಕೊಂಡ್ರೆ ದೇವ್ರ ಬಗ್ಗೆ ಏನೇ ಪ್ರಶ್ನೆಗೆ ಚಿಕ್ಕ ಮಕ್ಕಳಿಂದ ಹುಷಾರಾಗಿ ಕೇಳ್ತಿರ್ತಾರೆ, ನೆನಪಿರಬೇಕು. ಇಂಥ ಪ್ರಶ್ನೆಗಳಿಗೆಲ್ಲ ಪ್ರತಿ ಪ್ರಶ್ನೆ ತಯಾರಾಗಿರುತ್ತೆ ಅವ್ರಿಗೆ. ತಕ್ಷಣ ಉತ್ತರ ಕೊಟ್ಟರೆ ಒಳ್ಳೆ ದಾಳ್ಟೆ ಬರುತ್ತೆ ಅವ್ರಿಗೆ. ಚಿಕ್ಕ ವಯಸ್ಸಿನಲ್ಲಿ ಪ್ರಶ್ನೆ ಕೇಳಿದ ಉತ್ತರ ಕೊಟ್ಟಾಗ ಕೌಮಾರ ಆಚಾರ್ಯತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ, ಒಳ್ಳೆ ನಿಷ್ಠೆ ಬಂದು ನಿಜವಾದ ಉದ್ಧಾರ ಆಗ್ತಾರಾದ್ರಿಂದ ಪ್ರಶ್ನೆ ಕೇಳೋದಕ್ಕೆ ಎಂದೂ ಸಂಕೋಚ ಮನಸ್ಸಲ್ಲಿ ಬಂದರೆ ಇಷ್ಟು ಸಮಯ ಬಂದಾಗ ಕೇಳಬಹುದು. ಯಾವುದೇ ಪ್ರಸಂಗದಲ್ಲಿ ಉತ್ತರ ತೊಗೊಳ್ಳೋ ಒಂದು ಗ್ಯಾರಂಟಿ ಇಟ್ಕೊಂಡ್ಬಿಟ್ರೆ ಸಾಕು. ಶ್ರೀಮನ್ ಮಧ್ವಮತೆ ಅಂತ ಹೇಳಿರೋದ್ರಿಂದ ಉತ್ತರ ಇರೋ ಮತ ಅದು, ಉತ್ತರ ಇಲ್ಲದ ಮತ ಅಲ್ಲ ಅಂತ ಹೇಳೋಕ್ಕೆ ವಾದಿರಾಜ ಸ್ವಾಮಿಗಳು ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವ ಶ್ಯಾಗಮಯೇ ಮಹಿ ಅಂತೆ. ಎಲ್ಲ ಪ್ರಮಾಣಗಳ ವಿಚಾರದಿಂದ ಕೂಡಿರೋ ಮತ ಆದ್ದರಿಂದ ಇದ್ರ ಬಗ್ಗೆ ಯಾವ ಯೋಚನೆಯೂ ಮಾಡಬೇಡಿ. ಪರೇಚ ತತ್ವವಾದೇಸ್ಮಿನ್ ಗರೀಯಸಿ ಭರೋ ಮಮ, ಅವ್ರ ಮಾತು ತತ್ವವಾದ ಇದು. ನನಗಿದ್ರ ಮೇಲೆ ಭಾರಿ ಭಾರಿ ಪ್ರೀತಿ ಅಂತ ಹೇಳ್ತಾರೆ ವಾದಿರಾಜ, ಭಾರಿ ಪ್ರೀತಿ ನನಗೆ. ಯಾಕೆ? ಎಲ್ಲದಕ್ಕೂ ಉತ್ತರ ಸಿಗ್ತಕ್ಕಂಥ ಮತ ಅಂತ ಹೇಳ್ತೀವಿ. ಎಲ್ಲದಕ್ಕೂ ಉತ್ತರ ಸಿಗ್ತಕ್ಕಂಥ ಮತ ಮಧ್ವ ಸಿದ್ಧಾಂತ ಅಂತ ಹೇಳೋದಕ್ಕೆ ಈ ಕಥೆಗಳು. ಸೊ ಪರತರ ಅಂತ ದೋಷ ದೂರ ಅಂತನೂ ಆಯಿತು, ಗುಣಪೂರ್ಣ ಅಂತನೂ ಆಯಿತು. ಮತ್ತು ಮಹಾಲಕ್ಷ್ಮಿಗಂತೂ ಅದೇ ರೀತಿ ಪರತ್ವ ಕೊಡುತ್ತೆ. ಇನ್ನು ವಾಯುದೇವರಿಗೆ ಬಂದರೆ ಮೊನ್ನೆ ಹೇಳಿದೆ, ಪರತರತ್ವ ಅವರಿಗೂ ಕೊಡುತ್ತೆ. ಗುಣಪೂರ್ಣತ್ವನೇ ದೋಷ ದೂರತ್ವನೂ ಇದೆ, ಆದರೆ ದೇವರಂಥ ಗುಣಪೂರ್ಣತ್ವ ಅವರಿಗಿಲ್ಲ, ದೇವರಂಥ ದೋಷ ದೂರತ್ವ ಇಲ್ಲ. ಎರಡು ನೆನಪಿರಬೇಕು. ರುದ್ರಾದಿ ದೇವತೆಗಳಿಗೆ ಹೋಲಿಸಿದಾಗ ವಾಯುದೇವರಲ್ಲಿ ದೋಷ ದೂರತ್ವ ಇದೆ, ಅದೇ ರೀತಿ ವೃದ್ಧಾದಿ ಹೋಲಿಸಿದಾಗ ಗುಣಪೂರ್ಣತ್ವ ಇದೆ. ಆದರೆ ದೇವರಿಗೆ ಹೋಲಿಸಿದಾಗ ಆ ಗುಣಪೂರ್ಣತ್ವ ಇಲ್ಲ, ದೇವರಿಗೆ ಹೋಲಿಸಿದಾಗ ಆ ದೋಷ ದೂರತ್ವ ವಾಯುದೇವರಿಲ್ಲ. ಅದಕ್ಕೆ ಇನ್ಬಿಟ್ವಿನ್ ಬರ್ತಾರೆ, ಮಧ್ಯಮೋ ವಾಯುರೇರಿತಃ, ಮಧ್ಯಮ ಈ ಕಡೆ ಆ ಕಡೆ, ಆ ಕಡೆ ದೇವರು ನೋಡಿ ಹಾಗಿದ್ದಾರೆ, ಉಳಿದವರು ಹೀಗಿದ್ದಾರೆ, ಮಧ್ಯ ವಾಯುದೇವರಿದ್ದಾರೆ. ಕೆಲವು ಗುಣಗಳು ಎಲ್ಲರ ಮೀರಿದ್ದಾರೆ, ದೇವರಿಂದ ಕಡಿಮೆ ಇದ್ದಾರೆ. ದೋಷಗಳು ಇಲ್ಲದೇ ಇದ್ದಾರೆ, ದೇವರಿಗಿಂತ ಕಡಿಮೆ ಇದ್ದಾರೆ. ಈ ಹಂತದಲ್ಲಿ ವಾಯುದೇವರ ಚಿತ್ರ ಇದೆ. ಜೀವರ ಮಧ್ಯ ಇದ್ದು ಜೀವರ ಲಕ್ಷಣ ಹೊಂದಿಲ್ಲದೆ ಇರೋದು ವಾಯುದೇವರ ವೈಶಿಷ್ಟ್ಯ. ಜೀವರ ಮಧ್ಯ ಇದ್ದು ಜೀವರ ವೈಲಕ್ಷಣ, ದೇವರಿಂದ ವಿಲಕ್ಷಣ ಆಗಿಬಿಟ್ಟಿದ್ದಾರೆ. ದೇವರು ಜೀವರಿಂದ ಭಿನ್ನನಾಗಿ ವಿಲಕ್ಷಣ ಆಗಿದೆ, ಇದು ವ್ಯತ್ಯಾಸ ಇದೆ. ಜೀವರಿಂದ ಭಿನ್ನನಾಗಿ ದೇವರು ಸರ್ವೋತ್ತಮ, ಜೀವರ ಮಧ್ಯೆ ಇದ್ದು ಜೀವರಲ್ಲೇ ಜೀವೋತ್ತಮ. ಇದು ವಾಯುದೇವರ ವೈಶಿಷ್ಟ್ಯ. ಮೇಷ್ಟ್ರ ಇದ್ದಾನೆ, ಹುಡುಗರಿರ್ತಾರೆ, ಲೀಡರ್ ಮಾಡ್ತಾರೆ. ಸ್ಟೂಡೆಂಟ್ ಲೀಡರ್ ಯಾರಾಗಿರ್ತಾನೆ? ಅವನು ಸ್ಟೂಡೆಂಟ್ ಆಗಿರ್ತಾನೆ. ಸ್ಟೂಡೆಂಟ್ ಆಗಿದ್ದೇ ಸ್ಟೂಡೆಂಟ್ ಲೀಡರ್ ಆಗಿರುತ್ತೆ. ಸೊ ಜೀವರಾಗಿದ್ದೇ ಜೀವೋತ್ತಮತ್ವ ಇದೆ ವಾಯುದೇವರೇ. ಜೀವರಾಗಿದ್ದು ಜೀವೋತ್ತಮರಾಗಿದ್ದಾರೆ. ದೇವರು ಜೀವನಾಗಿಲ್ಲದೆ ಸರ್ವೋತ್ತಮರಾಗಿದ್ದಾರೆ. ಈ ವ್ಯತ್ಯಾಸ ತಿಳ್ಕೊಂಡಿದ್ದರೆ ಗೊತ್ತಾಯಿತು. ಆ ಹಿನ್ನೆಲೆಯಲ್ಲಿ ವಾಯುದೇವರ ಮಹಿಮೆ ಹೇಳುತ್ತಾ ಗುಣಪೂರ್ಣತ್ವ ಇದೆ ಅಂತ ಹೇಳೋದಕ್ಕೆ, ಅಷ್ಟೂ ಅವತಾರಗಳಲ್ಲಿ ಬರೀ ಒಳ್ಳೆಯದನ್ನು ಮಾಡಿದ್ದಾರೆ, ಒಂದು ಕೆಟ್ಟದ್ದನ್ನು ವಾಯುದೇವರು ಮಾಡಿಲ್ಲ. ಈ ಗುಣಪೂರ್ಣತ್ವ ಅವರಲ್ಲಿದೆ. ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋದರ, ಒಂದು ಚೂರು ಅಂತ ಸಂಘ ಬಂದಿದೆ. ಭೀಮ ಹನುಮದ ಅವತಾರ ತಗೊಳ್ಳಿ, ಹುಟ್ಟಿದ 15 ದಿವಸ ಅಷ್ಟೇ, 15ನೇ ದಿವಸ ಆಗಿರೋದು. ಮಕ್ಕಳಿಗೆ ಆ ಹೊತ್ತಲ್ಲಿ ಏನೇನೋ ಈ ಜ್ಞಾನ ಇರೋದಿಲ್ಲ, ಏನೇನೋ ಜ್ಞಾನ ಇರೋದಿಲ್ಲ. ಆ ವಯಸ್ಸಲ್ಲಿ ಸೂರ್ಯಮಂಡಲಕ್ಕೆ ಕಾರಿದ್ದಾರೆ ಹನುಮಂತ ದೇವರು. 15 ದಿವಸದ ಕೂಸು ಸೂರ್ಯಮಂಡಲಕ್ಕೆ ಕಾರಿದ್ದಾರೆ. ಮನುಷ್ಯ ಎಷ್ಟು ಕೋಟಿ ವರ್ಷ ಬದುಕಿದರೂ ಸೂರ್ಯಮಂಡಲಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಬರ್ನಾಗಿ ಹೋಗ್ತಾನೆ. 15 ದಿವಸದ ಕೂಸು ಅಷ್ಟೇ. ಅದನ್ನೇ ಪೋತಭಾವದಿ ತರಡಿ ಬಿಂಬಕ್ಕೆ ಲಂಘಿಸಿದೆ. ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವೆನೆಂದು ವಾತಸುತ ಹನುಮಂತ ನಿಂದೆನಿಸಿದ. ಪೋತಭಾವದಿ ತರಡಿ ಬಿಂಬಕ್ಕೆ ಲಂಘಿಸಿದ ಈತ ಗೆಳೆ ಯಾರು 3 ಲೋಕದೊಳಗೆ? ಈ ಮಾತಿನಲ್ಲಿ ಒಳ್ಳೆ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಈತ ಗೆಣೆ ಯಾರು? ನಾವು ಹೇಗೆ ಪರಮಾತ್ಮನಿಗೆ ನಾಸ್ತಿ ನಾರಾಯಣ ಸಂಬಂತೀವಲ್ಲ, ಇವರಿಗೆ ಎಣೆಯಾರು? ಎಲ್ಲಿ? ಜೀವರಲ್ಲಿ. ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೇ ಧೃತಿಸ್ಥಿತಿ ಪ್ರಾಣಬಲೇಶು ಯೋಗೇ ಬುದ್ಧೌ ಚ ನಾಣ್ಯೋ ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚದೈವ. ಆದ್ದರಿಂದ ಎಷ್ಟು ಮೇಲಿದ್ದಾರೆ ಗೊತ್ತಾಯ್ತು. ಕೃಷ್ಣ ಒಂದು ತಿಂಗಳ ಕೂಸು ಅಷ್ಟೇ, ಕೂತನೇನ ಕೊಂದು ಹಾಕಿದ. ಅದೇ ರೀತಿ ಇವರು ಸೂರ್ಯಮಂಡಲಕ್ಕೆ ಹಾರಿದರು, ಇಬ್ಬರು ಸಾಮ್ಯ ಬಂತೀಗ. ಆದರೆ ದೇವರ ಅನುಗ್ರಹ ಇವ್ರ ಮೇಲಿದೆ, ದೇವರು ಸ್ವಾತಂತ್ರ್ಯ ಮಾಡಿದ್ದಾನೆ, ಮರಿಬಾರದು. ಎರಡು ಭೀಮಾವತಾರ, ಅಲ್ಲಿ 10 ದಿವಸದ ಕೂಸು, 15 ದಿವಸದ ಕೂಸು. ಕರದಿಂದ ಶಿಶುಭಾವನಾದ ಭೀಮನ ಬಿಡಲು ಗಿರಿ ಒಡೆದು ಶತಶೃಂಗವೆಂದೆನಿಸಿತು. ಕೂಸು ಕೆಳಗೆ ಬಿದ್ದರೆ ಕೂಸು ಏನಾಗುತ್ತೆ ಅಲ್ಲ, ಶತಶೃಂಗ ಪರ್ವತ ಏನಾಯಿತು ನೋಡಿ, 100 ನೂರಾರು ಹೋಳಾಗಿ ಸೀಳೋಗಿದೆ ಅಂತ ಕೇಳಿದರೆ, ವಾಯುದೇವರ ಶಕ್ತಿ ವಯಸ್ಸಾದ ಮೇಲೆ ಬಂದಿದ್ದಲ್ಲ, ಹುಟ್ಟುತ್ತಿರಲಿಕ್ಕೆ ಬಂದ ಶಕ್ತಿ, ಸಹಜವಾದ ಶಕ್ತಿ. ಅರ್ಜುನಾದಿಗಳು ಹೀಗೆ ಮಾಡಿಲ್ಲ. ಅರ್ಜುನಾದ ಕಥೆ, ಅರ್ಜುನ ಪರಾಕ್ರಮ ತೋರಿಸೋದು ಗಾಂಡೀವ ಬಂದ ಮೇಲೆ ಮತ್ಸ್ಯೇಂದ್ರ ಭೇದನ ಕಾಲಕ್ಕೆ, ಉಳಿದಂತೆ ಭೀಮಸೇನ ದೇವರದೇ ಪರಾಕ್ರಮ ಅಂತ ಅರ್ಥ ಮಾಡಿಕೊಂಡ್ರೆ ಯಾವ ಭೀಮಸೇನ ಸಮೋ ನಾಸ್ತಿ ಅಂತ ಗೊತ್ತಾಗ. ಭೀಮಸೇನ ಸಮೋ ನಾಸ್ತಿ, ನಿಜವಾದ ಮಹಾಭಾರತ ಓದಿದವರಿಗೆ ನಿಜವಾಗಲೂ ಅರ್ಥ ಆಗುತ್ತೆ. ನಿಮ್ಗೆ ಹೇಳ್ತೀನಿ ದೃಷ್ಟಾಂತ. ಯಾರೋ ಒಬ್ಬರು ಸೀಡಿ ತೊಗೊಂಡು ಹೋಗಿದ್ದಾರೆ, ಆಶ್ಚರ್ಯ. ಒಂದು 2 ತಿಂಗಳ ಕೆಳಗೆ ಇದರಲ್ಲಿ ಕಾರಂಜಿ ದೇವಸ್ಥಾನದಲ್ಲಿ ಪ್ರವಚನ ಆಗ್ತಾಯಿತ್ತು. ಆಗ ಯಾರೋ ಬ್ರಾಹ್ಮಣರಲ್ಲ ಅವರು, ಯಾರೋ ಬಂದು ಅಲ್ಲಿ ಏನೋ ಮಾರ್ತಿದ್ದಾರೆ, ಹಾಡು ಅಂತ ತಿಳ್ಕೊಂಡ್ರೆ ಏನಾಗುತ್ತೆ, ಮಹಾಭಾರತ ಸಿಡಿ ತೊಗೊಂಡೋಗ್ಬಿಡ್ತಾರೆ ಮನೆಗೆ. ಆ ಮನೆ ಬಂದವಳು ಒಬ್ಬನ ಹೆಂಡತಿ, ಹೆಂಗಸು ಮನೆಗೆ ಹೋಗಿದ್ದಾರೆ. ಗಂಡ ನೋಡಿದ್ದಾನೆ, ನೋಡಿಬಿಟ್ಟು ಬೈ ಏನಂತ ಕೇಳಿದ್ದೆ, 400 ರೂಪಾಯಿ ಸಿಡಿ ಅಂತಷ್ಟು ಬೈದ್ಬಿಟ್ಟಿದ್ದಾನೆ. 4 ಸಿನಿಮಾ ನೋಡ್ಬೋದು, ತಾನೇ ಹೇಳಿ 4 ಸಿನಿಮಾ ನೋಡ್ಬೋದಾಗಿತ್ತು, ಹಾಳು ಮಾಡಿಬಿಟ್ಟಿದ್ದ ಬೈದಿದ್ದಾನೆ. ನಮ್ಮ ಅಡ್ರೆಸ್ ಗೊತ್ತಿಲ್ಲ ವಾಪಸ್ ಕೊಡಲಿಕ್ಕೆ, ಅದನ್ನು ಹೇಳಿದ್ರು ಅಡ್ರೆಸ್ ಗೊತ್ತಿಲ್ಲ. ಅದಕ್ಕೆ ಸದ್ಯಕ್ಕೆ ಇದ್ದೊಂತಿರಲಿ, ತಂತಪ್ಪಿಗೆ ಹಾಕುವಂತ ಹಾಕ್ಸಿದ್ದಾನೆ, ಹಾಕೊಂತ ಬೈದು ಸಾಕಷ್ಟು ಬೈದು ಹಾಕ್ಸಿದ್ದಾನೆ. ಹಾಕ್ಸಿದ್ಮೇಲೆ ಕೇಳೋಕೆ ಶುರು ಮಾಡಿದ್ದಾನೆ, ಕೇಳಿ 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 ಕೇಳಿ. ಆಮೇಲೆ ಅವನೇ ಬಂದಿದ್ದ ಮನೆಗೆ, ಸುಮ್ಮನೆ ಕೇಳಿದವನು ಸೀರಿಯಸ್ಸಾಗಿ ಕೇಳಿದ್ದಂತೆ. ಆಮೇಲೆ ಹೇಳಿದ, ಆಚಾರ್ಯ ಹ್ಯಾಕೆ ಕೇಳಿದೆ ಗೊತ್ತಾ, ನಾನು ಪ್ರವಚನ ಮಾಡ್ತಾರೆ ಕೈ ಮುಕ್ಕೊಂಡು ಕೂತ್ಕೊ ಹಾಕಿ ಕೂತ್ಕೊಂಡು ಕೇಳಿದ್ದೀರಿ ಅಂತ ಹೇಳ್ತಾರೆ. ಕೈ ಮುಕ್ಕೊಂಡು ಮನೆಯವರೆಲ್ಲ ಕೇಳಿದ್ದೀವಿ, ಆಮೇಲೆ ಒಂದು ಯಾವುದೋ ಮಿಸ್ ಆಗಿದೆ ಅದರೊಳಗೆ, ಅದಕ್ಕೋಸ್ಕರ ಹುಡುಕೋದ ಬಂದಿದ್ದಾರೆ. ರಜೆ ಹಾಕಿ ಕೇಳ್ತಾ ಇದ್ದೇನೆ, ಭಾರಿ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಅದನ್ನು ಕೇಳಲೇಬೇಕು, ನಾನೀಗ ಕೇಳಲೇಬೇಕು, ಕೊಡ್ರಿ ಅದನ್ನು ಅಂತೇಳಿ. ಮತ್ತೆ ನಾನು ಬ್ರಾಹ್ಮಣನಲ್ಲ, ನಾನು ಈ ಎಲ್ಲ ಕತೆ ತಾನೇ ಹೇಳಿಕೊಂಡೆ, ಈ ರೀತಿ ಆಯಿತು, ಈ ರೀತಿ ಆಯಿತು, ಮಧ್ವಾಚಾರ್ಯ ಮಹಿಂದನ ಗೊತ್ತಾಯಿತು, ನನಗೆ ಇಷ್ಟು ಅರ್ಥ ಆಯಿತು. ಇಷ್ಟು ದಿವಸ ಮಹಾಭಾರತ ಕೃಷ್ಣನ ಕಥೆ ಅಂತ ತಿಳ್ಕೊಂಡಿದ್ದೆ, ಅದು ಭೀಮನ ಕಥೆ ನನಗೆ ಗೊತ್ತಾಯಿತು ಅಂತ ಹೇಳಿದ. ಮಧ್ವಾಚಾರ್ಯ ಭಾರಿ ದೊಡ್ಡವರು ಅಂತ ಗೊತ್ತಾಗಿದೆ ಅಂತ ಹೇಳಿ ಪಾದಿಕ್ಷೇತ್ರಕ್ಕೆ ಹೋಗಿ ಬಂದಿದ್ದಾನೆ. ಆಮೇಲೆ ಪಾದಿಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸೇವೆ ಮಾಡಿ ಅದು ಏನಿರಲಿಲ್ಲ ಕಣ್ಣು ಕೆಟ್ಟದಾಗ ಹೇಳ್ತಾನೆ, ಏನೇನು ನೋಡಿ ಬಂದೆ ಅಂತ ಹೇಳಿ ವರ್ಣನೆ ಮಾಡ್ತಾನೆ, ಇಷ್ಟೆಲ್ಲ ನೋಡಿ ಬಂದೆ ಅಂತ ಹೇಳ್ಬಿಟ್ಟು. ಆ ಒಂದನ್ನು ಎಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳೋದಕ್ಕೆ, ಸುಮ್ಮನೆ ಮಹಾಭಾರತ ಕಥೆ ಕೇಳಿದರೆ ಸಾಕು, ಕರೆಕ್ಟಾಗಿ ನಮಗೆ ಅರ್ಥ ಆಗುತ್ತೆ. ಸಮಸ್ಯೆ ಏನು ಗೊತ್ತಾ, ಕರೆಕ್ಟ್ ಕತೆ ಗೊತ್ತಾಗಬಾರ್ದು ಆ ರೀತಿ ಮಾಡಿದ್ದಾರೆ. ಸ್ಟಿವಿ ಗಿವಿ ಬಂದ ಮೇಲೆ ತಪ್ಪು ತಪ್ಪು ಕತೆ ಗೊತ್ತಾಗೋದ್ರಿಂದ ಭಕ್ತಿ ಬರೋದೇ ಇಲ್ಲ, ನಾವು ಡೌಟ್ ಬರಲಿಕ್ಕೆ ಕ್ರಿಯೇಟ್ ಆಗುತ್ತೆ. ಹನುಮಂತರ ಕಥೆ ನೋಡಿ ಅಲ್ಲೂ ಮೋಸ, ಭೀಮನ ಕಥೆ ನೋಡಿ ಅಲ್ಲಿ ಮೋಸ. ಕರೆಕ್ಟಾಗಿ ಗೊತ್ತಾದ್ರೆ ತಾನೆ ನಮಗೆ ಹಾಲು ಮಿಕ್ಸ್ ಆಗುತ್ತೆ, ಅಕ್ಕಿ ಬೇಳೆ ಮಿಕ್ಸ್ ಆಗುತ್ತೆ ಗೊತ್ತು. ಮಹಾಭಾರತ ಮಿಕ್ಸ್ ಆಗಿದೆ ಗೊತ್ತಿಲ್ಲ ಜನಗಳಿಗೆ, ರಾಮಾಯಣ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ನಿಜವಾದ ಹಾಲು ಅಶ್ವತ್ಥಾಮರಿಗೆ ಏನಾಯಿತು, ಹಿಟ್ಟು ಕಲಿಸಿ ಕೊಟ್ಟರು, ಕುಡಿದ್ರು, ಹಾಲು ಅಂತ ತಿಳ್ಕೊಂಬಿಟ್ರು ಪಾಪ. ನಿಜವಾದ ಹಾಲು ದುರ್ಯೋಧನ ಕೊಟ್ಟ, ಆಮೇಲೆ ನೋಡಿದ್ರು ಅಯ್ಯೋ ಹಾಲು ಹೀಗಿರುತ್ತೆ ಅಂತ ಗೊತ್ತಾಯ್ತು. ಅಚ್ಯುತ ಪ್ರಶ್ನೆಗೆ ಹಾಗೆ ಆಗಿತ್ತು, ಅವ್ರು ಯಾವುದೋ ಓದಿಬಿಟ್ಟಿದ್ರು. ಆಮೇಲೆ ಹೇಳ್ತಾರೆ, ಪ್ರಾಕ್ ಪಿಪಾಸು ರಭೃತಂ ಪಿಬನ್ನಿವ, ಮೋಹಪೀತ ಲಬಣೋದಕೋ ಮುಹುಹು ಪ್ರಾಕ್ ಪಿಪಾಸು ರಭೃತಂ ಪಿಬನ್ನಿವ. ಆಜ್ಞೆ ಹೇಳ್ತಾನೆ ಹುಡುಗ. ಆಮೇಲೆ ನನಗೆ ನಿಜವಾದ ಮಹಾಭಾರತ ಬೇಕಾಗಿದ್ದು ಓದ್ಲಿಕ್ಕೆ, ಇವೆಲ್ಲ ನಮಗೆ ಬೇಡ, ಎಲ್ಲ ಮೋಸ ಅಂತ ಗೊತ್ತಾಗ್ಬಿಡ್ತು ಅಂತ ಹೇಳ್ತಾನೆ. ಎಲ್ಲ ಅಂಗ್ಲೇ ಸಿಗೋದು ಅದೇ ತಾನೆ, ನಮ್ಮಲ್ಲಿರೋ ದೋಷ ಅದು. ಇವತ್ತು ನಮ್ಮಲ್ಲಿ ಮೆಟೀರಿಯಲ್ ಇದೆ, ಕೊಡ ವ್ಯವಸ್ಥೆ ನಮ್ಮಲ್ಲಿಲ್ಲ. ಇವತ್ತು ಕೊಡ ವ್ಯವಸ್ಥೆ ಇಲ್ಲ. ಸರಿಯಾಗಿ ಕೊಟ್ಟರೆ ಬೇರೆ ಜಾತಿಯ ಜನ ಬಲುಬೇಗ ಚೇಂಜ್ ಆಗಿಬಿಡ್ತಾರೆ ನಮಗಿಂತ ಬೇಗ. ಯಾಕೆಂದರೆ ಹೊಸ್ತು ತೀರಾ ಹೊಸ್ತಲ್ಲ ಅವರಿಗೆ. ದಿವಸ ನೋಡಿದವರಿಗೆ ಸ್ವಲ್ಪ ಅವಜ್ಞೆ ಇರಬಹುದು, ಹೊಸ್ತಾಗಿ ನೋಡೋರಿಗೆ ಪಂಚಪ್ರಾಣ ಆಗುತ್ತೆ ನಿದರ್ಶನ. ಅದೇ ರೀತಿಯಲ್ಲಿ ದೇವರ ಮಹಿಮೆ ಕೇಳೋದಕ್ಕೆ ನಿಜವಾಗಲೂ ಕೂಡ ಮಹಾಭಾರತದ ಭೀಮನ ಕಥೆ ಒಳ್ಳೆ ಭಕ್ತಿ ಹುಡಿಸುತ್ತೆ. ಭೀಮಸೇನ ಸಮೋ ನಾಸ್ತಿ ಸೇನಯೋರು ಭಯೋರು. ಅದೇ ರೀತಿ ನೋಡ್ತಾ ನೋಡಿ ಎಲ್ಲ ಹೇಳೋದಕ್ಕೆ ಹೋಗೋದಿಲ್ಲ, ಅದೊಂದು ಪ್ರಸಂಗ ಆಯಿತು. ಕೊನೆಯದು ದೋಷ ದೂರತ್ವ ಹೇಳಬೇಕಲ್ಲ, ಭೀಮಸೇನ ಹನುಮಂತನಿಗೆ ಭೀಮಸೇನಿಗೆ ಹನುಮಂತ ರೂಪಕ್ಕೆ ಆತ ಪ್ರಸಂಗ ಜಾಸ್ತಿ ಬಂದೇ ಇಲ್ಲ. ಟಿ ವಿ ನೋಡಿದವರು ಬಂದಿರುತ್ತೆ, ಒರಿಜಿನಲ್ಲೇ ಬರೋದಿಲ್ಲ. ಎಲ್ಲೋ ಹನುಮಂತ ಹನುಮಂತನೇ, ಜನಕ್ಕೊಂದೇ ಗೊತ್ತು. ಇವತ್ತು ಊರಿಲ್ಲ ಇರಾದರೂ ಒಂದು ಗುಡಿ ಇದೆ ಅಂದರೆ ಮತ್ತು ಹನುಮಂತರ ಗುಡಿನೇ ಆಗಿರಬೇಕು ಫಸ್ಟ್. ಉಡುದೇವತೆಗಳು ಇರ್ಬೋದು ಇರದೇ ಇರ್ಬೋದು, ಹನುಮಂತರ ಗುಡಿ ಮಾತ್ರ ಇರಲೇಬೇಕು. ಎಲ್ಲ ಕಡೆ ಜಗತ್ತಿನ ತುಂಬ ವಿಶೇಷ ಭರತ ಕಡೆ ಎಲ್ಲಿ ಹೋದರೂ ಕೂಡ ನಿಮಗೆ ಒಬ್ಬ ಹನುಮಪ್ಪ ಇದ್ರೆ ಪುಣ್ಯ. ಮೂರ್ನಾಲ್ಕು ಕಡೆ ಇರ್ತಾರೆ, ಓಣಿಗೊಬ್ಬ ಇರೋ ಕಾಶಿಗೆ ಹೋಗ್ತೀರಿ ನೀವೀಗ. ವಿಶ್ವನಾಥನ ಗುಡಿ ಹೋಗಿ ವಿಶ್ವನಾಥ ಒಬ್ಬ ಕೂತಿದ್ರೆ ಗಾಡಿದ್ದು ಹನುಮಂತ ಇರ್ತಾರೆ. ಅದು ಚಿಕ್ಕ ಚಿಕ್ಕ ಓಣಿಗಳಲ್ಲಿ ಹನುಮಂತ ಗುಡಿ ಹೋಗಿಬಿಟ್ಟಿರ್ತಾರೆ. ಅಷ್ಟರ ಮಟ್ಟಿಗೆ ಹನುಮಂತನ ವ್ಯಕ್ತಿತ್ವ ಅಷ್ಟು ಶ್ರೇಷ್ಠವಾಗಿ ಜನಕ್ಕೆ ಅರ್ಥ ಆಗಿದೆ. ಭೀಮನ ಬಗ್ಗೆ ಅಷ್ಟು ಅರ್ಥ ಗೊತ್ತಾಗಿಲ್ಲ. ನಾರಾಯಣ ಅಸ್ತ್ರ ಪ್ರಸಂಗ ಬಂದಾಗ ಓ ತಪ್ಪು ಮಾಡದ ಅಂತ ಜನ ತಿಳ್ಕೊತಾರೆ. ಬ್ರಹ್ಮಶಿರಾಸ್ತ್ರ ಬಂದಾಗ ತಪ್ಪು ಮಾಡದ ಅಂತ ತಿಳ್ಕೊತಾರೆ. ಅಜಗರ ಹಿಡಿದಾಗ ಆಗಲಿಲ್ಲ ಅಂತ ತಿಳ್ಕೊತಾರೆ. ಯಕ್ಷಪ್ರಶ್ನೆಯಲ್ಲಿ ಆಗಲಿಲ್ಲ ಅಂತ ತಿಳ್ಕೊತಾರೆ. ಅದಕ್ಕೂ ಪರತರತ್ವ ಹೇಳಬೇಕಲ್ಲ, ಸ್ಪಷ್ಟ ಹೇಳ್ತಾರೆ. ಯಾತಕ್ಕೆ ಯಕ್ಷಪ್ರಶ್ನೆಯ ಕಾಲಕ್ಕೆ ಉತ್ತರ ಕೊಡಲಿಲ್ಲ, ಯಾತಕ್ಕೆ ಅಜಗರನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ನಮ್ಮ ಜನಕ್ಕೆ ಭೀಮನಿಗೆ ಗೊತ್ತಿದ್ದಿಲ್ಲ ಅಷ್ಟೇ, ಭೀಮ ಊಟ ಮಾಡಿ ಗೊತ್ತು ಅಂತ ತಿಳ್ಕೊಂಬಿಟ್ಟಿದೆ ಜನ ಎಲ್ಲ ಕೂಡ. ಸಿನಿಮಾ ನಾಟಕದಲ್ಲಿ ಭೀಮನ ಪಾಠಕ್ಕೆ ಆರಿಸ್ಬೇಕಾದ್ರೆ ಅವ್ನು ಹೇಗಿರ್ತಾನೆ ಗೊತ್ತಾ, ನೋಡಿದ್ರೆ ಭಯ ಬರಬೇಕು ಅಂತ ಅವ್ನು ಹಾಕಿಬಿಡ್ತಾನೆ. ರಾವಣ ಇದ್ದಾಗಿರ್ತಾನೆ ಅಂತ ಅವನು ಆರಿಸಿಬಿಡ್ತಾನೆ. ಭೀಮ ಅಂದರೆ ಪೆದ್ದ ಅಂತ ಅವ್ರು ತಿಳ್ಕೊಂಡಿರೋ, ಒಳ್ಳೆ ಗುಂಡ ಇದ್ದಾಗಿರ್ತಾನೆ ಅಂತೇಳಿ. ಮಹಾಭಾರತ ಓದೇ ಇಲ್ಲೋ, ನಿಜವಾದ ಮಹಾಭಾರತದಲ್ಲಿ ಹೇಳ್ತಾರೆ ಭೀಮಸೇನ ಪಾತ್ರ ಅಂದರೆ ದೇವತೆಗಳು ಸೌಗಂಧಿಕ ಪುಷ್ಪ ತರಲ ಭೀಮಸೇನವ್ರು ಹತ್ತಾ ಇದ್ದಾರೆ, ಮೇಲಕ್ಕೆ ಹೋಗ್ತಾ ಇದ್ದಾರೆ, ದೇವತೆಗಳು ನೋಡ್ತಾ ಇದ್ದಾರೆ, ಆಶ್ಚರ್ಯ ಪಡ್ತಿದ್ದಾರೆ. ಅಹೋರೂಪಂ, ಎಂಥ ರೂಪ ಈತನಿಗೆ, ಎಂಥ ಅದ್ಭುತವಾದ ವ್ಯಕ್ತಿತ್ವ, ಯೋಚನೆ ಮಾಡಿಲ್ಲ ಯಾರು ಕೂಡ. ಭೀಮಸೇನ ಅಂದರೆ ಸೌಂದರ್ಯದ ಮತ್ತೊಂದು ಮುಖ. ಹಿಡಿಂಬೆ ಭೀಮನ ಹಿಡಿಲಕ್ಕೆಂತ ಬರ್ತಾಳೆ, ಹಿಡಿಂಬ ಹಿಡಿದಕ್ಕೆ ನೋಡ್ತಾಳೆ. ರಾಕ್ಷಸಿ ಕಾಮಯಾಮಾಸ ರೂಪೇಣ ಅಪ್ರತಿಮಂ ಭುವಿ, ವೇದವ್ಯಾಸರು ಬರೀತಾರೆ. ರೂಪೇಣ ಅಪ್ರತಿಮಂ ಭುವಿ ಅಂತ ರೂಪವಂತನೇ ನೋಡಿರಲಿಲ್ಲ ಅಲ್ಪ, ಹಿಡಿಂಬೆ ಮೋಹಿಸಿಬಿಟ್ಲಂತ ಕ್ಷಣಕ್ಕೆ. ಇದು ಭೀಮಸೇನನ ನಿಜವಾದ ವ್ಯಕ್ತಿತ್ವ. ಅಲ್ಲಿ ಸ್ವಲ್ಪ ಹಿಂದೆ ಸ್ವಲ್ಪ ರೂಢಿಯಲ್ಲಿತ್ತದು, ಸ್ವಲ್ಪ ಹಿಂದೆ ಅಂದರೆ ಭಾಸನ ಕಾಲಕ್ಕೇನು ಉಳ್ಕೊಂಡಿತ್ತು ಭೀಮನ ಚಿತ್ರ. ಆತನ ಮಧ್ಯಮ ವ್ಯಾಯೋಗ ಮೊದಲಾದ ನಾಟಕಗಳಲ್ಲಿ ಭೀಮನ ಚಿತ್ರವನ್ನು ಕೊಡ್ತಾನೆ ಭಾಸ. ಕರೆಕ್ಟಾಗಿ ಮಹಾಭಾರತದ ಹೇಳ್ತಾನೆ, ಸಿಂಹಸ್ಕಂಧ ಭೀಮಸೇನ ಹೇಗಿದ್ದ ಅಂತ ಹೇಳಿದರೆ ಒಳ್ಳೆ ಲಕ್ಷಣ ಬಂದ ವರ್ಣನೆ ಮಾಡ್ತಾನೆ. ಕುಮಾರವ್ಯಾಸ ಪಂಪರ ಕಾಲಕ್ಕೆ ಕೆಟ್ಟೋಯ್ತಾನೆ ಚಿತ್ರ, ಒಣಿಮೆ ಆಯಿತು. ನಿಜವಾದ ಚಿತ್ರ ಅಲ್ಲೇ ನಮಗೆ ಕಾಣಿಸ್ಬೇಕು. ಅಂಥ ಭಾರಿ ಸುಂದರ ಭೀಮಸೇನ, ರೂಪೇಣ ಅಪ್ರತಿಮಂ ಭುವಿ. ಅದೇ ರೀತಿ ಭೀಮಸೇನ ಬಲದಲ್ಲೂ ಅಪ್ರತಿಮ, ಜ್ಞಾನದಲ್ಲೂ ಅಪ್ರತಿಮ. ಯಾತಕ್ಕೆ ಉತ್ತರ ಕೊಡಲಿಲ್ಲ ಅಂದರೆ ಪ್ರಶ್ನೆ ಕೇಳಿದ್ರೆ ಬಿಟ್ಟುಬಿಡ್ತೀನಿ ಅಂತ ಹೇಳಿದ. ಸ್ವಲ್ಪ ಅಲ್ಲೇ ಉತ್ತರ ತಿಳ್ಕೊಂಡು ನೀವು ಪ್ರಶ್ನೆ ಏನು ಅಂತ ಕೇಳಿ ಉತ್ತರ ಕೊಡದೆ ಹೋಗಿದ್ರೆ ಓಹೋ ಉತ್ತರ ಗೊತ್ತಿಲ್ಲ ಅಂತ ಹೇಳಬೇಕಾಗಿ. ಭೀಮ ಪ್ರಶ್ನೆ ಏನು ಅಂತ ಕೇಳೋದೇ ಇಲ್ಲ ಫಸ್ಟು, ಕೇಳೋದು ಯಾಕೆ ಉತ್ತರ ಕೊಡಲಿಕ್ಕೆ ಯೋಚನೆ ಮಾಡಿಲ್ಲ ಅಂದರೆ ಕೇಳೋಕ್ಕೆ ಹೋಗಲೇ ಇಲ್ಲ. ಯಾತಕ್ಕೆ ಅಂತ ಪ್ರಶ್ನೆ, ಯಾತಕ್ಕೆ ನಷ್ಟ ಹೇಳ್ತಾರೆ. ವಿದ್ಯೋಪಜೀವನಂ ಧರ್ಮ ವಿಪ್ರಾಣಾಮಪಿ ನೋಯತಃ. ಅವನೇನಾದರೂ ಬರೀ ಪ್ರಶ್ನೆ ಉತ್ತರ ಕೇಳಿದರೆ ಅವರಂತೆ ಉತ್ತರ ಕೊಡೋರೇ ಯಾರೂ ಇಲ್ಲ, ಪೂರ್ಣ ಪ್ರಜ್ಞೆ ಅವರು. ಅವರು ಉತ್ತರ ಕೊಡೋದಕ್ಕೆ ಯಾವ ಪ್ರಶ್ನೆಯೂ ಮುಂದಿರಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಸಮರ್ಥರು ವಾಯುದೇವರು. ಆದರೆ ಯಾತಕ್ಕೆ ಅವನು ಸುಮ್ಮನೆ ಕೇಳಲಿಲ್ಲ ಪ್ರಶ್ನೆ ಕೇಳ್ತೇನೆ ಅಂತ, ಪ್ರಶ್ನೆ ಕೇಳಿದರೆ ಉತ್ತರ ಕೊಟ್ಟರೆ ಬಿಡುಗಡೆ ಮಾಡ್ತೇನೆ ಅಂತ ಹೇಳಿದ. ಈ ವ್ಯವಹಾರ ಬೇಡ ಅಂತ ಹೇಳಿದ್ದಾರೆ. ವ್ಯವಹಾರದಲ್ಲಿ ಜ್ಞಾನ ಪ್ರಪಂಚದಲ್ಲಿ ವ್ಯವಹಾರ ಇರಬಾರ್ದು. ನಮ್ಮ ವ್ಯವಹಾರ ಇಲ್ಲದ ಯಾವ ಪ್ರಪಂಚನೂ ಗೊತ್ತೇ ಇಲ್ಲ ನಮಗೆ, ಮಾತೆತ್ತಿದರೆ ವ್ಯವಹಾರ ಜ್ಞಾನ ಪ್ರಪಂಚದಲ್ಲಿ ಇರಬಾರದು. ಅದಕ್ಕೇ ಪುರಂದರಾಸರು ಬರೀತಾರೆ, ನಮ್ಮ ಶಾಸ್ತ್ರ ಇಲ್ಲಿ ಮಾರುವುದಿಲ್ಲ ಅಂತ ಹೇಳಿದ್ದಾರೆ. ಮಾರಾಟಕ್ಕೆ ಶಾಸ್ತ್ರ ಇಲ್ಲ, ಶಾಸ್ತ್ರ ಮಾರಬಾರದು, ವಿದ್ಯೆಯನ್ನು ಉಪಜೀವನ ಮಾಡಬಾರದು, ಜ್ಞಾನವನ್ನು ಮಾರಾಟ ಮಾಡಬಾರದು. ಕಾಳಿದಾಸ ತನ್ನ ಮಾಲವಿಕಾಗ್ನಿ ಬಂದ ನಾಟಕದಲ್ಲಿ ಬರೀತಾನೆ, ಹೇಳ್ತಾರೆ ಯಶೋಪದೀಶ ಕೇವಲ ಜೀವಿಕೈವ ತಮ್ ಜ್ಞಾನಪಣ್ಯಂ ವಣಿಜಂ ವದಂತಿ. ಯಶ್ಯಾಗಮ ಕೇವಲ ಜೀವಿಕೈವ ತಮ್ ಜ್ಞಾನಪಣ್ಯಂ ವಣಿಜಂ ವದಂತಿ. ಯಾರು ಹೊಟ್ಟೆಪಾಡಿಗೋಸ್ಕರ ಜ್ಞಾನವನ್ನು ಮಾರಾಟ ಮಾಡ್ತಾನೋ ಅವನೊಬ್ಬ ವ್ಯಾಪಾರಿ ಅಂತ ತಿಳ್ಕೊಳ್ಳಿ ಅಂತ ಕಾಳಿದಾಸನ ಮಾತೆ. ಇನ್ಮೇಲೆ ಭೀಮಸೇನ ಹೇಗೆ ನಡ್ಕೊಂಡು ಯೋಚನೆ ಮಾಡಿ, ಜ್ಞಾನವನ್ನು ಮಾರಾಟ ಮಾಡೋದು ಸಾಧ್ಯ ಇಲ್ಲ. ಯಾತಕ್ಕೆ ಮತ್ತೊಂದು ಪ್ರಶ್ನೆ, ಜ್ಞಾನ ಯಾಕೆ ಮಾಡಬಾರದು, ಎಲ್ಲದಕ್ಕೂ ವ್ಯಾಪಾರ ಇದೆ, ಜ್ಞಾನಕ್ಕೆ ಯಾಕೆ ವ್ಯಾಪಾರ ಮಾಡಬಾರ್ದು ಅಂತ ಪ್ರಶ್ನೆ. ಒಳ್ಳೆ ಪ್ರಶ್ನೆ ಅದು, ಭಾಳ ಸಿಂಪಲ್ ಅದು. ಯಾವಾಗಲೂ ಕೂಡ ನಾವು ವಸ್ತುವನ್ನು ಕೊಡ್ಕೊಳ್ಳೋದು ಯಾವಾಗ ಮಾಡ್ತೀವಿ ಅಂದರೆ, ಒಂದು ವಸ್ತು ದೊಡ್ಡದು ಒಂದು ವಸ್ತು ಚಿಕ್ಕದು ಇರುತ್ತೆ, ಎಕ್ಸ್ಚೇಂಜ್ ಮಾಡ್ತೇವೆ. ಒಂದು ಹತ್ತು ಒಂದು 100 ರೂಪಾಯಿ ಇಟ್ಕೊಂಡಿದ್ದಾನೆ, ಅನ್ನ ಬೇಕಾಗುತ್ತೆ, ಅಕ್ಕಿ ಕೊಂಡ್ಕೊಂಡ, ಅಕ್ಕಿ ಬೆಲೆ ಕಟ್ಟಲಿಕ್ಕೆ ಬರುತ್ತೆ, ಕೊಂಡ ತೊಗೊಂಡ್ಬಿಟ್ಟ. ಅದೇ ಇನ್ನೊಂದು ಬೆಲೆ ಕಟ್ಟ ಬಂಗಾರದ ಬೆಲೆ ಕಟ್ಟಲಿಕ್ಕೆ ಬರುತ್ತೆ, ಕೊಟ್ಟ ತೊಗೊಂಡ್ಬಿಟ್ಟ. ಜ್ಞಾನಕ್ಕೆ ಹೇಗೆ ಮಾಡಬಾರ್ದು ಅಂದರೆ, ಜ್ಞಾನ ಬೆಲೆ ಕಟ್ಟಲಿಕ್ಕೆ ಬರೋದಿಲ್ಲ, ಅದಕ್ಕೆ ಮಾರಿದರೆ ಮೋಸ ಮಾಡದ ಲೆಕ್ಕ ಅಂತ ಹೇಳ್ತಾ. ನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯತೆ. ಜ್ಞಾನಕ್ಕೆ ಮ್ಯಾಚಿಂಗ್ ಯಾವುದೂ ಇಲ್ಲ, ಅದರಿಂದಾಗಿನೆ ಅದಕ್ಕೇನಾದರೂ ಬೆಲೆ ಕಟ್ಟಿದರೆ ಅವಮಾನ ಮಾಡಿದಾಗತ್ತೆ. ಜ್ಞಾನಕ್ಕೆ ಬೆಲೆ ಕಟ್ಟಬಾರ್ದು. ನಮ್ಮಲ್ಲಿ ಒಂದು ಅರ್ಥ ಆಗುತ್ತೆ, ಕೆಲವು ಕಡೆಗೆ ಬಾಳೆಹಣ್ಣು ಬೆಲೆ ಕಟ್ತಾರೆ, ಒಂದು ಡಜನ್ಗೆ ಎಷ್ಟು, 2 ಡಜನ್ಗೆ ಎಷ್ಟು ಅಂತ ಹೇಳ್ತಾರೆ. ಯಾರು ಪ್ರಸಾದ ಅಂತೇಳಿ ಇಟ್ಕೊಂಡಿರ್ತಾರೆ, ಆಗ ಬೆಲೆ ಕಟ್ಟಿದರೆ ಸಾಧ್ಯನೇ ಇಲ್ಲ. ಪ್ರಸಾದ ಒಂದು ಯಾರೋ ಪ್ರಸಾದ ಕೊಟ್ಟಿರ್ತಾರೆ ದೊಡ್ಡವರು, ಅವ್ರು ಲೇಟಾಗಿ ಬರ್ತಾರೆ, ದೊಡ್ಡವ್ರು ಹೋಗಿಬಿಟ್ಟಿರ್ತಾರೆ, ಒಬ್ಬರು ಕೇಳಿದಿರ್ತಾರೆ ಪ್ರಸಾದ ಕೊಡಿ ಅಂತ ಕೇಳ್ತಾರೆ, ಕೊಡೋದಿಲ್ಲ ಅಂತ ಹೇಳ್ತಾರೆ. ನೋಡಿದ್ರೆ ದೇವ್ರಿಗೆ ಕೊಡ್ಲಿಕ್ಕೆ ಒಂದು 100 ಬಾಳೆಹಣ್ಣು ನಿಮ್ಗೆ ಕೊಡ್ತೀನಿ ಅಂದರೆ 1,000 ಕೊಟ್ಟರು ಕೊಡೋದಿಲ್ಲ. ಯಾಕೆ? ಅದು ಬಾಳೆಹಣ್ಣು ಅಷ್ಟೇ, ಪ್ರಸಾದ ಅಲ್ಲ. ಅದು ಬಾಳೆಹಣ್ಣಾಗತ್ತೆ, ಪ್ರಸಾದ ನನಗೆ ಬೇಕಾಗಿದ್ದು ಪ್ರಸಾದ, ನಾನು ಕೊಡೋದಿಲ್ಲ. ಅವು ಭಕ್ತಿಯಿಂದ ಕೇಳಿದ್ರೆ ಕೊಡ್ಬೋದು, ವ್ಯಾಪಾರ ದೃಷ್ಟಿಯಿಂದ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ ಅಂದರೆ ಪ್ರಸಾದಕ್ಕೆ ಬೆಲೆ ಕಟ್ಟಲಿಕ್ಕೆ ಬರೋದಿಲ್ಲ. ಅದು ಕೊಳತಿದ್ರೂ ಅಷ್ಟೇ, ಒಂದೇ ಆಗಿದ್ದರೂ ಅಷ್ಟೇ, ಏನಾಗಿದ್ದರೂ ಅಷ್ಟೇ, ಪ್ರಸಾದ ಪ್ರಸಾದನೇ. ಆದರೆ ವಸ್ತು ಹೊಸ ವಸ್ತು ಬೇರೆ, ಜ್ಞಾನ ಅನ್ನೋದು ಅತಿ ಶ್ರೇಷ್ಠವಾದ ವಸ್ತು, ಅದನ್ನು ಮಾರಾಟ ಮಾಡಬಾರದು. ಅದನ್ನು ಸಾಮಾನ್ಯ ಅವಸ್ಥೆಯಲ್ಲೇ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಅದು ಆಪತ್ಕಾಲ, ಅಜಗರ ಹಿಡಿದಿದೆ, ಮತ್ತು ಸಾಮಾನ್ಯ ಅಜಗರ ಹಿಡಿದಿದೆ, ಆದರೆ ಏನು ಬಿಸಿಯಲ್ಲಿ ಉತ್ತರ ಕೊಡ್ತಾ ಇಲ್ಲ ಅಂತ ಹೇಳ್ಕೊಂಡ್ರೆ, ಪ್ರಾಣ ಹೋಗೋ ಸಮಯ ಬಂದರೂ ಕೂಡ ಜ್ಞಾನ ಕೌಮರ್ಯಾದಿ ಮಾಡಬಾರ್ದು. ಮಾಡಿದರೆ ಭಾಗವತ ಧರ್ಮ ಹೋಗುತ್ತೆ. ಭೀಮಸೇನ ದೇವರು ಅದಕ್ಕೆ ಮಾಡಲಿಲ್ಲ. ಜ್ಞಾನದ ಮಹತ್ವ ಇಷ್ಟಿರೋದ್ರಿಂದ ನಮಗೆ ಎಚ್ಚರಿಕೆ, ಏನು ಸಂಪಾದನೆ ಮಾಡಿದ್ರೂ ಬೆಲೆ ಕಟ್ಟಲಿಕ್ಕೆ ಬರುತ್ತೆ, ಅದನ್ನು ಬಿಟ್ಟುಬಿಡಿ. ಬೆಲೆ ಕಟ್ಟಲಿಕ್ಕೆ ಆಗದಂತ ಸಂಪಾದನೆ ಮಾಡಿ ಅದು ಜ್ಞಾನ, ಅದಕ್ಕೆ ನಾವು ಜೀವನದಲ್ಲಿ ಯಶಸ್ಸಿರೋದು. ನಮ್ಮ ಸ್ಥಿತಿ ಆಗಿಲ್ಲ ಇವತ್ತು, ಬೆಲೆ ಕಟ್ಟಲಾರದ ನಮ್ಮ ಜೀವನವನ್ನು ಬೆಲೆ ಕೊಟ್ಬಿಡ್ತೇವೆ, ಇದು ಸಮಸ್ಯೆ. ಇವತ್ತು ನಡೀತಿರೋದು ಹಾಗೇನೆ, ಅಮೂಲ್ಯವಾದ ನಮ್ಮ ಸಂಪತ್ತನ್ನು ಧನಾರ್ಜನೆಗೆ ಉಪಯೋಗಿಸ್ತೇವಲ್ಲ, ನಮ್ಮ ಜ್ಞಾನವನ್ನು, ನಮ್ಮ ಆಯುಷ್ಯವನ್ನು, ಎಲ್ಲದನ್ನು ನಾವು ಮಿನಿಮಮ್ಗೋಸ್ಕರ ಮ್ಯಾಗ್ಜಿ ಉಪಯೋಗಿಸ್ತಾ ಇದ್ದೀವಿ. ಬಂಗಾರ ಸರನ ಒಂದು ಸ್ಟೀಲ್ ಪಾತ್ರೆ ಕೊಟ್ಟರೆ ಹೇಗಾಗಿ, ಒಂದು ಸ್ಟೀಲ್ ಚೈನು ಒಂದು ಬಂಗಾರ ಚೈನು ಎಕ್ಸ್ಚೇಂಜ್ ಮಾಡ್ಕೊಬಿಟ್ರೆ ಹೇಗಿರ್ಬೋದು, ಲೆಕ್ಕ ಇಟ್ಕೊಳ್ಳಿ. ತೊಗೊಂಡವನಿಗೆ ಅದ್ದ ಕೊಟ್ಟವನು ಸೋತ ಅಂತಾರಲ್ಲ, ಆ ಥರ ಅದು ಯೋಚನೆ ಮಾಡಬೇಕು. ಅದಕ್ಕೆ ಹೇಳಿದ್ದೀರ ನಿಮಗೆ, ಯಾರೋ ಒಬ್ಬ ವಿದ್ವಾಂಸರಿದ್ದರು ಕಾವೇರಿ ತೀರದಲ್ಲಿ, ಒಬ್ಬ ರಾಜ ಹೋಗಿದ್ದ ಸಂಚಾರ ಮಾಡ್ತಾ, ನೋಡಿದ ಒಳ್ಳೆ ಪೂಜೆ ಮಾಡ್ಕೊಂಡು ಜಪ ಮಾಡ್ಕೊಂಡು ಕೂತಿದ್ದರು, ಯಾರೋ ಶಿಷ್ಯರಿಗೆ ಪಾಠ ಹೇಳ್ತಿದ್ರು, ನೋಡಿದ ಭಾರಿ ಖುಷಿಯಾಯಿತು. ಹೋದ ತಕ್ಷಣ ಅವ್ರು ಹೇಳಿ ಕಳಿಸ್ದ, ಬರಬೇಕು ಇಲ್ಲಿಗೆ ಅಂತೇಳಿ. ಹೋದ್ರು ರಾಜ ಕರೀತಾರೆ ಅಂತೇಳಿ. ಏನು ಅಂದರೆ, ಆಸ್ಥಾನ ವಿದ್ವಾಂಸರು ಮಾಡ್ತೇನೆ, ನಿಮ್ಮನ್ನು ಇಲ್ಲೇ ಎದ್ದುಬಿಡಿ, ಇದು ಮೈಸೂರೊಳಗೆ ಇಲ್ಲೇ ಎದ್ದುಬಿಡಿ ಅಂತ ಹೇಳಿದ. ಆಯಿತು ಅಂತಿದ್ದರು. ಒಂದು ವಾರ ಇದ್ದರು ರಾಜನತ್ರ, ಹೋದರು ದಯವಿಟ್ಟು ಬಿಟ್ಬಿಡಿ ವಾಪಸ್ ಹೋಗ್ತೀನಿ ಅಂತೇಳಿ. ಬಿಟ್ಬಿಡಿ ವಾಪಸ್ ಹೋಗ್ತೇನೆ ಯಾಕೆ ಅಂತ ಕೇಳಿದರು. ನಿತ್ಯ ಕಾವೇರಿ ಸ್ನಾನ ಮಾಡ್ತಿದ್ದೆ, ಪಾಠ ಪ್ರವಚನ ಮಾಡ್ತಾ ಇದ್ದೆ, ಬರೀ ಸನ್ಮಾನ ಮಾಡಿಸ್ತಾ ಕೊಡಬೇಕಾಗಿದೆ, ಈಗ ನನಗೆ ಅದೆಲ್ಲ ಬೇಡ, ಅಲ್ಲಿಗೆ ಹೋಗ್ತೀನಿ ನಾನು ಅಂತೇಳಿದರು. ಇದು ಅರ್ಥ ಮಾಡ್ಕೊ, ಅವ್ರಿಗೆ ಪಾಂಡಿತ್ಯದ ರುಚಿ ನಿಜವಾಗ್ಲೂ ಗೊತ್ತಿತ್ತು ಅವರಿಗೆ. ಅವರಿಗೆ ಐಶ್ವರ್ಯಕ್ಕೋಸ್ಕರ ಮಾಡಿದ್ದಿಲ್ಲ, ಆದ್ದರಿಂದ ಅದು ಬೇಕಿರಲಿಲ್ಲ. ಇನ್ನೂ ಯೋಚನೆ ಮಾಡ್ಬೋದು. ನಂಬರ್ 1 ಸಂಗೀತಗಾರ ಇರ್ತಾನೆ, ಹಾಡು ಖುಷಿ ಪಡ್ತಿರ್ತಾನೆ, ಅವನಿಗೆ ಹೇಳಿ ಇನ್ಮೇಲೆ ಹಾಡಬೇಡ, ನೀವು 1 ಕೋಟಿ ರೂಪಾಯಿ ಕೊಡ್ತೀನಿ ಅಂದರೆ ಬೇಡ, ನಾನು ಹಾಡೆತ್ತೇ ಹಾಡ್ತೀನಿ ಅಂತ ಹೇಳಿದ್ದಾನೆ. ಯಾತಕ್ಕೆ ಅಂದರೆ ಅದು ಸ್ವಭಾವ ಹಾಡೋದು, ಅದರಲ್ಲಿರೋಷ್ಟು ಎಂಜಾಯ್ಮೆಂಟ್ ಅವನಿಗೆ ಸಿಗೋದಿಲ್ಲ. ಇದರಲ್ಲಿ ಧನದಲ್ಲಿ ಸಿಗೋದಿಲ್ಲ ಸಂತ, ಧನದಿಂದ ಸಂತೋಷ ಕೆಲವರಿಗೆ ಲೋಕದೊಡು, ಎಲ್ಲರಿಗೂ ಅಲ್ಲ, ಕೆಲವರಿಗೆ ಅಷ್ಟೇ ಹೊರತು ಎಲ್ಲರಿಗಲ್ಲ. ಎಲ್ಲರಿಗೂ ಸಂತೋಷ ಕೊಡೋದು ಭಗವಂತನ ಕತೆ. ಭೀಮಸೇನರು ಕೊಡಲೇ ಇಲ್ಲ, ಅವರ ವರ್ತನೆ ಅವರು ಗ್ರೇಟ್ ಅಂತ ತೋರಿಸ್ತು ಅಷ್ಟೇ ಅಲ್ಲ, ಜ್ಞಾನ ಗ್ರೇಟ್ ಅಂತ ಉಳಿದ್ರೆ ಸಂದೇಶ ಕೊಟ್ಟರು ಆಚಾರ್ಯ. ಆಮೇಲೆ ಧರ್ಮರಾಜ ಬಂದ, ಉತ್ತರ ಕೊಟ್ಟುಬಿಟ್ಟ, ಅದು ಪ್ರಸಂಗ ಮುಗಿದೋಯ್ತು. ಇನ್ನೂ ತಮಾಷೆ, ಭೀಮಸೇನಿಗೆ ಜ್ಞಾನ ಇತ್ತು ಅಂತ ಹೇಳೋದಕ್ಕೆ ಧರ್ಮರಾಜ ಉತ್ತರ ಕೊಟ್ಟ, ಭೀಮಸೇನೆ ಬಿಡುಗಡೆಯಾಯಿತು. ಭೀಮಸೇನೆ ಗೊತ್ತಿಲ್ಲ ಅಂತ ಹೇಳ್ತಿರೋದಲ್ಲೋ, ಸರಿ ಏನೋ ಮಾಧ್ವರಾಗಿ ಭಾರಿ ಭಕ್ತಿಯಿಂದ ಹೇಳ್ತೇವೆ ಅಂತ ತಿಳ್ಕೊಂಡ್ಬಿಡಬೇಡಿ, ಉತ್ತರ ಮಹಾಭಾರತದಲ್ಲೇ ಇದೆ. ಅದೇ ಧರ್ಮರಾಜ ಜೂಜಾಡಿದ್ದ, ಒಡವಿ ಬಂದಿದ್ದಾನೆ, 1 ವರ್ಷ ಆಗಿದೆ, ಅಲ್ಲಿ ದಾನ ಧರ್ಮ ಮಾಡ್ಕೊಂಡು ಇದ್ದುಬಿಟ್ಟಿದ್ದಾನೆ, ತಪಸ್ ಮಾಡ್ಕೊಂಡಿದ್ದಾನೆ. ಆಗ ಭೀಮಸೇನೆ ದೇವರು ದ್ರೌಪದಿಯನ್ನು ಕರೀತಾರೆ. ದ್ರೌಪದಿ ಹೀಗೆ ಕೂತ್ರೆ 12 ವರ್ಷ ಅಲ್ಲ, ಎಷ್ಟು ವರ್ಷ ಆದರೂ ನಾವು ಇಲ್ಲೇ ಇರಬೇಕಾಗ್ತದೆ ಅಂತ ಹೇಳ್ತಾರೆ. ನಾವಿಲ್ಲೇ ಅವರು ಅಲ್ಲೇ ಆಗಬೇಕಾಗ್ತದೆ. ಧರ್ಮರಾಜನಿಗೆ ಜ್ಞಾನ ಹೋಗಿಬಿಟ್ಟಿದೆ, ಈಗ ನೀನು ಹೋಗು, ಆತನಿಗೆ ಎಚ್ಚರಿಕೆ ಕೊಡು, ಆಮೇಲೆ ನಾನು ಬಂದು ಸೇರ್ತೇನೆ ಅಂತ ಹೇಳ್ತಾರೆ. ಪೀಠಿಗೆ ಶುರು ಮಾಡು, ನಾನು ಮುಂದೆ ಬರ್ತೇನೆ ಅಂತ ಹೇಳಿದ ತಕ್ಷಣ ದ್ರೌಪದಿ ಹೋಗಿಬಿಟ್ಟು ಹೇಳ್ತಾರೆ. ಎಷ್ಟು ಅದ್ಭುತವಾದ ಮಾತಾಡ್ತಾರೆ ರಾಜ. ಆ ತುಂಬಿದ ಸಭೆಯಲ್ಲಿ ಜೂಜಾಟ ನಡೀತಲ್ಲ, ನಾವು ಕಾಡಿಗೆ ಹೋದ್ವಲ್ಲ, ಆಗ 2 ಆಶ್ಚರ್ಯ ಕಂಡೆ ಅಂತ ಹೇಳ್ತಾರೆ. 2 ದೊಡ್ಡ ಆಶ್ಚರ್ಯವನ್ನು ನಾನು ಕಂಡೆ. 1 ಆಶ್ಚರ್ಯ ಯಾರು ಗೊತ್ತಾ? ಆ ದುರ್ಯೋಧನ. ನಾವು ಕಾಡಿಗೆ ಹೋದಾಗ ಅಲ್ಲಿ ದುಃಖಪಡದೇ ಇದ್ದವರೇ ಇಲ್ಲ, ಎಲ್ಲರೂ ಒಂದಲ್ಲ ಒಂದರಿಂದ ಗೋಳಾಡಿದರು, ಭಾರಿ ತಪ್ಪು ಅಂತ ಹೇಳಿದರು. ಆದರೆ ಪಾಪಿ ದುರ್ಯೋಧನ ಕುಣಿದಾಡ್ತಾ ಇದ್ದಂತೆ, ಭೀಮಸೇನ ಹೋಗಿದ್ರೆ ಅಣಕ ಮಾಡ್ತಾ ಇದ್ದಂತೆ ಅಂತ ರಾಕ್ಷಸ ಅವನು. ಅವನೊಬ್ಬ ಮಹಾಮೂರ್ಖ, ಅವನ ಕಂಡು ಭಾರಿ ಆಶ್ಚರ್ಯ ಆಯಿತು ನನಗೆ, ಎಂಥ ಮೂರ್ಖ ಅಂತ ಹೇಳಿಬಿಟ್ಟು ಹೂ ಹೂ ಅಂತ ಕೇಳ್ತಾ ಇದ್ದಾನೆ. ಇನ್ನೊಬ್ಬನಿದ್ದಾನೆ ಅಂತ ಹೇಳಿದ್ರು. ಯಾರು ಅಂತ ಕೇಳಿದೆ? ನೀನು ಅಂತ ಹೇಳಿದೆ. ನೀನು ಯಾತಕ್ಕೆ ಅಂದರೆ ಇಷ್ಟೆಲ್ಲ ಆದರೂ ಕೂಡ ನಾನು ತಪ್ಪು ಮಾಡಿದ್ದೇನೆ ಅನಿಸ್ತಲೇ ಇಲ್ಲವಲ್ಲ, ನನಗೆ ಆಶ್ಚರ್ಯ ಆಗುತ್ತೆ ಅಂತ ಹೇಳಿದ. ತಪ್ಪು ಮಾಡಿ ಅವನು ಹೆಮ್ಮೆ ಪಡ್ತಿದ್ದಾನೆ, ನೀನು ತಪ್ಪು ಮಾಡಿ ಜೂಜಾಟ ತಪ್ಪು ಸುಮ್ಮನೆ ಕೂತಿದ್ದಿ, ಧರ್ಮವ ಅಂತ ಕೇಳಿದ. ಆಗ ಮುಂದೆ ಭೀಮಸೇನ ದೇವರು ಧರ್ಮೋಪದೇಶ ಮಾಡ್ತಾರೆ. ಧರ್ಮರಾಜ ಹೇಳ್ತಾನೆ, ಯೋಚನೆ ಮಾಡಿ, ಈಗ ಯಾರೋ ತನ್ನ ಕರ್ತವ್ಯವನ್ನು ಬಿಟ್ಟು ಕೂತಿದ್ದ, ಜ್ಞಾನವಿಲ್ಲದೆ ಜೂಜಾಟ ಆಡಿದ್ದ, ಅಂಥವನಿಗೆ ಜ್ಞಾನ ಕೊಟ್ಟಿದ್ದಾರು ಭೀಮಸೇನ. ಅಂತ ಭೀಮಸೇನಿಗೆ ಉತ್ತರ ಕೊಡಲಿಕ್ಕಾಗಿದ್ದ ಪ್ರಶ್ನೆ ಧರ್ಮರಾಜ ಉತ್ತರ ಕೊಡ್ತಾನೆ. ಅಲ್ಲೇ ಉತ್ತರ ಇದೆ, ಸರಳವಾದ ಉತ್ತರ. ಜನ ಯೋಚನೆ ಮಾಡದೆ ಇದ್ಬಿಟ್ಟು ಏನಾಗುತ್ತೆ ಅಂದರೆ, ಓ ಭೀಮಸೇನ ಗೊತ್ತೇ ಇರಲಿಲ್ಲ, ತುಂಬ ತಪ್ಪು. ಅದು ಧರ್ಮರಾಜನಿಗೆ ಕೊಟ್ಟ ಜ್ಞಾನ ಎಂಥ ಜ್ಞಾನ ಗೊತ್ತಾನು? ಭೀಮಸೇನ ಕೊಟ್ಟ ಜ್ಞಾನ ಅಂದರೆ ಸಾಮಾನ್ಯ ಜ್ಞಾನ ಅಲ್ಲ. ಯುದ್ಧ ಶುರುವಾಯ್ತಲ್ಲ, ಶುರುವಾದಾಗ ನಮಗೆ ಗೊತ್ತು, ಅರ್ಜುನ ಯೋಚಿಸೈತಿ ಗೋವಿಂದಂ ಮುಕ್ತ್ವಾ ತೂಷ್ಣೀಂ ಬಭುವ. ಕೃಷ್ಣ ಯುದ್ಧ ಮಾಡೋದಿಲ್ಲ ಸುಮ್ಮನೆ, ಎಲ್ರಿಗೂ ಗೊತ್ತಿದೆ ತಮಾಷೆ. ನಿಜವಾಗಲೂ ಯಾರಿಗೆ ಮಾತು ಅನ್ಬೇಕಾಗಿತ್ತು ಗೊತ್ತಾ? ಧರ್ಮರಾಜ ಅನ್ಬೇಕಾಗಿತ್ತು. ಅರ್ಜುನಿಗಿಂತ ಭಾರಿ ವೀಕ್ ಮೈಂಡ್ ಇರೋದು ಧರ್ಮರಾಜನಿಗೆ, ಆತ ಅನ್ಬೇಕಾಯ್ತು. ಆತ ಅನ್ನಲಿಲ್ಲ, ಯಾತಕ್ಕೆ ಗೊತ್ತಾ? ಭೀಮ ದ್ರೌಪದಿ ಹೇಳಿದ್ರೆ ಗಟ್ಟಿಯಾಗಿ ಕೂತ್ಬಿಟ್ಟಿತ್ತು ಆತನಿಗೆ, ಏನು ಮಾಡಿದರೂ ಬದಲಾಗಲು ಸಾಧ್ಯ ಇರಲಿಲ್ಲ, ಅಷ್ಟು ಗಟ್ಟಿಯಾಗಿತ್ತು. ಅದು ಎಂಥ ಜ್ಞಾನ ಕೊಟ್ಟಿದ್ದು ಭೀಮಸೇನ ಲೆಕ್ಕ ಇಟ್ಕೊಂಡು. ಆದರೆ ಅದೇ ರೀತಿ ಧರ್ಮರಾಜ ಆಗಿದ್ದಿದ್ದು ತುಂಬ ಜನ ಉತ್ತರ ಗೊತ್ತಿಲ್ಲ. ಇವತ್ತಿಗೂ ಯಾರೇ ಪ್ರಶ್ನೆ ಕೇಳಿ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ ಯಾರಿಗೂ ಕೂಡ. ಅರ್ಜುನಿಗೆ ಬಂದ ವಿಷಾದ ಧರ್ಮರಾಜ ಯಾತಕ್ಕೆ ಬರಲಿಲ್ಲ ಅಂತ ಪ್ರಶ್ನೆ ಕೇಳಿದರೆ ಲೌಕಿಕರು ಯಾರಿಗೂ ಗೊತ್ತಿಲ್ಲ. ಮಹಾಭಾರತ ಓದಿರೋದಿಲ್ಲ, ನಿರ್ಣಯ ಗೊತ್ತಿರೋದಿಲ್ಲ. ಮಹಾಭಾರತ ಓದಿ ಭೀಮಸೇನ ದೇವರ ಮಾತು ಕೇಳಿದ್ದ, ಅದಕ್ಕೆ ಧೈರ್ಯವಾಗಿದ್ದ ಅಷ್ಟೇ, ಸಿಂಪಲ್ ಅದು. ಅರ್ಜುನ ಅವಾಗಿರಲಿಲ್ಲ, ಅರ್ಜುನ ಮಾತು ಕೇಳಿಲ್ಲ, ಅವರಿಬ್ಬರ ಮಧ್ಯೆ ನಡೆದ ಸಂಭಾಷಣೆ ಅರ್ಜುನ ಗೊತ್ತಿದ್ದಿಲ್ಲ, ಅದಕ್ಕೆ ವಿಷಾದ ಬಂತು. ಕೃಷ್ಣ ಹೇಳಿದ್ರೆ ಸರಿ ಹೋಯ್ತು ಅಷ್ಟೇ. ಅದು ಭೀಮಗೀತೆಯಿಂದ ಧರ್ಮರಾಜ ಯುದ್ಧಕ್ಕೆ ತಯಾರಾದ, ಕೃಷ್ಣಗೀತೆಯಿಂದ ಅರ್ಜುನ ಯುದ್ಧಕ್ಕೆ ತಯಾರಾದ. ಅದನ್ನೇ ಹರಿವಾಯುಗಳ ವ್ಯಾಪಾರ ಗೊತ್ತಾಯ್ತಲ್ಲ, ಈತ ಸರ್ವೋತ್ತಮ ಪರತರ ಅದ ಜೀವೋತ್ತಮ ಪರತರ, ಸುಲಭವಾದ ಅರ್ಥ ಸಿಗುತ್ತೆ. ಅಂದರೆ ದೋಷ ಇಲ್ಲ ಅಂತ ಗೊತ್ತಾಯ್ತು, ಭೀಮಸೇನ ದೋಷ ಇಲ್ಲ, ಅದು ಗುಣ ಹೊರತು ದೋಷ ಅಲ್ಲ. ಏನು ಗುಣ? ವಿದ್ಯೋಪಜೀವನ ಮಾಡುವ ತೋರಿಸಿ ಅದು ಗುಣ. ಅದು ನಾವು ಈ ಆ್ಯಂಗಲ್ ನೋಡ್ತಾ ಇದ್ದೇವೆ, ಆ ಆ್ಯಂಗಲ್ ನೋಡಲಿಲ್ಲ ನಾವು, ಇನ್ನೊಂದು ಆ್ಯಂಗಲ್ನ ಅಲ್ಲಿ ತೋರಿಸ್ತಾರೆ. ಜ್ಞಾನ ಭಾರಿ ದೊಡ್ಡದಾದ್ದರಿಂದ ವ್ಯಾಪಾರ ಮಾಡಬೇಡಿ, ಮಾರಾಟ ಮಾಡಬೇಡಿ. ಅದು ಮುಗಿದು ನಾರಾಯಣಾಸ್ತ್ರ ಪ್ರಸಂಗ ಬಂತು. ಈಗ ಭೀಮಸೇನ ಇದಕ್ಕೆ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ. ನವಶಂಕರ್ ಬಿಡಿಸಿಕೊಳ್ಳೋಕ್ಕಾಗಲಿಲ್ಲ ಅಂತ ಹೇಳ್ತೀರಲ್ಲ, ಎಷ್ಟು ಜನ ಪ್ರಶ್ನೆ ಉತ್ತರ ಕೊಡಲಿಕ್ಕೆ ಬಿಡಿಸಿಕೊಳ್ಳೋಕ್ಕಾಗಲಿಲ್ಲ ಅಂತ ಹೇಳ್ತೀರಲ್ಲ, ನಾರಾಯಣಾಸ್ತ್ರ ಬಂದಿದೆಯಲ್ಲ, ಎಲ್ಲರೂ ತಲೆಬಾಗಿದವರೆ, ಅರ್ಜುನ ಸಮೇತ ಎಲ್ಲ ತಲೆಬಾಗಿದವರೆ, ಆಗ ಎದುರು ನಿಂತಿದ್ದಾರೆ ಭೀಮಸೇನ ಮಾತ್ರ. ಭೀಮಸೇನ ಸಮೋ ನಾಸ್ತಿ ಸೇನೆಯೋರು ಉಪಯೋಗಿ, ಏನು ಮಾಡಲಿಕ್ಕಾಗಲಿಲ್ಲ ಭೀಮಸೇನನ್ನು ಯಾರೂ ಕೂಡ. ಅಸ್ತ್ರ ಮೇನ್ ಬಿದ್ದೇ ಬಿಡಿತು. ಇಂಥ ಆಚಾರ್ಯ ದೃಷ್ಟಾಂತರ ತುಂಬ ಸತ್ತು ಕೊಡ್ತಾರೆ. ಭೀಮಸೇನನ ಬಗ್ಗೆ ನೀವು ಏನಾದರೂ ಬಲದ ಬಗ್ಗೆ ಸಂಶಯ ಪಡೋದಾದರೆ ಈ ಘಟ್ಟ ನೆನಪು ಮಾಡಿಕೊಳ್ಳಿ ಅಂತ ಹೇಳಿದ್ದ. ಈ ಘಟ್ಟ ನೆನಪು ಮಾಡಿಕೊಳ್ಳಿ, ಸ್ವಲ್ಪ ಕಂಪೇರ್ ಮಾಡ್ಕೋಬೇಕು. ಇದೇ ಭೀಮಸೇನ ಹನುಮಂತನಾಗಿ ಅಶೋಕವನವನ್ನು ಧ್ವಂಸ ಮಾಡಿದಾಗ ಅಲ್ಲಿ ಇಂದ್ರಜಿತ್ ಬರ್ತಾನೆ, ಆಮೇಲೆ ಅಕ್ಷಕುಮಾರನ ಕೊಂದು ಬಿಡ್ತಾನೆ ಹನುಮಂತ. ಆಗ ಇಂದ್ರಜಿತ್ ಬರ್ತಾನೆ, ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾನೆ. ಭೀಮಸೇನ ಹನುಮಂತರು ಏನೇನೂ ಆಗೋದಿಲ್ಲ, ಬ್ರಹ್ಮಾಸ್ತ್ರ ಮೈ ಮೇಲೆ ಬಿದ್ದರೂ ನಚಾಶಕತ್ ವಿಚಾಲನೆ, ಅಲುಗಾಡ್ಸೋಕ್ಕಾಗಲಿಲ್ಲ ಯಾರನ್ನ, ಹನುಮಂತನ. ಅಲ್ಲಿ ಬ್ರಹ್ಮಾಸ್ತ್ರದಿಂದ ಏನೂ ಆಗಲಿಲ್ಲ ಹನುಮಂತನಿಗೆ. ಅಷ್ಟೇ ಅಲ್ಲ, ಮುಂದೆ ರಾವಣನ ಸಭೆ ಕರ್ಕೊಂಡು ಬರ್ತಾರೆ ಹನುಮಂತನನ್ನು. ಹನುಮಂತನ ಮಹಿಮೆಯೆಲ್ಲ ರಾವಣ ಕೇಳ್ತಾನೆ, ಪ್ರಶ್ನೆ ಮಾಡ್ತಾನೆ, ಇಷ್ಟೆಲ್ಲ ಹನುಮಂತ ಹೇಳ್ತೀಯಲ್ಲ ನೀನೀಗ, ಬ್ರಹ್ಮಾಸ್ತ್ರಕ್ಕೆ ಯಾಕೆ ಸಿಕ್ಕಿ ಅಂತ ಕೇಳ್ತಾನೆ. ಬ್ರಹ್ಮಾಸ್ತ್ರಕ್ಕೆ ಯಾತಕ್ಕೆ ಸಿಕ್ಕಿಬಿಟ್ಟೆ? ತಕ್ಷಣ ಹನುಮಂತ ಉತ್ತರ ಕೊಡ್ತಾನೆ, ಓ ಅದೇ ನೀನು ಪ್ರಶ್ನೆ ಹೇಳ್ತೇನೆ ಕೇಳು ಅಂತ ಹೇಳ್ತಾನೆ. ಯಾತಕ್ಕೆ ಉತ್ತರ ಕೊಟ್ಟೆ ಗೊತ್ತಾ? ರಾಜಾನಂ ದ್ರಷ್ಟು ಕಾಮೇನ ಮಯಾಸ್ತ್ರ ಅನುವರ್ತಿತಂ, ನೀನು ನೋಡಬೇಕಾಗಿತ್ತು ಫಾಲೋ ಮಾಡಿದೆ ಅಷ್ಟೇ ಅಂತ ಹೇಳಿದ್ದಾನೆ. ನೀನು ನೋಡಬೇಕಾಗಿತ್ತು ಅಂತ ಬಂದೆ ಹೊರತು ನಾನು ಸಿಕ್ಕು ಬರಲಿಲ್ಲ, ಹೇಗೋ ನೀನು ನೋಡಿದಾಗತ್ತೆ ಅಂತ ಬಂದೆ, ನನಗೇನು ಮಾಡೋದಿಲ್ಲ ಬ್ರಹ್ಮಾಸ್ತ್ರ ಅಂತ. ಹನುಮಂತನ ಬಾಯಲ್ಲೇ ಬಂದ ಮಾತು, ಮತ್ತು ವಾಲ್ಮೀಕಿ ರಾಮಾಯಣದಲ್ಲೇ ಬಂದಿರೋದು. ಅಂದರೆ ಬ್ರಹ್ಮಾಸ್ತ್ರವನ್ನು ಬೀಟ್ ಮಾಡಬೇಕಾದ್ರೆ ಭಾವಿ ಬ್ರಹ್ಮನೇ ಮಾತ್ರ ಸಾಧ್ಯ. ಹನುಮಂತ ಭಾವಿ ಯಾರು ಬ್ರಹ್ಮಾಸ್ತ್ರಕ್ಕೆ ತಲೆಬಾಗದವರಿಲ್ಲ, ಹನುಮಂತ ಮಾತ್ರ ಏನೂ ಆಗಲೇ ಇಲ್ಲ. ಇಲ್ಲಿ ಬಂದರೆ ಭೀಮನಿಗೆ ಏನೂ ಆಗೋದಿಲ್ಲ, ಇದು ಸಮಸ್ಯೆ. ಭೀಮದೇಶನಿಗೆ ಬ್ರಹ್ಮಾಸ್ತ್ರ ನಾರಾಯಣಾಸ್ತ್ರ ಏನೇನೂ ಮಾಡೋದಿಲ್ಲ. ಬ್ರಹ್ಮಾಸ್ತ್ರಕ್ಕಿಂತ ದೊಡ್ಡದು ನಾರಾಯಣಾಸ್ತ್ರ, ಇನ್ನೂ ದೊಡ್ಡದಿದು. ಫೈನಲ್ಸ್ಗೆ ಹೋದಾಗ ಫೈನಲ್ ಭಾರಿ ಕಷ್ಟ ಅಲ್ಲ. ನಾರಾಯಣಾಸ್ತ್ರ ಏನೂ ಮಾಡೋದಿಲ್ಲ ಭೀಮಸೇನಿಗೆ, ಮೈ ಮೇಲೆ ಬಿತ್ತು, ಉರಿತು ಉರಿತು, ಎಲ್ಲ ತಲೆಬಾಗಿಸಿದರು. ಆಗ ಕೃಷ್ಣ ಹೇಳಿದ್ದ, ಭೀಮಸೇನ ಜ್ಞಾನ ಗೊತ್ತಾಗತ್ತೆ, ಬಲ ಗೊತ್ತಾಗತ್ತೆ, ಜ್ಞಾನ ಗೊತ್ತು ಬಲ ಗೊತ್ತು. ಸ್ವಲ್ಪ ಅರ್ಥ ಮಾಡ್ಕೋಬೇಕಾದ್ರೆ, ಯಾಕೆಂದರೆ ಅವರ ಜೀವೋತ್ತಮತ್ತು ಗೊತ್ತಾದಷ್ಟು ನಮಗೆ ಅವರ ಮತದಲ್ಲಿ ವಿಶ್ವಾಸ ಬರ್ತದೆ. ಕೃಷ್ಣನ ಬಗ್ಗೆ ಯಾತಕ್ಕೆ ಕೇಳಬೇಕು ಗೊತ್ತಾ? ಆತ ಮೋಕ್ಷ ಕೊಡೋನು, ಭಕ್ತಿ ಬರಬೇಕು, ಅದಕ್ಕೆ ಆತ ಪರತರ ಅಂತ ತಿಳ್ಕೊಬೇಕು ನಾವು. ಆಚಾರ ಬಗ್ಗೆ ಯಾಕೆ ತಿಳ್ಕೊಬೇಕಾದ್ರೆ ಮೋಕ್ಷ ಕೊಡಿಸೋರು, ಅದಕ್ಕೆ ಅವ್ರ ಬಗ್ಗೆ ತಿಳ್ಕೊಬೇಕು ನಾವು. ಮೋಕ್ಷ ಕೊಡೋನು ಅಂತ ಹರಿಸರ್ವತ್ವ ಅಂತ ತಿಳ್ಕೊಬೇಕು, ಮೋಕ್ಷ ಕೊಡಿಸ್ತಾರೆ ಅಂತ ವಾಯುಜೀವತ್ವ ಅಂತ ತಿಳ್ಕೊಬೇಕು. ಅಲ್ಲಿ ಹೇಳ್ತಾರೆ, ಕೃಷ್ಣ ಹೇಳಿದ, ಧರ್ಮರಾಜ ಭಾರಿ ಗಾಬರಿ ಆಯಿತು ನಾರಾಯಣಾಸ್ತ್ರ ಬಂದಾಗ, ಪ್ರತ್ಯಸ್ತ್ರ ಇಲ್ಲ ಅಂತ ಗೊತ್ತಾಯ್ತಂತೆ. ಇದೆಲ್ಲ ಹೇಗೆ ಅಂತ ತಿಳ್ಕೊಳ್ಳೋಕೆ ಹೊರಟ್ರೆ ಮತ್ತೆ ಅದು ಲಬೋಲ ಬಂದಿದೆ ನೋಡು, ಎಬೋಲ ಅಂತ ಬಂದಿದೆಯಲ್ಲ, ಎಬೋಲ ಅಂತ ಬಂದಿದೆ ತಾನೇ. ಓ ಔಷಧಿ ಇಲ್ಲ ಔಷಧಿ ಇಲ್ಲ ಅಂತಾರಲ್ಲ, ಪ್ರತ್ಯಸ್ತ್ರ ಇಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಇನ್ನು ಹುಡುಗರು ಪ್ರಶ್ನೆ ಕೇಳ್ತಾರೆ, ಉತ್ತರ ಗೊತ್ತಿಲ್ಲ ಅಂತಾರಲ್ಲ ಹಾಗೆ. ಉತ್ತರ ಗೊತ್ತಿಲ್ಲ ಅಂದರೆ ಪ್ರತ್ಯಸ್ತ್ರ ಇಲ್ಲ, ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ. ಆ ರೀತಿ ಇವ್ರಿಗೆ ಗೊತ್ತಾಗ, ಕ್ಷತ್ರಿಯರಿಗೆ ಗೊತ್ತಾಗುತ್ತೆ, ವಸ್ತ್ರ ನೋಡ್ತಾರೆ ನಮ್ಮಲ್ಲಿ ಪ್ರತ್ಯಸ್ತ್ರ ಇಲ್ಲ ಅಂತ ಗೊತ್ತಾಗುತ್ತೆ. ನಾರಾಯಣ ಪ್ರತ್ಯಸ್ತ್ರ ಇಲ್ಲ, ಅವಾಗ ಏನು ತಮಾಷೆ ಆಯಿತು, ಏನು ಮಾಡಬೇಕು ಅಂತ ಕೇಳ್ತಾರೆ ಧರ್ಮರಾಜ. ಕೃಷ್ಣ ಹೇಳ್ತಾರೆ, ನವಧ್ವಮಸ್ತ್ರಸ್ಯ ತಥೋ ವಿಮೋಕ್ಷತ. ಕೃಷ್ಣನ ಮಾತು, ನವಧ್ವಮಸ್ತ್ರಸ್ಯ ತಥೋ ವಿಮೋಕ್ಷತ. ಅಸ್ತ್ರ ನಮಸ್ಕಾರ ಮಾಡಿ ಬಿಟ್ಟುಬಿಡುತ್ತೆ ಕೃಷ್ಣ ಹೇಳಿದ. ಎಲ್ಲರೂ ಬಿಟ್ಟುಬಿಟ್ರು, ತಕ್ಷಣ ಪಟಪಟ ಕೆಳಗೆ ಹಾಕಿದ್ದೇ ಕೆಲಸ, ಅಸ್ತ್ರ ಬಿಟ್ಟಿದ್ದು ಕೆಲಸ ಮುಗಿದೋಯ್ತು, ಹಾಕಿದ್ರು ಬಿಟ್ಟೋಯ್ತು. ಅರ್ಜುನನು ಬಿಟ್ಟುಬಿಡ್ತಾನೆ ಈ ಮಧ್ಯೆ, ಭೀಮಸೇನ ದೇವರು ಎಲ್ಲರೂ ಬಿಡೋರೆ ಅಸ್ತ್ರವನ್ನು. ಆಗ ಭೀಮಸೇನ ಅಸ್ತ್ರ ಬಿಡಲಿಲ್ಲ ಫಸ್ಟು. ಅಷ್ಟೇ ಅಲ್ಲ, ಅಸ್ತ್ರ ಬಿಡ್ಲಕ್ಕೆ ಹೋದರೆ ಭೀಮಸೇನ ಹೇಳುತ್ತಾನೆ, ಕೃಷ್ಣನ ಮಾತು ಹೇಳಿದ ಅರ್ಥ ಮಾಡಿಕೊಳ್ಳಿ ಸರಿಯಾಗಿ, ಅಸ್ತ್ರ ಬಿಡ್ಲಕ್ಕೆ ಕೃಷ್ಣ ಹೇಳಿಲ್ಲ, ಹುಷಾರಾಗಿರಿ, ಅಸ್ತ್ರ ಬಿಡಬೇಡಿ, ಸತ್ತೋದ್ರೆ ಸತ್ತೋದ್ರೆ ಆಯಿತು, ಈಗ ಅಕಸ್ಮಾತ್ ನೀವು ನಮಸ್ಕಾರ ಮಾಡ್ತೀರಿ ಪ್ರಾಣ ಉಳಿಸ್ಕೋತೀರಿ, ಮುಂದೆ ಸಾಯ್ಲೇಬೇಕಲ್ಲ ಅಂತ ಹೇಳಿ, ಮುಂದೆ ಹೇಗೂ ಸಾಯ್ಬೇಕು, ಏಕಾಶಿ ಬಿಟ್ಟರು ಕೂಡ ನಾಳೆ ಸಾಯ್ಬೇಕಲ್ಲ, ಏಕಾಶಿ ಮಾಡಿ ಇವತ್ತು ಸಾಯ್ತೀವಿ ಅಂದರೆ ಮಾಡದೆ ಹೋದ್ರೆ ಮುಂದೆ ಸಾಯ್ತ ಸಾಯ್ತೀರಿ, ಸಾಯೋದು ಕಾಮನ್ನೇ. ವಿದ್ಯಾರ್ಥಿ ಎಷ್ಟು ಚೆನ್ನಾಗಿ ಬರೆದೋನು ಪೇಪರ್ ಹ್ಯಾಂಡ್ ಓವರ್ ಮಾಡಬೇಕು, ಬರೀ ಪೇಪರ್ ಕೊಟ್ಟರೆ ಹ್ಯಾಂಡ್ ಓವರ್ ಮಾಡಬೇಕು. ವಿದ್ಯಾರ್ಥಿ ಹ್ಯಾಂಡ್ ಓವರ್ ಮಾಡದೆ ಹೋದರೆ ಅವ್ರು ಎಲಿವೇಷನ್ನೇ ಇಲ್ಲ, ಗೊತ್ತಾಯ್ತಾ. ಫಸ್ಟ್ ಕ್ಲಾಸ್ ಬಂದು ಮೊದಲೇ ಹ್ಯಾಂಡ್ ಓವರ್ ಮಾಡೋಕೆ ಮಾರ್ಕ್ಸ್ ಸಿಗುತ್ತೆ ಅವನಿಗೆ, ಇವನು ಹೊರಗಾರ ಹೋಗಕ್ಕೆ ಬರ್ತದೆ ಹ್ಯಾಂಡ್ ಓವರ್ ಮಾಡಿದರೆ ಕೊನೆ ಪಕ್ಷ. ಅಂದರೆ ದೇಹ ಇಬ್ಬರು ಬಿಡಬೇಕು, ಮಹಾಜ್ಞಾನಿಗಳು ದೇಹ ಬಿಡಬೇಕು, ಮಹಾಮೂರ್ಖರು ದೇಹ ಬಿಡಬೇಕು. ಆದರೆ ದೇಹ ಯಾತಕ್ಕೆ ಬಿಡ್ತಾರೆ ಭಾರಿ ಇಂಪಾರ್ಟೆಂಟ್, ಪೇಪರ್ ಬರೀ ಪೇಪರ್ ಕೊಡ್ತಾನೋ ಫುಲ್ ಬರೆದು ಕೊಡ್ತಾನೋ ಇಂಪಾರ್ಟೆಂಟ್. ಸಾಧನೆ ಮಾಡಿ, ಟೀಕಾರೆ 48 ವರ್ಷ, ಟೀಕಾರೆ ಜಾಸ್ತಿ 48 ವರ್ಷ, ಗ್ರಂಥ ಓದ್ಕೊಂಡು ಇವತ್ತು ಅಜರಾಮರರ ಹೆಸರು. 48 ವರ್ಷ ಇದ್ದ ಮಹಾನುಭಾವರ ಗ್ರಂಥಗಳು ಓದೋದು ಅಂದರೆ ಎಷ್ಟು ಜನ್ಮ ಓದಿದ್ರು ಸಾಲದು. ಮನುಷ್ಯ ಜನ್ಮ ಬೇಡ ಅಂತಾನೆ ನೆನೆಸ್ಕೊಂಡ್ಬಿಟ್ಟು, ಜನ್ಮ ಬೇಕು ಅನ್ನಬೇಕಂತೆ. ಜೇಕಾರ ಗ್ರಂಥ ನೋಡಿದ ತಕ್ಷಣ ಓದಲಕ್ಕಾರ ಹುಟ್ಟಬೇಕು ಅನ್ಸ್ಕೋಬೇಕಂತ ಅಂಥ ಗ್ರಂಥ ಬರೀತಾರೆ. ಆಚಾರ ಶಾಸ್ತ್ರ ಓದಿದವರಿಗೆ ಸಾಯ್ಬೇಕು ಅಂದ್ಕೊಂಡಿರ್ತಾನೆ, ಬದುಕಬೇಕು ಅನಿಸೋದು ಅವಾಗ, ಯಾತಕ್ಕೆ ಗೊತ್ತು, ಇಂಥ ಗ್ರಂಥ ಓದಲಿಕ್ಕಾದರೂ ಬದುಕಬೇಕು ಅಂತ ಹೇಳಿದ್ದಾರೆ. ಇಂಥ ಗ್ರಂಥ ಓದಲಿಕ್ಕೆ ಬದುಕಬೇಕು, ನಮ್ಮ ಜನ ಇಂಥ ಗ್ರಂಥ ಓದಲು ಸಾಯ್ತೀವಿ ಅಂತ ಕೊಂಡು ಬಜೀತಾಗತ್ತಷ್ಟು. ನಮ್ಮ ಜೀವನ ದೊಡ್ಡ ಗುರಿ ಅಂದರೆ ಆಚಾರ ಗ್ರಂಥ ಓದು, ಅಂಥ ಮಹಾನುಭಾವರು. ಆದ್ದರಿಂದ ಅರ್ಜುನ, ನೀನು ಅಸ್ತ್ರ ಕೆಳಗೆ ಹಾಕಬೇಡ, ಯಾರೂ ಕೆಳಗೆ ಹಾಕಬೇಡಿ, ತಮಾಷೆ ಅಂತ ಕೃಷ್ಣ ಹೇಳ್ತಿದ್ದಾನೆ. ನವಧ್ವಮಸ್ತ್ರಸ್ಯ ತಥೋ ವಿವಕ್ಷತ, ವಿವಿಧ ಹೇಳ್ತಾ ಇದ್ದಾರೆ ಅಸ್ತ್ರ ಕೆಳಗೆ ಹಾಕಬೇಡಿ ಅಂತೇಳಿ. ನೀವು ಹೇಳ್ತೀರಿ ಹರಿಮತ ಮತ್ತು ಹರಿಯ ಮತ ಅಂತ ನೀವು ಹೇಳ್ತಿದ್ದೆ, ಹರಿಯ ಮತ ಇದು ಡೈರೆಕ್ಟ್ ಆಪೋಸಿಟ್ ಅಂತ ಕೇಳಿದರೆ ನಿಮಗೆ ಗೊತ್ತೇ ಇಲ್ಲ. ಕೃಷ್ಣನ ಮತನೇ ಭೀಮ ಹೇಳ್ತಿರೋದು, ಭೀಮನ ಮತನೇ ಕೃಷ್ಣ ಹೇಳ್ತಿರೋದು, ಅದು ಹೇಗೆ ಸ್ವಲ್ಪ ಯೋಚನೆ ಮಾಡಿ. ಕೃಷ್ಣನ ಮಾತನ್ನು ಮೀರಿದ್ರಾ ಇಲ್ಲ, ಕೃಷ್ಣನ ಮಾತು ಅರ್ಥ ಮಾಡ್ಕೊಂಡಿರೋದು ಭಾಳ ಇಂಪಾರ್ಟೆಂಟ್. ಹುಡುಗರು ಅರ್ಥ ಮಾಡ್ಕೊಳ್ಳಿಲ್ಲ, ಸುಮ್ಮನೆ ಮೆಕ್ಯಾನಿಕಲಿ ಫಾಲೋ ಮಾಡಿದ್ರು. ಕೃಷ್ಣನ ಮಾತು ಏನು ಗೊತ್ತಾ, ಅಸ್ತ್ರ ನಮಸ್ಕಾರ ಮಾಡಿ ಅಂತಲ್ಲ, ನವಧ್ವಮಸ್ತ್ರಶ್ಚ ತಥೋ ವಿಮೋಕ್ಷತ, ನಿಮಗೇನಾದರೂ ಬಿಡುಗಡೆ ಬೇಕು ಅಂತಿದ್ರೆ ನಮಸ್ಕಾರ ಮಾಡಿ ಅಷ್ಟೆ, ಬಿಡುಗಡೆ ಬೇಡಬೇಕು ನಮಸ್ಕಾರ ಮಾಡಿ, ಇದು ಕೃಷ್ಣನ ಮಾತು. ಯಾವ ಬಿಡುಗಡೆ, ಅಸ್ತ್ರದ ಬಿಡುಗಡೆ ಬೇಕಿಲ್ಲ, ನಮಗೆ ಶಾಸ್ತ್ರದ ಬಂಧನ ಬೇಕು ಅಂದರೆ ಹಾಕಬೇಡಿ ಅಷ್ಟೆ. ನಾವು ಹೇಳೋದಿಲ್ಲ ಈಗ ಎಷ್ಟೋದರ್ಥ ಹೇಳಿದರು, ಹೋಗ್ತೀಯಾ ಹೋಗಿ ಮಣ್ಣು ತಿನ್ನು ಹೋಗಂದ್ಬಿಟ್ಟು, ಓ ಮಣ್ಣು ತಿನ್ನು ಹೋಗಂತೇಳಿ ಎಷ್ಟು ಖುಷಿ ಅಂತ ಹೋಗ್ಬಿಟ್ರೆ ಏನು ಮಾಡಬೇಕು ಅದಕ್ಕೆ, ಈ ಕೆಲಸ ಮಾಡೋದಕ್ಕಿಂತ ಮಣ್ಣು ತಿನ್ನೋದು ಆಸೆ ಅಂತ ಅರ್ಥ ಅದಕ್ಕೆ. ಆರ್ತ ಬಿಟ್ಟು ಮಣ್ಣು ತಿನ್ನಿ ಅಂತ ಅಷ್ಟೇ ಹೇಳಿದ್ರೆ ಅಂತಂದ್ರೆ ಬಜಿತ ಆಗುತ್ತೆ. ಕೃಷ್ಣ ಹೇಳಿ ನಿಮ್ಮ ಕೈಲಿ ಆಗೋದಿಲ್ಲ ಹೋದಲ್ಲ ಸರೆಂಡರ್ ಆಗಿ ಅಷ್ಟೇ. ಆದರೆ ಮೊದಲನೇ ಆಪ್ಷನ್ ಯಾವುದು ಗೊತ್ತಾ, ಸ್ವಧರ್ಮೇರಿ ಧರ್ಮ ಶ್ರೇಯ, ಅದು ಕೃಷ್ಣ ಹೇಳಿದ ಮಾತು. ಕ್ಷತ್ರಿಯರು ಯುದ್ಧೇ ಚಾಪಿ ಅಪಲಾಯನಂ, ಹಿಂದಕ್ಕೆ ತೋಗಬಾರದು ಬಿಡಬಾರದು, ಸಾಯದೊಡದು, ಹತೋವಾ ಪ್ರಾಪ್ಸಸೆ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹಿಂ, ಕೃಷ್ಣನ ಮಾತದು. ಇಲ್ಲಿ ನೋಡಿದರೆ ಭೀಮನ ಮಾತು ಅದನ್ನೇ ಹೇಳ್ತಿರೋದು, ಕೃಷ್ಣರ ಮಾತು ಇರೋದು ಪ್ರಾಣಕ್ಕೋಸ್ಕರ ಅಸ್ತ್ರ ಬಿಡಿ ಅಂತೇಳಿ. ಇನ್ನೊಂದರ್ಥ, ಪ್ರಾಣ ದೊಡ್ಡದಲ್ಲ ಅಸ್ತ್ರ ದೊಡ್ಡದು, ಆದ್ದರಿಂದ ನೀವು ಪ್ರಾಣಕ್ಕಿಂತ ಅಸ್ತ್ರಕ್ಕೆ ಎದುರು ನಿಲ್ಲಬೇಕು. ಇವರೇ ಅರ್ಥ ಆಗಲಿಲ್ಲ, ಭೀಮಸೇನಿಗೆ ಅರ್ಥ ಆಯಿತು. ಆ ಕೃಷ್ಣನ ಮಾತು ವಿರೋಧ ಏನೇನೂ ವಿರೋಧ ಇಲ್ಲ, ಭೀಮಸೇನ ಫಾಲೋ ಮಾಡಿದ್ರು ಅವ್ರು ಫಾಲೋ ಮಾಡಲೇ ಇಲ್ಲ. ಕೊನೆಗೆ ಕೃಷ್ಣ ತೋರಿಸ್ತಾನೆ, ಮುಂದಿನ ಕಥೆ ನಮಗೆ ಗೊತ್ತಿದೆ. ಕೃಷ್ಣನ ಮಾತು ತಿಳ್ಕೊಂಡ ಜ್ಞಾನಿ ಅಂದರೆ ಭೀಮಸೇನದವರು ಒಬ್ಬರೇನೆ, ಸಿಂಪಲ್ ಉತ್ತರ ಸಿಕ್ಬಿಡುತ್ತೆ. ಈಗ ಉಳಿದವರೆಲ್ಲ ಅರ್ಜುನಾದಿಗಳು ಕೃಷ್ಣ ಮಾತು ಅರ್ಥ ಮಾಡಿಕೊಳ್ಳಿಲ್ಲ, ಭೀಮಸೇನ ಮಾತ್ರ ಅರ್ಥ ಮಾಡಿಕೊಂಡಿತ್ತು. ಅದು ಕೃಷ್ಣ ಏನು ಮಾಡಿದ್ ಗೊತ್ತಾ, ಕಲಿಯುಗದಲ್ಲಿ ಜ್ಞಾನ ಕೊಡಬೇಕಾದ್ರೆ ಉಳಿದವ್ರನ್ನ ಕಳಿಸಿದರೆ ಅಪಾರ್ಥ ಮಾಡ್ಕೊಂಡು ಹೇಳಿಬಿಡ್ತಾರೆ. ಆಮೇಲೆ ಭೀಮಸೇನ ನೀನೇ ಹೋಗಬೇಕು, ಸರಿಯಾಗಿ ಹೇಳೋ ನಿನ್ನ ಕೈಯಿಂದ ಮಾತ್ರ ಸಾಧ್ಯ ಅಂತೇಳಿ ಬದ್ಧಾಚಾರ ಕಳಿಸ್ಕೊಟ್ರು ಅಷ್ಟೇ. ಇಲ್ಲರೂ ಅರ್ಜುನ ಕಳಿಸ್ಕೊಟ್ರೆ ಮುಗಿದೋಗ್ತಿತ್ತು, ಯಾರಾದ್ರೂ ಬಂದರೆ ಮುಗಿದೋಗ್ತಿತ್ತು. ಅದಕ್ಕೆ ಹೇಳ್ತಾರೆ, ಸರ್ವಜ್ಞ ಮನ್ಯಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಭಾವಭಾಷೆ ಆಜ್ಞಾ ಮನ್ಯೈರಧಾರಿಯಾಮ್. ಹುಡುದವ್ರ ಕೈಯಲ್ಲಿ ಸಾಧ್ಯ ಇಲ್ಲ, ಅವ್ರ ಕೈಯಲ್ಲಿ ಮಾತ್ರ ಸಾಧ್ಯ ನಾರಾಯಣನ ಮಾತು. ನಾರಾಯಣಾಸ್ತ್ರ, ನಾರಾಯಣಾಸ್ತ್ರಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರು, ನಾರಾಯಣಾಸ್ತ್ರ ಅರ್ಥ ಮಾಡಿಕೊಂಡ್ರು, ವೇದವ್ಯಾಸರ ದೇವರ ಶಾಸ್ತ್ರನ ಅರ್ಥ ಮಾಡಿಕೊಂಡ್ರು, ಸರಿಯಾಗಿ ಹೇಳಿದರು. ಮೈ ಮೇಲೆ ಬಿತ್ತು, ಸ್ವಲ್ಪ ತುರಿತು. ಆಮೇಲೆ ಕೃಷ್ಣ ಹೋಗಿ ತಾನೇ ಅದನ್ನು ಭೀಮಸೇನ ಕೆಳಗಿಳಿಸ್ಬಿಡ್ತಾನೆ, ಆರೇ ಹೋಗಿಬಿಡುತ್ತೆ ಅಸ್ತ್ರ ಹೋಗಿಬಿಡುತ್ತೆ. ಮುಂದಿನ ಚಾನ್ಸ್ ಭಾಳ ಇಂಪಾರ್ಟೆಂಟ್. ಅಷ್ಟೊತ್ತು ಅಸ್ತ್ರ ಉರಿದಿದೆಯಲ್ಲ, ಏನಾಗಿದೆ ಇದನ್ನು ನೋಡ್ತಿದ್ದಾರೆ. ನಿಜವಾಗ್ಲೂ ಕೂಡ ವೇದವ್ಯಾಸರು ಬರೀತಾರೆ, ಅಗ್ನೌ ಅಗ್ನಿರಿವಸ್ಥಿತ ವೇದವ್ಯಾಸರ ಮಾತು. ಬೆಂಕಿಯಲ್ಲಿ ಬೆಂಕಿ ಇದ್ದಾಗೆ ಬೆಂಕಿ ಬೆಂಕಿಯನ್ನು ಸುಡುತ್ತಾ, ಏನೂ ಆಗಿಲ್ಲ ಭೀಮಸೇನಿಗೆ. ಎಷ್ಟು ಗೊತ್ತೇನು, ಒಂದು ಕೂದಲು ಸುಟ್ಟಿಲ್ವಂತೆ. ಇದು ಬಹಳ ಆಶ್ಚರ್ಯ. ಅಲ್ಲಿ ಬ್ರಹ್ಮಾಸ್ತ್ರ ಬಿಟ್ಟಾಗ ಒಂದು ಹನುಮಂತನ ಬಾಲ ಬೆಂಕಿ ಇಟ್ಟರಲ್ಲ, ಆಗ ಇಡೀ ಅಷ್ಟೊತ್ತು ಬೆಂಕಿ ಉರಿದ್ರೆ ಬಾಲ ಸುಟ್ಟಿಲ್ಲ ಅಲ್ಲ, ಬಾಲ ತುದಿ ಸುಟ್ಟಿಲ್ಲ ಅಲ್ಲ, ಬಾಲ ತುದಿಯ ಒಂದು ಕೂದಲು ಸುಟ್ಟಿಲ್ಲ ಅದು ಅಲ್ಲ, ಕಪ್ಪು ಕೂಡ ಆಗಿದ್ದಿಲ್ಲ ಅಂತ ಅಂದ್ಬಿಟ್ಕೊಳ್ಳಿ. ಹಾಗೆ ಹೊಡಿತಾ ಇದೆ ಅಂತ, ಫಳ 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 ಹೊಡಿತಾ ಇದೆ ಬಾಲ. ಅಂದರೆ ಹನುಮಂತ ಅಂದರೆ ಅಷ್ಟರ ಮಟ್ಟಿಗೆ ಫೈರ್ ಪ್ರೂಫ್ ಆಗಿದ್ದ. ಇಲ್ಲಿ ನೋಡಿದರೆ ಭೀಮಸೇನದೇವರು ಅಷ್ಟೇ ಫೈರ್ ಪ್ರೂಫ್. ರೂಪರೂಪಗಳಿಗೇನಿಲ್ಲ, ಯಸ್ಯೇ ತ್ರೇಣ್ವಿದಿತಾನೆ ವೇದವಚನೆ ರೂಪಾಣಿ ದಿವ್ಯಾನ್ಯನಂ ಬಟ್ ತತ್ತರಶರ ವಿತ್ತಮೇವ ನಿಹಿತಂ ದೇವಸ್ಯ ಭರ್ಕೋ ಮಹತ್. ಈ ಮಾತಿಗೆ ಸ್ಪಷ್ಟ ತಿಳಿಯುತ್ತೆ ನಮಗೆ. ಇಲ್ಲಿ ಅರ್ಥ ಒಂದು ಅರ್ಥ ಮಾಡ್ಕೋಬೇಕು, ಪರಮಾತ್ಮ ರೂಪರೂಪಗಳಿಗೆ ಭೇದ ಇಲ್ಲ ಅಂಬ ಮಾತು ಬೇರೆ, ಇವರಿಗೆ ಬೇರೆ, ಅದನ್ನು ಮರಿಬಾರ್ದು. ಇವತ್ತು ಅಲ್ಲಿ 100%, ಇಲ್ಲಿ ಪಾಯಿಂಟ್ ಸಮ್ಥಿಂಗ್ ವ್ಯತ್ಯಾಸ ಇರುತ್ತೆ. ಆದರೆ ಮೇಲ್ನೋಟಕ್ಕೆ ಮಾತ್ರ ಇಲ್ಲ ಅಂತಲೇ ಹೇಳಿಬಿಡ್ಬೇಕು. ಹರಿಕಥಾಮಸರಲ್ಲಿ ಬರೀತಾರೆ, ಎನಗೆ ನಿನಗೆ ಎನಗೆ ನಿನ್ನಲ್ಲಿ ಭಕ್ತಿ ಜ್ಞಾನಗಳು ಎನಿತೇವನು ತಿಳಿಯದೆ ನನ್ನ ಎಷ್ಟಿದೆಯೋ. ಮುಖ್ಯವಾಗಿ ಬ್ರಹ್ಮದೇವರ ಮಾತಿದು ಒಂದು, ಹನುಮದಾದ್ಯ ಅವತಾರಗಳ ಭೇದಗಳ ಪೇಳುವವತ ದೈತ್ಯ ಅಂತ ಹೇಳಿದ್ದಾರೆ. ದೈತ್ಯ ತಾರತಮ್ಯ ಹೇಳಬೇಕಾದ್ರೆ ದೈತ್ಯರು ಯಾರು ಅಂತ ಕೇಳಿದರೆ, ಹನುಮದಾದ್ಯ ಅವತಾರಗಳ ಭೇದಗಳ ಪೇಳುವವತ ದೈತ್ಯ ಆಚಾರ. ಅದಕ್ಕೆ ಮೂರು ಸೇರಿಸಿಬಿಟ್ಟು ವಾಯುಸ್ತುತಿ ಅದನ್ನು ಹೇಳಿದ್ದು, ತ್ರಿಷ್ವಪ್ಪೇವ ಅವತಾರೇಶು ಹರಿಭಿರಪಘೃಣಂ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣಾಪೂರ್ಣ ರೂಪ ಪ್ರಗಲ್ಭ ಸ್ವಚ್ಛ ಸ್ವಚ್ಛಂದ ಮೃತ್ಯು ಸುಖ ಯಶಿ ಸುಜನಂ ದೇವಕಿಂ ಚಿತ್ರಮತ್ರ ತ್ರಾತಾ ಯಶ್ಚ ತ್ರಿಧಾಮ ಜಗದುತ ವಶಗಂ ಕಿಂಕರಾಹ ಶಂಕರಾಧ್ಯಾಹ. ಇದು ವಾಯುಸ್ತುತಿ ಬಂದ ಮಾತು. ಇನ್ನೊಂದು ಪ್ರಶ್ನೆಗೆ ಉತ್ತರ ಇದರಿಂದ, ಏನು ಉತ್ತರ ಗೊತ್ತಾ? ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ವಾಯುದೇವರ ಮೂಲ ರೂಪ ಪೂಜೆ ಮಾಡೋದಿಲ್ಲ, ಎಲ್ಲರಿಗೂ ಗೊತ್ತು. ಪೂಜೆನೆ ಮಾಡದಿದ್ದವರು ಆ ವಿಷಯ ಬಿಟ್ಟುಬಿಡಿ, ದೇವ್ರ ಪೂಜೆನೆ ಬಿಟ್ಟವರಿಗೆಲ್ಲ ವಾಯುದೇವರ ಮೂಲ ರೂಪ ಪೂಜೆ ನಮ್ಮಲ್ಲಿ ಅಭ್ಯಾಸ ಬಂದಿದೆ. ಹನುಮದ ರೂಪನೇ ಪೂಜೆ ಮಾಡೋದು ಎಲ್ಲರೂ ಕೂಡ, ಯಾತಕ್ಕೆ ಅಂತ ಪ್ರಶ್ನೆ. ಯಾತಕ್ಕೆ? ಇದಕ್ಕೊಂದು ಕಥೆ. ಮತ್ತೆ ಕಥೆಗಳು ಎಲ್ಲ ಕಡೆ ಸಿಕ್ಕೇ ಸಿಗ್ತವೆ, ಕೆಲವು ಪುರಾಣದಲ್ಲಿರ್ತವೆ ಅರ್ಥ ಬೇರೆ ಇರ್ತದೆ, ಕೆಲವು ಇರೋದೇ ಇಲ್ಲ. ಅವು ಪುರಾಣದಲ್ಲಿ ಕಥೆ ಬರುತ್ತೆ, ಒಬ್ಬ ಋಷಿ ಶಾಪ ಕೊಟ್ಟರಂತ ವಾಯುದೇವರಿಗೆ, ಮೂಲ ರೂಪ ಪ್ರಸಿದ್ಧಿ ಬರದೇ ಹೋಗಲಿ ಅಂತ ಹೇಳಿಬಿಟ್ಟಂತೆ. ಅದು ನಿಜ, ವಾದಿರಾಜ ಸ್ವಾಮಿಗಳು ಕೋಟ್ ಮಾಡ್ತಾರೆ ಒಂದು ಕಡೆಗೆ, ಇದನ್ನು ಸತ್ಯ. ಅದು ಶಾಪ ಬಂದಿದ್ದು ಸತ್ಯನೇ, ಹನುಮಂತನೇ ಜ್ಞಾನ ಮರ್ತೋಗಲಿ ಅಂತ ಶಾಪ ಬಂದಲ್ಲ ಸತ್ಯನೇ, ಎಫೆಕ್ಟ್ ಸುಳ್ಳು, ಶಾಪ ಸತ್ಯ, ಪರಿಣಾಮ ಆಗಿಲ್ಲ. ಯಾತಕ್ಕೆ ಶಾಪ ಕೊಟ್ಟರು ಹನುಮಂತೇವ್ರು? ಒಬ್ಬ ಖುಷಿ ಇದೆ ಆಗ ಓಕೆ ಅಂದ್ಬಿಟ್ರೆ, ಯಾತಕ್ಕೆ ಗೊತ್ತೇನೋ ಬೇಕಿಲ್ಲ. ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಒಳ್ಳೆ ಪ್ರಮೇಯ ಇದೆ ಅದರಲ್ಲಿ. ವಾಯುದೇವರು ಹನುಮಂತ ರೂಪ ಪೂಜೆ ಮಾಡ್ತೇವೆ ನಾವು, ಭೀಮರೂಪದ ಅಭ್ಯಾಸ ಇಲ್ಲ. ಮಧ್ವರೂಪ ಮಧ್ವಜಿಯಾದ್ರಲ್ಲಿ ಓದ್ತೇವೆ, ಕೆಲವರು ಇಟ್ಕೊಂಡಿರ್ತಾರೆ, ಕೆಲವು ಇಟ್ಕೊಂಡಿದ್ದು. ಹನುಮಂತ ರೂಪ ಮಾತ್ರ ಇದ್ದೇ ಇರುತ್ತೆ, ಇದು ಒಂದು ಭಾಗ ಸ್ಪಷ್ಟ ಸರಿಯಾಗಿ ಗೊತ್ತಿರಬೇಕು. ಇನ್ನೊಂದು ಭಾಗ ಏನು ಅಂದರೆ, ಉಳಿದ ಅವತಾರಗಳು ಮೂಲ ರೂಪ ಪೂಜೆ ಮಾಡ್ತಾರೆ, ಅವತಾರ ರೂಪ ಪೂಜೆ ಮಾಡೋದಿಲ್ಲ. ಇದು ಉಲ್ಟಾ ಪಲ್ಟಾ. ರುದ್ರದೇವರು ಪೂಜೆ ಮಾಡ್ತಾರೆ, ಅಶ್ವತ್ಥಾವರ ಪೂಜಾರರು ಮಾಡ್ತಾರೆ, ದುರ್ವಾಸರ ಪೂಜೆ ಕೇಳಿದ್ದೀರಾ? ಇಲ್ಲವೇ ಇಲ್ಲ, ಯಾವ ಅವತಾರ ಪೂಜೆನೂ ಮಾಡೋದಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೋಬೇಕು, ಮೂಲ ರೂಪ ಪೂಜೆನೂ ಅವತಾರ ರೂಪ ಪೂಜೆನೂ ಎರಡೂ ಮಾಡ್ತಕ್ಕಂಥದ್ದು ದೇವರಿಗೆ. ನಾರಾಯಣರ ಪೂಜೆನೂ ಮಾಡ್ತಾರೆ, ಕೃಷ್ಣ ಪೂಜೆ, ಭೀಮನ ಪೂಜೆ, ವತ್ಸ ಪೂಜೆ, ಎಲ್ಲ ಪೂಜೆನೂ ಮಾಡ್ತಾರೆ. ಇದು ಯಾತಕ್ಕೆ ಗೊತ್ತಾ? ಅವತಾರ ಭೇದ ಭೇದ ಪರಮ, ಯಾವ ಭೇದನೂ ಇಲ್ಲ, ಎಲ್ಲ ರೂಪನೂ ಪೂಜೆ ಮಾಡ್ತಾರೆ. ಇದೊಂದು ಪರತರತ್ವಕ್ಕೆ ಸಾಕ್ಷಿ. ಇದು ಒಂದು ಉಳಿದ ಅವತಾರ ರೂಪಗಳು ಯಾರಿಗೂ ಪೂಜೆ ಇಲ್ಲ, ಯಾರಿಗೂ ಪೂಜೆ ಇಲ್ಲ. ಪರಮಾತ್ಮನ ಎಲ್ಲ ರೂಪದ ಪೂಜೆ ಇದೆ ಅಂದರೆ ಪರತರಹ, ಎಲ್ಲ ರೂಪ ಈಕ್ವಲ್ ಆದ್ದರಿಂದ ಪೂಜೆ ಮಾಡ್ತಾರೆ. ವಾಯುದೇವರು ಸ್ವಲ್ಪ ವ್ಯತ್ಯಾಸ ಬಂತು, ಮೂಲ ರೂಪದ ಪೂಜೆ ಇಲ್ಲ, ಅವತಾರ ಪೂಜೆ ಮಾಡ್ತಾರೆ, ವ್ಯತ್ಯಾಸ ಉಂಟು ಅಂತ ಕೇಳಿದರೆ ಇಲ್ಲ. ಇದೊಂಥರ ವರ್ಚು ಅವರಿಗೆ. ಏನು ವರ್ಚು ಗೊತ್ತೇನು? ಉಳಿದವರು ಯಾತಕ್ಕೆ ಅವತಾರ ರೂಪ ಪೂಜೆ ಮಾಡದೆ ಮೂಲ ರೂಪ ಪೂಜೆ ಮಾಡ್ತಾರೆ ಅಂದರೆ, ಮೂಲ ರೂಪದ ಶಕ್ತಿ ಜ್ಞಾನಾದಿಗಳು ಅವತಾರ ರೂಪದಲ್ಲಿ ಇರೋದಿಲ್ಲ, ಅದಕ್ಕೆ ಅಲ್ಲಿ ಪೂಜೆ ಮಾಡ್ತಾರೆ. ಅರ್ಥ ಆಯ್ತಾ? ವಾಯುದೇವರಿಗೆ ಆಗಲ್ಲ, ಅವತಾರ ರೂಪದಲ್ಲಿ ಮೂಲ ರೂಪದ ಪೂಜೆನೇ ಇರುತ್ತೆ. ಅದನ್ನೇ ಎಷ್ಟೇ ತ್ರಿಣ್ವಜಿತಾನೆ ವೇದವಚನೆ ರೂಪಾಣಿ ದಿವ್ಯಾನ್ಯನಂ ಬಟ್ ತದ್ದರ್ಶತ ವಿತ್ತಮೇವ ನಿಹಿತಂ. ಟೀಕಾರಾಯರು ಬರೀತಾರೆ, ಮೂಲ ರೂಪ ವದೇವ. ಮೂಲ ರೂಪದ ಶಕ್ತಿ ಅವತಾರ ರೂಪದಲ್ಲಿ ಇರ್ತಿರ್ಬೇಕಾದ್ರೆ ಮತ್ತೆ ಮೂಲ ರೂಪ ಸ್ಮರಣೆ ಮಾಡೋ? ಸಿಂಪಲ್, ಅದು ಹತ್ತಿರ ಇದೆ, ಪಕ್ಕದ ಮನೆ ಆಫೀಸ್ನಲ್ಲಿ ಎಲ್ಲ ಕೆಲಸ ಆಗೋದಾದ್ರೂ ದೂರ ಸ್ಟೇಷನ್ಗೆ ಯಾಕೆ ಹೋಗ್ತಾನೆ? ಇವೆಲ್ಲ ಪೋಸ್ಟ್ ಆಫೀಸಲ್ಲೂ ಒಂದೇ ಕೆಲಸ ಆಗೋದು, ಜಿ ಪಿ ಒಗೆ ಯಾರೂ ಹೋಗ್ತಿರಲಿಲ್ಲ. ಎಲ್ಲ ಪೋಸ್ಟ್ ಆಫೀಸಲ್ಲೂ ಎಲ್ಲ ಫೆಸಿಲಿಟಿ ಇದ್ದರೆ ಜಿ ಪಿ ಒಗೆ ಯಾರೂ ಹೋಗ್ತಿರಲಿಲ್ಲ, ಜಿ ಪಿ ಕೆಲವ್ರಿಗೆ ಡಿ ಪಿ ಒಗೆ ಹೋಗಬೇಕಾಗತ್ತೆ. ಅಲ್ಲೇ ಇದ್ದರೆ ಯಾರು ಹೋಗೋದೇ ಇಲ್ಲ. ಇವತ್ತು ವಾಯುದೇವರ ಅವತಾರ ರೂಪದಲ್ಲೇ ಮೂಲ ರೂಪದ ಕೆಲಸ ಆಗಿದ್ರೆ ಹೋಗಬೇಕಾಗಿಲ್ಲ, ಸಿಂಪಲ್. ಇದು ಬೇರೆ ಯಾವ ದೇವತೆಗಳಿಗೂ ಇಲ್ಲ. ಅದಕ್ಕೆ ಹರಿಪರ ತರಹ ಜಪದೆ ವಾಯುದೇವರು ಜೀವೋತ್ತವರು ಅಂತ ಅರ್ಥ ಆಯ್ತಾಗ. ಇನ್ನೊಂದು, ಮತ್ತು ಮೂರು ಅವತಾರ ಯಾಕೆ ಪೂಜೆ ಮಾಡೋದಿಲ್ಲ ಅಂದರೆ, ಮೂರು ಈಕ್ವಲ್ ಒಂದು ಮಾಡಿದರೂ ಸಾಕಾಗ್ತೇನೆ. ಹನುಮಂತ ರೂಪ ಪೂಜೆ ಮಾಡಿದರೆ ಆಯಿತು, ಭೀಮ ರೂಪ ಮಾಡಿದರೆ ಆಯಿತು, ಮಧ್ಯ ರೂಪ ಮಾಡಿದರೂ ಆಯಿತು. ಆದ್ದರಿಂದ ಮೂರು ರೂಪ ಪೂಜೆ ಮಾಡಬೇಕಾಗಿಲ್ಲ. ಅಲ್ಲೂ ಒಂದು ಸ್ವಾರಸ್ಯ, ಹಾಗೆ ಭೀಮ ರೂಪರೇ ಮಾಡ್ಬೋದಾಗಿತ್ತು ಅಂತ ಕೇಳಿದರೆ, ಇಲ್ಲ, ಹನುಮಂತ ರೂಪಕ್ಕೆ ಸ್ಪೆಷಲ್ ಅಂದರೆ ಚಿರಂಜೀವಿ ರೂಪ ಅಂತ ಕರೆದಿದ್ದಾರೆ. ಗೊತ್ತು, ಭೀಮ ರೂಪ ಇಲ್ಲ ಆ ಲೆಕ್ಕದಲ್ಲಿ, ಭೀಮ ರೂಪ ಇಲ್ಲ, ಹನುಮಂತ ರೂಪ ಇದೆ. ಭೀಮಸೇನ ಹನುಮಂತ ಆವಿಷ ಬಿಟ್ಟುಬಿಡಿ, ಆದರೆ ಭೀಮ ರೂಪವನ್ನು ಹೋಗ್ತಾ ಇಲ್ಲಿ ಬದಿರಿಗೆ ಹೋಗಿ ಆಚಾರ್ಯ ಬರೀತಾರೆ, ಭೀಮ ರೂಪವನ್ನು ತ್ಯಾಗ ಮಾಡಿ ಮೂರು ರೂಪಕ್ಕೆ ಹೋಗ್ತಾರೆ, ಅಲ್ಲಿ ಬಿಟ್ಟು ಹೋಗ್ತಾರೆ. ಹನುಮಂತ ರೂಪ ಬಿಟ್ಟಿಲ್ಲ, ಅದಕ್ಕೆ ಆರು ಪೂಜೆ ಮಾಡ್ತಾರೆ. ಮಧ್ಯ ರೂಪನೂ ಬಿಟ್ಟಿಲ್ಲ, ಇನ್ನೂ ಅಲ್ಲೇ ಕೂತಿದ್ದಾರೆ ಬದರಿಯಲ್ಲಿ. ಅದ್ಯಾಪಿ ಬದರಿ ಶೈಲೆ ಬದರಿ ಷಂಡ ಮಂಡಿತೆ ಮಧ್ಯೆ ಮುನೀನಾ ಮಧ್ಯಾಸ್ತೆ ವಿದ್ವಾನ್ ವ್ಯಾಸಸ್ಯ ಸನ್ನಿಧವು. ಆದ್ದರಿಂದ ಅಲ್ಲೂ ಕೂತಿದ್ದಾರೆ. ಆಮೇಲೆ ಬಿಟ್ಟು ಹೋಗ, 36,000 ವರ್ಷ ಮೇಲೆ ರೂಪ ಬಿಟ್ಟು ಹೋಗ್ತಾರಂತ ವಾಯುದೇವರು. ದೇವರು ಆ ರೀತಿ ಬಿಡೋದಿಲ್ಲ. ಅನಾದಿ ಮತ್ತು ನಿತ್ಯ, ಈ ಡಿಫ್ರೆನ್ಸ್ ಇದೆ. ದೇವರಿಗೂ ವಾಯುದೇವರಿಗೂ ವ್ಯತ್ಯಾಸ ಇದೆ, ಆದರೆ ಈ ವ್ಯತ್ಯಾಸ ಮಾತ್ರ, ಶಕ್ತಿ ವ್ಯತ್ಯಾಸ ಅವರಲ್ಲಿಲ್ಲ. ಇನ್ನೊಂದು ಗಮನಿಸಬೇಕು ನಾವು, ಒಂದು ಲಕ್ಷ್ಮಣ, ಒಂದು ಬಲರಾಮ, ಎರಡಿಟ್ಕೊಡಿ, ನೆನಪಿಟ್ಕೊಳ್ಬೇಕು. ಲಕ್ಷ್ಮಣನನ್ನು ರಾವಣ ಹೊಡಿತಾನೆ, ಬಾಣದಿಂದ ಹೊಡಿತಾನೆ, ಅಮೋಘ ಶಕ್ತಿ ಹೊಡಿತಾರೆ. ಲಕ್ಷ್ಮಣ ಬಿದ್ದುಬಿಡ್ತಾರೆ, ಎಚ್ಚರ ಬಿದ್ದುಬಿಡ್ತಾರೆ ರಾಮಾಯಣದಲ್ಲಿ. ರಾವಣ ಬರ್ತಾನೆ, ಎತ್ಕೊಂಡು ಹೋಗ್ಲಿಕ್ಕೆ ಹೋಗ್ತಾನೆ, ಅಷ್ಟೊತ್ತಿಗೆ ಎಚ್ಚರ ಆಗುತ್ತೆ ಲಕ್ಷ್ಮಣನಿಗೆ. ಲಕ್ಷ್ಮಣ ನೋಡ್ತಾನೆ, ಹೆಲ್ಪ್ಲೆಸ್ ಆಗಿಬಿಡ್ತಾನೆ. ಸಸ್ಮಾರ ರೂಪಂ ನಿಜಮೇವ ಲಕ್ಷ್ಮಣ, ಮೂಲ ರೂಪ ಸ್ಮರಣೆ ಮಾಡ್ತಾನೆ, ಅಲ್ಲಿಗೆ ರಾವಣಿಗೆ ಎತ್ತಲಕ್ಕಾಗೋದಿಲ್ಲ. ಮೂಲ ರೂಪದ ಶಕ್ತಿ ಬಂದಿದ್ದಕ್ಕೆ ಸ್ಟ್ರಾಂಗ್ ಆದ, ಇಲ್ಲದವ್ರು ವೀಕ್ ಆಗಿಬಿಡ್ತಿದ್ದ. ಇದು ಲಕ್ಷ್ಮಣನಲ್ಲಿ ಕಾಣ್ತಾ ಇದೆ, ಇದು ಒಂದು ಕೇಸು. ಆಮೇಲೆ ಬಲರಾಮ ದೇವರಿದ್ದಾರೆ, ಪ್ರಹ್ಲಾಂಬಾಸುರ ಎತ್ಕೊಂಡು ಹೋಗ್ತಿದ್ದಾನೆ, ರಾವಣ ಎತ್ಕೊಂಡು ಹೋದ, ಪ್ರಹ್ಲಾಂಬಾಸುರ ಎತ್ಕೊಂಡು ಹೋದ, ಮೇಲೆ ಕಾರಿಬಿಡ್ತಾನೆ ಬಲರಾಮನ ಎತ್ಕೊಂಡು ಬಿಟ್ಟು. ಆ ಗಾಬರಿ ಆಗಿಬಿಡ್ತಾರೆ ಬಲರಾಮ ದೇವರು. ಕೃಷ್ಣನ ಸ್ಮರಣೆ ಮಾಡ್ತಾರೆ, ಕೃಷ್ಣ ಹೇಳ್ತಾನೆ ಸ್ಮರಣೆ ಮಾಡಿಕೊಳ್ಳಿ ಅಂತ ಹೇಳಿದ ತಕ್ಷಣ ಮೂರು ರೂಪ ಸ್ಮರಣೆ ಮಾಡ್ತಾರೆ, ಒಳಗಿದ್ದ ಆವೇಶನೂ ಸ್ಮರಣೆ ಮಾಡ್ತಾರೆ, ಒಂದೇ ಹೊಡಿತಾರೆ, ಸತ್ತೋಗಿಬಿಡ್ತಾರೆ. ಅಂದರೆ ಅವರು ಪೂರ್ತಿ ಶಕ್ತಿ ಸಾಕಾಗಲಿಲ್ಲ ಅವರಿಗೆ, ಆ್ಯಸ್ ಇಟ್ ಈಸ್ ಲಕ್ಷ್ಮಣರ ಶಕ್ತಿ ಸಾಕಾಗಲಿಲ್ಲ, ಡ್ರಾ ಮಾಡ್ಕೋಬೇಕಾಯಿತು. ಬಲರಾಮದೇವರ ಶಕ್ತಿ ಸಾಕಾಗಿ ಡ್ರಾ ಮಾಡ್ಕೋಬೇಕಾಯಿತು. ಹನುಮಂತಿಂದ ಡ್ರಾ ಮಾಡ್ಕೊಂಡು ನೋಡಿದ್ದೀರಿ ಎಲ್ಲರೂ ಕೂಡ, ಹನುಮಂತಿನ ಮೃದು ಡ್ರಾ ಮಾಡ್ಕೋಬೋದು ಅಷ್ಟೇ, ಹನುಮಂತನ ಏನು ಡ್ರಾ ಮಾಡೋ ನೆಸಿಟಿ ಇಲ್ಲ. ಯಾತಕ್ಕೆ ಎಷ್ಟು ಸ್ವಾರಸ್ಯ, ನಿನ್ನೆ ಹೇಳಿದ್ದೇನೆ, ಅವರು ವಾಯುದೇವರು ತಮ್ಮ ಅವತಾರದಲ್ಲಿ ಭಾಳ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಅಂಶನ. ಮೂರು ರೂಪದ ಎಲ್ಲ ಶಕ್ತಿಯನ್ನು ಉಪಯೋಗಿಸಿ ಕೆಲಸ ಮಾಡೋಕ್ಕಾಗದವ್ರು ದೇವತೆಗಳಿದ್ದರೆ, ಮೂರು ಅವತಾರ ಮಾಡಿ ಬಂದ ಇವರಿಗೆ ಮೂರು ರೂಪ ಶಕ್ತಿ ಉಪಯೋಗಿಸೋ ಚಾನ್ಸೇ ಬರಲಿಲ್ವಂತ ಎಂದು ಕೂಡ ಉಪಯೋಗಿಸಲೇ ಇಲ್ವಂತ, ಅತಿ ಕಡಿಮೆ. ಯತ್ಕಿಂಚಾತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರ ಗುಣಮಪ್ಪೇತ ತ್ವಯಿ ಸಂಭಾವಯಮ್ಮೆ. ಶಕ್ತಿ ಜಾಸ್ತಿ ಉಪಯೋಗಿಸಲೇ ಇಲ್ಲ ಅವರು, ಎಷ್ಟು ಬೇಕೋ ಅಷ್ಟೇ. ಇನ್ನೂ ಬಹಳ ಆಶ್ಚರ್ಯ, ಮಧ್ವವಿಜಯದ ಭಾವಪ್ರಕಾಶದಲ್ಲಿ ಕೊನೆಯಾಗಿ ಬರೀತಾರೆ ನಾರಾಯಣ ಪಂಡಿತಾಚಾರ್ಯರು. ಎಂಥ ಮಧ್ವವಿಜಯ ಕೇಳಿದಿರಲ್ಲ, ಎಷ್ಟು ಅದ್ಭುತ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅತ್ಯದ್ಭುತ ಮಹಿಮೆಗಳು ಆಚಾರ್ಯರು. ಗಮನಾಸರ ಸಂಕಥಾದಿ ಲೀಲಾ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರೀ ಕಥಮಪ್ಯಮರಾಹ ಪ್ರಪಂಚ ಯೇಯು ನನು ಮಧ್ವಶ್ಯ ನಮಾದೃಶೋ ಅಲ್ಪಬೋಧಾಹ. ಎಷ್ಟು ಆಶ್ಚರ್ಯ ಅಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಆಶ್ಚರ್ಯಗಳು ತೋರಿಸ್ತಾರೆ. ಅಂಥ ಅಷ್ಟರಲ್ಲಿ ಆಚಾರ್ಯರು ತೋರಿಸಿದ್ರಲ್ಲ, ಎಷ್ಟು ಶಕ್ತಿ ಉಪಯೋಗಿಸಿದ್ರು ಅಂತ ಕೇಳಿದರೆ ಬರೀತಾರೆ, ಸಾಮರ್ಥ್ಯಾಂಶಾಂಶಮೇ ಮಾತ್ರ ಪ್ರಾದಶ್ಚಕ್ರೇ ಜಗದ್ಗುರು. ಫ್ರ್ಯಾಕ್ಷನ್ ಆಫ್ ಶಕ್ತಿ ಉಪಯೋಗಿಸಿದ್ರಂತ ಅಷ್ಟೇ, ಫುಲ್ ಶಕ್ತಿ ಅಲ್ಲ, ಚೂರುಚೂರು ಉಪಯೋಗಿಸಿದ್ದು ಕಷ್ಟ ಆಯ್ತಂತೆ. ಅದನ್ನೇ ಲೇಷತಃ ಅಂತ ಹೇಳಿದ್ದೆ. ನಾರಾಯಣಂ ನಮಸ್ಕೃತ್ಯ ಅಂತ ಅಲ್ಲಿ ಹೇಳಿ, ದೇವಂ ನಾರಾಯಣಂ ನತ್ವ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಮುಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಅವರ ಜ್ಞಾನ ಕಾರ್ಯದಲ್ಲೂ ಲೇಷತಃ, ಬಲ ಕಾರ್ಯದಲ್ಲೂ ಲೇಷತಃ, ಉಳಿದವರಿಗೆ ಇದ್ದಿದ್ದು ಲೇಷತಃ, ಉಪಯೋಗಿಸಿದ್ದು ಲೇಷತಃ, ಇಷ್ಟ ಡಿಫ್ರೆನ್ಸ್. ಲೇಷತಃ ಇತ್ತು, ಲೇಷದ ಉಪಯೋಗಿಸಿದ್ರು ಇವರು, ಉಪಯೋಗಿಸು ಯಾರೂ ಬಿಟ್ಟು ಮಾಡೋಕ್ಕಾಗಲಿಲ್ಲ. ಜರಾಸಂಧಾದಿಗಳು ದುರ್ಯೋಧನಾದಿಗಳು ಅಟ್ಯಾಕ್ ಮಾಡಲಿಕ್ಕೆ ಅಂತ ಬಂದರೆ ಅವ್ರ ಶಕ್ತಿ ಮುಂದೆ ರುದ್ರಾದಿ ದೇವತೆಗಳು ಸೋಲ್ತಾರೆ. ಅಂಥವ್ರು ಇವ್ರನ್ನ ಎಫರ್ಟ್ಲೆಸ್ ಸೋಲಿಸ್ತಾರೆ ಅಂದರೆ ಎಷ್ಟು ದೊಡ್ಡವರು ವಾಯುದೇವರು ಗೊತ್ತಾಯ್ತಲ್ಲ. ಅದು ಒಟ್ಟಿಗೆ ಹೇಳೋದಕ್ಕೇನೆ ಶ್ರೀಮನ್ಮಂಥ ಮತೆ ಹರಿ ಹಿ ಪರತರ ಅಂಥೇಳಿ, ಹರಿ ಸರ್ವೋತ್ತಮತ್ವನು ಬಂತು, ವಾಯು ಜೀವೋತ್ತಮತ್ವನು ಬಂತು, ಎರಡೂ ತಿಳ್ಕೊಂಡಾಗ ಅತಿ ಮುಖ್ಯ ಪ್ರಮೇಯ ಗೊತ್ತಾದಾಗಾಯಿತು. ಮೋಕ್ಷ ಕೊಡುವ ಭಗವಂತ, ಮೋಕ್ಷ ಕೊಡಿಸುವ ಗುರು, ಎರಡೂ ಆಯಿತು. ಇನ್ನು ಎಂಟೇ ಪ್ರಮೇಯ ಇದೆ, ಒಂದಾಯಿತು, ಇನ್ನು ಎಂಟಿದೆ ಅಷ್ಟೇ, ಇರೋದು ಅಷ್ಟು ದಿವಸ ಇಲ್ಲ. ಅದಕ್ಕೆ ನಾಳೆ ಸತ್ಯಂ ಜಗತ್ ತಗೋ, ಸತ್ಯಂ ಜಗತ್ ತತ್ವತೋ ಭೇದ ಜೀವಗಣ ಹರಿಯರನುಚರಾಹ. ಸತ್ಯಂ ಬೇಗ ಮುಗಿತೆ ಅಂತ ತಿಳ್ಕೊಂಬಿಬೇಡಿ, ಮತ್ತೆ ಅದೆಲ್ಲ ಸರಿಯಾದ ಸತ್ಯಂ ಜಗತ್ ಹೇಳ್ಬೇಕಾದ್ರೆ ನ್ಯಾಯಾಮೃತ ಆದ್ರೆ ಹೇಳಬೇಕಾಗತ್ತೆ ಅಂತ, ಅಷ್ಟು ವಿಷಯ ಇದೆ ಅದರೊಳಗೆ. ಸತ್ಯಂ ಜಗತ್ತನ್ನು ಸಾಮಾನ್ಯ ವಿಷಯ ಅಲ್ಲ, ಅದೊಂದಕ್ಕೇನೆ ನ್ಯಾಯಾಮೃತ ಬಂದಿತ್ತು. ಅದೊಂದಕ್ಕೇನೆ ವಿಶೇಷವಾದಂಥ ತಾತ್ಪರ್ಯ ಚಂದ್ರಿಕಾದಿ ಬಂದು ಅರ್ಥ ಮಾಡಿಕೊಂಡ್ರೆ ಸಾಮಾನ್ಯ ವಿಷಯ ಅಲ್ಲ. ಆದರೆ ನಾಳೆ ಅದನ್ನು ಆದಷ್ಟು ಬೇಗ ಎಲ್ಲರಿಗೂ ತಿಳಿಬೇಕು, ಫಸ್ಟು ತಿಳಿಬೇಕು. ಆಚಾರ್ಯ ಎಷ್ಟು ಸುಲಭವಾಗಿ ತಿಳಿಸಿದ್ದಾರೆ, ಎಷ್ಟು ಸ್ಪಷ್ಟರು ತಿಳಿಸಿದ್ದಾರೆ ಅಂತ ಗೊತ್ತಾಗಬೇಕು. ಜಗತ್ಸತ್ಯ ಯಾತಕ್ಕೆ ಬೇಕು ಅದು ಬೇರೆ ಗೊತ್ತಾಗಬೇಕು. ಈ ಮತ್ತೆ ಜಗತ್ಸತ್ಯತ್ವ ಯಾತಕ್ಕೆ, ಜಗ ಸುಳ್ಳು ಯಾಕೆ ಆಗಬಾರ್ದು? ಜಗತ್ಸತ್ಯತ್ವ ತಿಳ್ಕೊಂಡ್ರೆ ನಮ್ಮ ಜೀವನದಲ್ಲಿ ಹೊಸ ಉತ್ಸಾಹ ಬರ್ತದೆ. ಜಗ ಸುಳ್ಳು ಅಂತ ತಿಳ್ಕೊಂಡ್ರೆ ನಿರುತ್ಸಾಹ ಬಂದುಬಿಡುತ್ತೆ. ಮನುಷ್ಯ ಸೂಯಿಸೈಡ್ ಮಾಡ್ಕೋಬೋದು, ಎಲ್ಲ ಯೂಸ್ಲೆಸ್ ಯೂಸ್ಲೆಸ್ ಅಂತ ಹೇಳಿಬಿಟ್ರೆ ಆಸೆನೇ ಹೋಗಿಬಿಡುತ್ತೆ. ಆಚಾರ್ಯ ಹೇಗೆ ಪ್ರೂವ್ ಮಾಡ್ತಾರೆ, ಎಷ್ಟು ಒಳ್ಳೆಯ ಕಾರಣ ಕೊಡ್ತಾರೆ. ಆಚಾರ ಸಿದ್ಧಾಂತದ ಮುಖ ಎರಡು, ಒಂದು ಬಾಲಸಂಗಮಪಿ ಬೋಧಯ ದೃಶ್ಯಂ, ಇನ್ನೊಂದು ದುರ್ನಿರೂಪ ವಚನಂಚ ಪಂಡಿತೈ. ಸಾಮಾನ್ಯರಿಗೂ ತಿಳಿಯ ಹಾಗೆ ಸತ್ಯ ಜಗತ್ಸತ್ಯತ್ವ ಹೇಳೋದಕ್ಕೂ ಬರುತ್ತೆ. ಮಹಾವಿದ್ವಾಂಸರು ಕೂಡ ವ್ಯಾಖ್ಯಾರ್ಥ ಮಾಡಿದರೂ ಕೂಡ ಇನ್ನೂ ತಿಳ್ಕೋಬೇಕು ಅನ್ನೋಷ್ಟು ಮಟ್ಟಿಗೆ ವಿಷಯನೂ ಇರುತ್ತೆ. ನಾಳೆ ಆ ವಿಷಯನ ಭೇದ ಅಂದ್ರೇನು, ಪಂಚಭೇದಗಳೇನು, ಅದೊಂದು ಪಂಚಭೇದ ಯಾತಕ್ಕೆ ಬೇಕಿ ಮತ್ತೆ ಪಂಚಭೇದ ಬೇಕಿಲ್ವಲ್ಲ, ಒಂದು ಬರೀ ದೇವರು ಸರ್ವತ್ವ ತಿಳ್ಕೊಂಡ್ರೆ ಸಾಲದೆ, ಜಗತ್ಸತ್ಯತ್ವ ಯಾತಕ್ಕೆ ಬೇಕು, ದೇವರು ದೊಡ್ಡ ತಿಳ್ಕೊಂಡ್ರೆ ಸಾಲದೆ, ಇಂಥ ಪ್ರಶ್ನೆಗಳಿರುತ್ತೆ. ಅದು ಪ್ರಶ್ನೆಗಳ ಉತ್ತರ ಸಿಗಬೇಕಾಗಿದೆ. ಅದು ಅನುಚರ ಶಬ್ದಕ್ಕೆ ಅರ್ಥ ತುಂಬ ವಿಷಯಗಳಿರೋದ್ರಿಂದ ನಾಳೆಯಿಂದ ಕೂಡ ಎಲ್ಲ ದಿವಸಕ್ಕೂ ಸರಿಯಾಗಿ ಶುರುವಾಗ್ತಾ ಇದೆ, ಸರಿಯಾಗಿ ಮುಕ್ತಾಯನೂ ಆಗ್ತಾ ಇದೆ ಪ್ರತಿ ದಿವಸ. ನಾಳೆ ಜಗತ್ಸತ್ಯತ್ವ ಅದರ ಇಂಪ್ಲಿಕೇಶನ್ ಏನು, ಅದನ್ನು ಎಲ್ಲರೂ ತಿಳ್ಕೊಳ್ತಕ್ಕಂಥ ಮುಖ್ಯ ಆಧಾರಗಳು ಯಾವುದು? ಯಾವಾಗಲೂ ಆಧಾರ ಕೊಡಬೇಕಾದರೆ ಒಂದೆರಡು ಕೊಟ್ಟರೂ ಸಾಕು, ಪೂರ್ಣ ಕೊಟ್ಟಾಗ ಯಾವ ಸಂಶಯಕ್ಕೆ ಅವಕಾಶವೇ ಇರೋದಿಲ್ಲ. ಆಚಾರ್ಯ ಪೂರ್ಣಂ ಪ್ರಮಾಣಂ ಅಂತ ಆಚಾರ್ಯ ಕರೀತಾರೆ. ಜಗತ್ಸತ್ಯತ್ವಕ್ಕೆ ಪೂರ್ಣ ಪ್ರಮಾಣತ್ವ ಹೇಗೆ ಬರುತ್ತೆ ಮೊದಲ ಅನೇಕ ವಿಚಾರಗಳನ್ನು ನಾಳೆಯಿಂದ ಮುಂದುವರಿಸೋಣ ಅಂತ ಹೇಳ್ತಾ, ಸತ್ಯಂ ಜಗತ್ ತತ್ವಕ್ಕೆ ಅನೇಕ ಅರ್ಥಗಳು, ಈ ಪರಿ ಪರತರ ಶಬ್ದಕ್ಕೆ ಅರ್ಥಗಳು ಹೇಗೋ ಸತ್ಯಂ ಜಗತ್ತು ಭಾರಿ ಭಾರಿ ಅರ್ಥಗಳು ಉಂಟು. ಅದೆಲ್ಲ ಏನು ಬಂದನ್ನು ಪ್ರಸಂಗ ಬಂದ ನೋಡೋಣ ಅಂತ ಹೇಳ್ತಾ, ನಾಳೆ ಮುಖ್ಯ ವಿಚಾರ ಜಗತ್ಸತ್ಯತ್ವ ಪಂಚಭೇದ ಸಮರ್ಥನೆ. ಅದನ್ನು ಅನೇಕರು ಕೆಲವು ಪ್ರಶ್ನೆಗಳಿದ್ದರೂ ಬರ್ಕೊಡ್ಬೋದು, ಏನು ತಪ್ಪೇ ಇಲ್ಲ, ಕೇಳೋದಕ್ಕೆ ಅವಕಾಶ ಇರೋದಿಲ್ಲ. ಬರ್ಕೊಟ್ಬಿಟ್ಟು ಅತಿ ಮುಖ್ಯವಾದ ಪ್ರಶ್ನೆ ಆದರೆ ಮಾತ್ರ ಉತ್ತರ ಕೊಡೋಕ್ಕೆ ಸಾಧ್ಯತೆ ಇರುತ್ತೆ. ನೀವು ಅದನ್ನು ಹೆಚ್ಚೆಚ್ಚು ಅರ್ಥ ಮಾಡಿಕೊಡೋದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ. ಪ್ಲೇನ್ ಎಲ್ಲ